யோகாஸ்திரயோ மயா ப்ரோக்தாஹ ஸ்ருணாம் ஸ்ரேயோ விஹித்ஸயா ஞானம் கர்மச பக்திஷ்ச நோபாயோ அன்யோஸ்தி குத்ரசித் யோகாஹ த்ரயஹ மயா ப்ரோக்தாஹ ஸ்ருணாம் ஸ்ரேயோ விஹித்ஸயா ஞானம் கர்மச பக்திஹி ச ந உபாயஹ அன்யஹ அஸ்தி குத்ரசித். உத்தவ மயா நன்னிந்த நிருணாம் மனுஷ்யரிகே ஸ்ரேயோ விஹித் சயா, ஸ்ரேயஸ்ஸந்தர் மோட்ச, மோட்சவன்னு சம்பாதனை மாதிரிக்கோஸ்கரவாகி அது சம்பாதிச்சுக்கொள்ளக்கு அனுகூலவாகலி அந்தேளிபிட்டு த்ரயா யோகாஹ புரோக்த, மூணு விதவாத யோகங்களே ஹடித்த. அது யாவது அந்தரே தானம் கர்மச்ச பக்திஷ்ச, தானயோக கர்மயோக பக்தியோக அந்தி மூணு யோகங்கள் நினைந்து ஹெழல்பட்டிவே. அன்யா உபாய நாஸ்தி, இப்பிட்டு இன்னொந்து உபாய அந்த இல்ல, ಗುರುಳೊಂದು ಉಪಾಯ ಬೇಕೆ ಹೊರತು ಅನ್ಯ ಉಪಾಯ ನಾಸ್ತಿ. ಇಲ್ಲಿಲ್ಲ ಬೇರೆ ಕಡೆ ಇದೆಯೋ ಅಂದರೆ ಪುತ್ರ ಜಿತ್ತು ಎಲ್ಲೆಲ್ಲೂ ಇಲ್ಲ ಜಗತ್ತಿನ ಎಲ್ಲೂ ಕೂಡ. ದಾನಯೋಗ ಕರ್ಮಯೋಗ ಭಕ್ತಿಯೋಗ ಅಂತಕ್ಕಂತಹ ಮೂರು ಯೋಗಗಳ ಹೊರತು ಮತ್ತೊಂದು ಯೋಗ ಇಲ್ಲ ಅಂತೇಳಿ. ಯೋಗಾಸ್ತ್ರಯೋ ಮಯಾ ಪ್ರೋಕ್ತಃ ಋಣಾಂ ಶ್ರೇಯೋ ವಿಹಿಸ್ತಯ ಜ್ಞಾನಂ ಕರ್ಮಚ ಭಕ್ತಿಶ್ಚ ನ ಉಪಾಯ ಅನ್ಯ ಅಸ್ತಿ ಕುತ್ರಚಿತ್. ಅವರೇ ಹೇಳ್ತಾರೆ ಅದು ಮುಂದೆ ಅದು ಹೊರಟಿರೋದೇ ಅದಕ್ಕಲ್ಲ. ಇವ್ರು ಹೇಳ್ತಾರೆ ಉಳಿತಾರ ಹೇಳ್ತಾರೆ ಕರ್ಮ ಬಿಡದೆ ಯೋಗ ಅಂತ ಹೇಳ್ತಾರೆ. ಇದು ಹೇಳೇ ಇಲ್ಲ, ಇನ್ನೊಂದು ಯೋಗ ಹೇಳಿಲ್ಲ ಅಂತ ಹೇಳಿದ ಮೇಲೆ ಮುಮುಕ್ಷೋ ಕರ್ಮ ಸನ್ಯಾಸ ವಿಧಾನ ಅದ್ವೈತದಲ್ಲಿ ಕರ್ಮ ಬಿಟ್ಟುಬಿಡಬೇಕು ಅದೇ ದೊಡ್ಡ ಯೋಗ ಅಂತ ಹೇಳಿದರೆ ತಪ್ಪು. ಕರ್ಮ ತ್ಯಾಗ ಯೋಗ ಅವ್ರ ಪ್ರಕಾರ ಏನದು, ಕರ್ಮ ತ್ಯಾಗ ಯೋಗ ಅಲ್ಲ, ಕರ್ಮ ಕರ್ಣ ಯೋಗ ಆಗಬೇಕೆ ಹೊರತು ಕರ್ಮ ತ್ಯಾಗ ಯೋಗ ಅಂತಿಲ್ಲ. ಇಲ್ಲ ಅಂತ ಇನ್ನೊಂದು ಇಲ್ಲ ಅಂತ ಹೇಳಿದ ಮೇಲೆ ಮುಗಿದೋಯ್ತದೆ. ನಿರ್ವಿಣ್ಣಾನ ಏನ ಇದು ಹೇಳ್ತಿರೋದೇ ಅದನ್ನೇ ಈಗ ಮಧ್ಯೆ ಪ್ರಶ್ನೆ ಕೇಳಿಲ್ಲ ಏನು ಹೇಳ್ತೀವಿ ಅಂತ ಅದರಿಂದ ಹೇಳ್ತಾ ಹೋಗ್ತಾರೆ. ಈಗ ನಿರ್ಬುದ್ಧ ನಮಗಿಂತ ಜಾ ಒಳ್ಳೆ ಪ್ರಶ್ನೆ ಕೇಳಿರೋದೀಗ. ನಿರ್ವಿಣ್ಣಾನ ಜ್ಞಾನ ಯೋಗ ನ್ಯಾಸಿ ನಾಮಿಹ ಕರ್ಮಸು ತೇಷು ಅನಿರ್ವಿಣ್ಣ ಚಿತ್ತಾನಾಂ ಕರ್ಮಯೋಗಸ್ತು ಕರ್ಮಿಣಾಂ. ಈಗ ನಿರ್ವಿಣ್ಣಾನ ಜ್ಞಾನಯೋಗ, ಯಾರು ನಿರ್ವಿಣ್ಣರಾಗಿರ್ತಾರೆ ವಿರಕ್ತರಾಗಿರ್ತಾರೆ ಅವರಿಗೆ ಜ್ಞಾನಯೋಗ. ನ್ಯಾಸಿ ನಾಮಿಹ ಕರ್ಮಸು, ನ್ಯಾಸ ಮಾಡಿದವರಿಗೆ ಕರ್ಮಯೋಗ. ತೇಷು ಅನಿರ್ವಿಣ್ಣ ಚಿತ್ತಾನಾಂ ಕರ್ಮಯೋಗಸ್ತು ಕರ್ಮಿಣಾಂ, ಅದರಲ್ಲಿ ಸಾಧ್ಯವಾಗದೇ ಇದ್ದವರಿಗೆ ಅವರಿಗೆ ಕರ್ಮಯೋಗ. ಅಂದರೆ ಕರ್ಮತ್ಯಾಗ ಮಾಡ್ತಕ್ಕಂಥ ಸಾಮರ್ಥ್ಯ ಇಲ್ಲದೇ ಇದ್ದವರಿಗೆ ಕರ್ಮಯೋಗ. ಕೆಟ್ಟ ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಉದಾಹರಣೆಗೆ ಒಂದು ಪದಾರ್ಥ ತಿನ್ನಲೇಬಾರದು, ಅನಿವಾರ್ಯ ಆಪತ್ಕಾಲ ತಿನ್ನಕ್ಕೆ ಹೊರಟ ಕೃಷ್ಣಾರ್ಪಣ ಅಂದು ತಿನ್ನು ಕೊನೆ ಪಷ್ಟ ಅಷ್ಟೇ ಹೇಳಿ. ಅದು ಮಾಡಬಾರದು ಫಸ್ಟು. ಮಾಡಲಿಕ್ಕಾಗದೇ ಇದ್ದವರಿಗೆ ಇದು ಅತ್ಯಂತ ಅನಿವಾರ್ಯ ಪ್ರಸಂಗ ಅಂತ ಏನು ಮಾಡಬೇಕಾಗ ಅದನ್ನು ಕೂಡ ಹಾಗೆ ತಿನ್ನಕ್ಕೆ ಬರೋದಿಲ್ಲ. ಅದು ಅವರಿಗೆ ಸಾಧ್ಯವಾದರೆ ಏನು ಮಾಡಬೇಕು, ಮುಖ್ಯವಾಗಿ ದುಷ್ಕರ್ಮಗಳನ್ನ ತ್ಯಾಗನೇ ಮಾಡಿಬಿಡಬೇಕು, ಸತ್ಕರ್ಮಗಳ ಫಲವನ್ನು ಬಿಡಬೇಕು. ಎಲ್ಲ ವಿಷ್ಣಾಳರು ಹೇಳ್ತಾರೆ ಮುಂದೆ ನಿರ್ವಿಣ್ಣಾನ ಜ್ಞಾನಯೋಗ ಜ್ಞಾನ ಜ್ಞಾಸಿನಾಂ ಇಹ ಕರ್ಮಸು ತೇಷು ಅನಿರ್ವಿಣ್ಣ ಚಿತ್ತಾನಾಂ ಕರ್ಮಯೋಗಸ್ತು ಕರ್ಮಿಣಾಂ. ಈಗ ಯಾವುದದು ಆರನೇದು, ಅದಕ್ಕೆ ಹೇಳ್ತಾರೆ ಗುಣದೋಷಯೋ ವಿಹಿತ ಅವಿಹಿತ ಕರ್ಮಾನುಷ್ಠಾನ ಪರಿನಿಷ್ಠಿತತ್ವ ವೇದೋ ಭಕ್ತೀತಿ ಯದವಾದಿ ತಾತ್ಪರ್ಯಾರ್ಥೋನ ಕಿಂತು ಮತ್ಪ್ರಿಯ ಅಪ್ರಿಯ ವಿವೇಕ ಅಜ್ಞಾನ ಪರಿನಿಷ್ಠಾ ವಿಷಯ. ಇಲ್ಲಿ ಗುಣದೋಷಗಳ ಚಿಂತನೆ ಮಾಡಬಾರದು ಅಂದರೆ ಏನರ್ಥ, ಮುಖ್ಯವಾಗಿ ಮತ್ಪ್ರಿಯ ಅಪ್ರಿಯ ವಿವೇಕ ಜ್ಞಾನ ಅದಿರಬೇಕು. ದೇವರಿಗೆ ಪ್ರಿಯವಾದದ್ದು ಅದು ಬಹಳ ಮುಖ್ಯವಾದ ಪ್ರಶ್ನೆ. ಅದು ದೇವರಿಗೆ ಪ್ರಿಯವಲ್ಲವೋ ಬೇಡ. ಅದಕ್ಕೆ ಬಂತಲ್ಲ ರಾಮಾಯಣದಲ್ಲಿ ಹೇಳಬೇಕಾದ್ರೆ ಶತ್ರುಘ್ನ ಮಂಥರಿಯನ್ನು ಕೊಲ್ಲಕ್ಕೆ ಎಂದು ಹೋಗ್ತಾನೆ ಭರತ ಭರತ ನನಗೆ ನನಗೆ ಅರ್ಥ ಆಗುತ್ತೆ ನಿನ್ನ ಚಿತ್ತ ನನಗೆ ಅರ್ಥ ಆಗ್ತಾ ಇದೆ. ನಾನು ನೀನು ಪಾಪ ಮಂಥರಿನ ಕೊಲ್ಲಕ್ಕೆ ಹೊರಟಿದ್ದೀಯ ಅದು ನನ್ನ ತಾಯಿನೇ ಕೊಲ್ಲಕ್ಕೆ ಹೋಗ್ತಿದ್ದೆ ಅಂತ ಹೇಳಿದೆ. ಕೈಕೇಯನ್ನು ಕೊಂದು ಬಿಡ್ತಿದ್ದೆ ನಾನು. ಯಾತಕ್ಕೆ ಕೊಲ್ಲೋದಿಲ್ಲ ಅಂದರೆ ರಾಮನಿಗೆ ಸ್ತ್ರೀಯನ್ನು ಕಂಡ್ರೆ ಗೌರವ ಮತ್ತು ಮಾತೃಹತ್ಯಾ ದೋಷ ರಾಮ ಸಹಿಸೋದಿಲ್ಲ. ಅನಾರ್ಥ್ಯ ಮಾಡಿಬಿಟ್ಟು ರಾಮ ನನ್ನ ಮುಖ ಜನ್ಮದಲ್ಲಿ ಮತ್ತೆ ನೋಡೋದೇ ಇಲ್ಲ, ಅದಕ್ಕಾಗಿ ನಾನು ಕೊಲ್ಲೋದಿಲ್ಲ ಅಂತ ಹೇಳಿದ. ಸೊ ಫೈನಲ್ ಯಾವುದಾಯ್ತು ಆತನಿಗೆ, ವಿಷ್ಣು ರಾಮನಿಗೆ ಪ್ರಿಯವಾಗೋದು ಪ್ರಿಯವಾಗದೇ ಇರೋ ರಾಮನಿಗೆ ಪ್ರಿಯವಲ್ಲಾದ್ರೆ ಬಿಡ್ತಿದ್ದೇನೆ ಅಷ್ಟೇ. ಇದು ಅರ್ಥ ಮಾಡಿಕೊಂಡ್ರೆ ನಾನು ಬೇಕಾದ್ರೆ ಶಾಸ್ತ್ರವಿಧಿ ಬಿಡ್ಬಿಡ್ತಿದ್ದೆ. ಬೇಕಾದರೆ ರಾಮನಿಗೆ ಪ್ರಿಯವಾಗೋದನ್ನು ನಾನು ಮಾಡಬೇಕು ಹೊರತು ಅಪ್ರಿಯ ಮಾಡಬಾರ್ದು. ಅದು ಇದರ ಸಾರಾಂಶ. ಗೊತ್ತಾಯ್ತಾ? ಧರ್ಮಶಾಸ್ತ್ರ ಹೇಳುತ್ತೆ ಬಿಡ್ತೀನಿ ಅಂತ ಹೇಳೋದಕ್ಕೆ ಹೋಗೋದಿಲ್ಲ. ರಾಮ ಮೆಚ್ಚೋದಿಲ್ಲ ಆದ್ದರಿಂದ ಮಾಡೋದಿಲ್ಲ ಅಂತ ಹೇಳಿ ಅದು ಅರ್ಥ ಮಾಡಿಕೊಂಡ್ರೆ ಯಾವ ಸ್ಪಿರಿಟ್ ಅಂತ ಅಲ್ಲಿ ಸ್ಪಷ್ಟವಾಗಿ ಬರ್ತಾ ಅರ್ಥ ಮಾಡಿಕೊಂಡ್ರೆ ಸ್ಪಷ್ಟ ಅದನ್ನು ಹೇಳ್ತಾರೆ. ಸ್ವತಸ್ತು ಗುಣದೋಷತ್ವ ದೃಶೇಹೇ ಭೇದೇನ ವಸ್ತುತಃ ದೋಷೋಪಿ ಗುಣ ಏವ ಸ್ಯಾತ್ ಭಗವತ್ ಪ್ರೀತಿತೋ ಗುಣ. ಯಾಕೆ ಹೇಗಿಡಬೇಕು ಅಂದರೆ ಎಕ್ಸ್ಪ್ಲೇನ್ ಮಾಡ್ತಾರೆ ಆಚಾರ್ಯ. ಕೆಲವೊಮ್ಮೆ ದೋಷ ಅಂತ ಆಗಿರ್ತದೆ, ಭಗವತ್ ಪ್ರೀತಿಕರವಾದರೂ ಗುಣ ಆಗಿಬಿಡುತ್ತೆ. ಅದೇ ಅಶ್ವತ್ಥಾಮಹತ ಎಂಬ ಮಾತೇನೆ, ಯಾಕೆ ಇದು ಸುಳ್ಳು ಮಾತದು. ಕೃಷ್ಣ ಹೇಳಬೇಕು ಅಂತ ಹೇಳಿದ್ದಾನೆ, ಏನಾಯ್ತು ಅಲ್ಲಿಗೆ ಅದು ಪ್ರಿಯ ಆಗಿ. ಗೊತ್ತಾಯ್ತಾ? ಅದು ಬರೀ ಮೆಕ್ಯಾನಿಕಲ್ ಆಗಿದೆ ಅನ್ನಬಹುದಾಗಿತ್ತು, ಅದು ತಪ್ಪಾಗಬೇಕಾಗಿತ್ತು, ಆಗಲೇ ಇಲ್ಲ. ಅದೇ ರೀತಿಯೇ ಆ ಬ್ರಾಹ್ಮಣನ ಕಥೆ ಬರ್ತದೆ, ಸತ್ಯ ಹೇಳಬೇಕು ಅಂತ ಅಂದ್ಕೊಂಡಿದ್ದ. ಯಾರೋ ಬಂದರೂ ಬಚ್ಚಿಟ್ಕೊಂಡು ತೋರಿಸ್ಬಿಟ್ಟ, ಅಡ್ಕೊಂಡಿದ್ದೇನೆ ಬಾಳಿ ಸತ್ಯ ಹೇಳಿದಂದು ಖುಷಿಪಟ್ಟ, ನರಕಾಯ್ತು. ಅದಕ್ಕೆ ಬರೀ ಗುಣದೋಷ ಚಿಂತನೆ ಮಾಡಿ ಉಪಯೋಗ ಬರಲಿಲ್ಲ, ದೇವರಿಗೆ ಪ್ರಿಯ ಆಗಬೇಕಾಗಿತ್ತು. ದೇವರಿಗೆ ಪ್ರಿಯ ಆಗೋದು ಯಾವಾಗ? ಅಷ್ಟನ ರಕ್ಷಣೆ ಮಾಡಿದರೆ ಪ್ರಿಯ ಆಗ್ತಿತ್ತು. ಬಾರಿ ಸತ್ಯ ಹೇಳ್ತೇನೆ ಅಂದರೆ ಅಷ್ಟನ ಬಿಟ್ಕೊಟ್ಟಿದ್ದಕ್ಕೆ ತಪ್ಪಾಗಲಿಲ್ಲ. ಅದು ಅರ್ಥ ಮಾಡಿಕೊಂಡ್ರೆ ಅದು ಸ್ಪಿರಿಟ್ ಅರ್ಥ ಆಯ್ತು. ಅದು ಅರ್ಜುನ ತಪ್ಪು ತಿಳ್ಕೊಂಡು ಏನು ಮಾಡಿಕೊಟ್ಟಿದ್ದ, ಒಂದೇ ಬಿಡ್ತೀನಿ ಧರ್ಮರಾಯ ಅಂತ ಹೊರಟಿದ್ದ. ಇದು ಅರ್ಥ ಮಾಡಿಕೊಂಡ್ರೆ ಸ್ಪಿರಿಟ್ ಹ್ಯಾಂಗೆ ನೋಡಬೇಕು ಅಂತ ಗೊತ್ತಾಗುತ್ತೆ. ಅಂದರೆ ಮೊದಲನೇ ಹಂತದಲ್ಲಿ ವಿಧಿವಿಧಾನವೇ ನೋಡಬೇಕು, ಅದು ಸಂಶಯ ಇಲ್ಲ. ವಿಧಿವಿಧಾನಗಳ ಮುಖ್ಯ ಉದ್ದೇಶನ ಅರ್ಥ ಮಾಡ್ಕೋಬೇಕು ಸ್ಪಿರಿಟ್ನ. ಸ್ಪಿರಿಟ್ ಅರ್ಥ ಮಾಡ್ಕೊಂಡು ಏನು ಮಾಡಬೇಕಾಗ, ಆ ವಿಷ್ಣು ಪ್ರೀತಿಯನ್ನು ಫೈನಲ್ ಮಾಡ್ಕೋಬೇಕು. ಅದು ಶಾಸ್ತ್ರಾರ್ಥ. ಇದರಿಂದ ಬುದ್ಧ ಏನು ಪ್ರಶ್ನೆ ಕೇಳಿದ್ದು, ಹಾಗಿದ್ದು ಎಲ್ಲ ಬೇಕೇ ಬೇಕಿಲ್ಲ ಅಂತ ಕೇಳಿದ್ರೆ, ಇಲ್ಲ ಎಲ್ಲ ಬೇಕೇ ಬೇಕವೆಲ್ಲ ಕೂಡ. ಅದು ಅಲ್ಟಿಮೇಟ್ ಯಾವುದೇ ಆಗಬೇಕು ಅಂದರೆ ವಿಷ್ಣು ಪ್ರೀತಿ ಆಗ್ತದೆ. ಬರೀ ಅರ್ಥ ಹೇಳ್ಬಿಟ್ರೆ ಆಗ್ತದೆ ಜನಗಳಿಗೆಲ್ಲ, ವಿಷ್ಣು ನಾನು ಮಾಡಿದೆ ವಿಷ್ಣು ಪ್ರೀತಿ ಆಯಿತು ಅಂತ ತಿಳ್ಕೊಂಡು ನಿಮ್ಗೆ ಆಗಿಲ್ಲ ಅಂತ ನೀವೇನೋ ಗೊತ್ತು ಶುರು ಮಾಡಿಬಿಡ್ತಾರೆ ವಾದ. ಅರ್ಥ ಆಯ್ತಾ? ಈಗ ನಿಮಗೇನು, ನೀವು ನೋಡಪ್ಪ ಪಿ ಯು ಸಿ ಪರೀಕ್ಷೆ ಕೊಡ್ತೀನಿ ನಾನೀಗ, ಇದೇ ಟೆಕ್ಸ್ಟ್ ಬುಕ್ ಓದೋದಿಲ್ಲ, ಯಾವ ಈಕ್ವಲೆಂಟ್ ಓದ್ತೀನಿ, ಪಾಸ್ ಆಗಿಬಿಡ್ತೇನೆ. ಮತ್ತು ಅದೇನು ಹೇಳ್ಬೇಕು ಅದಕ್ಕಾಗ? ಈಕ್ವಲೆಂಟ್ ಪಿ ಯು ಸಿ ಜ್ಞಾನ ಬರೋದು ಕರೆಕ್ಟೇ, ಬಟ್ ಪ್ರಿಸ್ಕ್ರೈಬ್ಡ್ ಅಲ್ಲ. ಅರ್ಥ ಆಯ್ತಾ? ಈಗ ಅಲ್ಲಿ ಇಲ್ಲರೂ ಏನು ಮಾಡಿಬಿಡ್ತೀನಿ ಎಲ್ಲರೂ ಕೂಡ, ತೋಚಿತು ಓದ್ಬಿಟ್ಟು ನಾನು ಮಾರ್ಸ್ಕೊಂಡಿದ್ದೀನಿ, ಏನಾಗ್ತಿತ್ತು? ಸಾಧ್ಯನೇ ಇಲ್ಲ. ಅದೇ ಮಾತ್ರ ಪಾಲನೆ ಮಾಡಬೇಕು. ನಿರ್ಬೀಡ್ನ ಯಾವುದೋ ಹಿಂದೆ ದೊಡ್ಡ ಪಂಡಿತರು ಯಾರೋ ಕಾಶಿಗೆ ಹೋಗಿದ್ದರಂತೆ, ಅವ್ರು ಭಾಳ ಜ್ಞಾನ ನೋಡಿ ಭಾರಿ ಖುಷಿಯಾಯಿತು. ಆಮೇಲೆ ಕೆಲಸ ಮಾಡಿರಿ ಪ್ರೊಫೆಸರ್ ಮಾಡಿರ್ತಿ ಕೇಳಿದರೆ ಆಗಿರ್ತೀನಿ ಅಂದರು. ಕ್ವಾಲಿಫಿಕೇಷನ್ ಇಲ್ಲ ಅವ್ರಿಗೆ, ಏನೇನು ಕ್ವಾಲಿಫಿಕೇಷನ್ ಇಲ್ಲ, ಜ್ಞಾನ ಇದೆ ಕ್ವಾಲಿಫಿಕೇಷನ್. ಏನು ಮಾಡಿದ್ರಂತಾಗ, ಅದಕ್ಕಾಗಿ ಒಂದು ಸುಳ್ಳು ಪರೀಕ್ಷೆ ಕಂಡಕ್ಟ್ ಮಾಡಿ ಅವರಿಗೋಸ್ಕರ ಪಾಸ್ ಅಂತ ಮಾಡಿಸಿ ಬರೀ ಅಪಾಯಿಂಟ್ ಮಾಡಿದ್ರು. ಹಾಗೆ ಮಾಡಿದ್ರೆ ಏನಾಗ್ತಿತ್ತು? ಉಳಿದವ್ರಲ್ಲ ಹಾಗೆ ತುಂಬಿಸ್ಬಿಡ್ತೀವಿ, ಎಲ್ಲ ಬಂದವರೆಲ್ಲ ಒಳಗೆ ಸೇರಿಸ್ಬಿಡ್ತೀವಿ. ಹಾಗೆ ಒಂದು ಫಾರ್ಮಲ್ ಆಗಿ ಒಂದು ಎಕ್ಸಾಮ್ ಮಾಡಿದ್ರಿಂದ ಮಹತ್ವ ಬಂತಲ್ಲ. ಸೊ ಅಲ್ಲೇನು ಬೇಕಾದ್ದೇನು ಜ್ಞಾನ ಬೇಕಲ್ಲಿ. ಅದಕ್ಕೆ ಜ್ಞಾನ ಒಂದು ಕಣ್ಣಿಗೆ ಕಾಣೋದಿಲ್ಲ, ಅದಕ್ಕೇನು ಬೇಕೋ ಅದೊಂದು ವ್ಯವಸ್ಥೆ ಬೇಕು. ಗುಣ ವಿಧಿ ನಿಷೇಧಗಳು ಏನು ವ್ಯವಸ್ಥೆ ಅದು ಬಂತು. ಅಲ್ಟಿಮೇಟ್ ಆಗಿರೋದು ಯಾವುದು? ದೇವರ ಪ್ರೀತಿ ಆಗೋದು. ಇದು ಅರ್ಥ ಮಾಡ್ಕೊಂಡ್ಬಿಟ್ರೆ ಧರ್ಮಾಚರಣೆಯ ಮೂಲಭೂತ ವಿಷಯನೇ ಇಲ್ಲಿ ಹೇಳ್ತಿರೋದು ಭಾಗವತದಲ್ಲಿ. ಅದಕ್ಕೆ ಆಚಾರ್ಯ ದೃಷ್ಟಾಂತ ಕೊಟ್ಟು ಹೇಳ್ತಾರೆ, ಸ್ವತಸ್ತು ಗುಣದೋಷತ್ವ ದೃಶೇಹೇ ಭೇದೇನ ವಸ್ತುನಃ ದೋಷೋಪಿ ಗುಣ ಏವ ಸ್ಯಾತ್ ಭಗವತ್ ಪ್ರೀತಿತೋ ಗುಣ. ಕೆಲವೊಮ್ಮೆ ಕೆಟ್ಟದ್ದು ಒಳ್ಳೆಯದಾಗಿಬಿಡುತ್ತಲ್ಲ ನೋಡಿದ್ರೆ, ಅದಕ್ಕೆ ಮೆಕ್ಯಾನಿಕಲ್ ವಿಧಿ ನಿಷೇಧಗಳು ಅಲ್ಟಿಮೇಟ್ ಅಲ್ಲ ಅಂತ ಅರ್ಥ. ದೋಷಸ್ತು ತದ್ ವೈಪರೀತ್ಯಾದಿ ದೃಷ್ಟ್ಯ ಭವೇದ್ ಗುಣ. ಕೆಲವೊಮ್ಮೆ ದೋಷ ಗುಣ ಆಯಿತು, ಗುಣ ದೋಷ ಆಯಿತು. ಕೆಲವು ಸಲ ಸತ್ಯ ಹೇಳಿದ್ದು ದೋಷ ಆಗಿರುತ್ತೆ ಅವರಿಗೆ. ಇನ್ನೊಬ್ಬನೇನು ಮಾಡಿದ, ಹಿಂಸೆ ಮಾಡಿದ, ಅದು ಗುಣ ಆಗೋಯ್ತು. ಯಾತಕ್ಕೆ ಕೊಂದವನ್ನ ಯಾರು ರಾಕ್ಷಸ ಸತ್ತವರು, ಅದು ಯಾವುದಕ್ಕೆ ಕಾರಣ ಆಯಿತು? ಗುಣ ಆಗೋಯ್ತು. ಈ ಒಂದು ಸತ್ಯ ದೋಷಕ್ಕೆ ಕಾರಣ ಆಯಿತು, ಹಿಂಸೆ ಗುಣಕ್ಕೆ ಕಾರಣ ಆಯಿತು. ಆದ್ದರಿಂದ ಮೆಕ್ಯಾನಿಕಲ್ ಎಂಬುದು ಅಲ್ಲ. ಕಾಲದೇಶ ವಿಶೇಷೇಣ ಪ್ರೀತ್ಯಜ್ಞಾನ ಜಗತ್ಸ್ಥಿತೇ ಮರ್ಯಾದ ಗುಣದೋಷಾಣ ಕೃತ ವೇದೇಶು ಸರ್ವಶಃ. ಅದ ನಮಗೆ ಅರ್ಥ ಆಗಲಿ ಅಂತಲೇ ದೇವರನ್ನ ಇದು ಡೈರೆಕ್ಟ್ ಅಂತ ಏನು ಹೇಳೋದಕ್ಕೆ ಹೋಗೋದಿಲ್ಲ. ಅದಕ್ಕೇನು ಮಾಡಿದ್ದಾನೆ? ಕಾಲ ದೇಶ ಮೊದಲಾದೆಲ್ಲ ಇಟ್ಟುಬಿಟ್ಟು ಈ ಕಾಲದಲ್ಲಿ ಮಾಡಿ ಅಂತ ಹೇಳಿದ್ದಾನೆ. ಮಾಡಿದ್ರೆ ದೇವರಿಗೆ ಏನಾಗುತ್ತೆ ಅಂತ ಅರ್ಥ ಅಲ್ಲಿಗೆ ಪ್ರೀತಿ ಆಗುತ್ತೆ ಅಂತ. ಈ ಪ್ರಶ್ನೆ ಉತ್ತರ ಬರೆದ್ರೆ ನಾನು ಪ್ರೀತಿ ಆಗುತ್ತೆ ಅಂತ ತೀರ್ಮಾನ ಮಾಡಿದ್ರೆ ಹಾಗೋ ಹಾಗೆ. ಇತ್ತೇತದೇವ ಸ್ವೇ ಸ್ವೇ ಅಧಿಕಾರೇಯ ನಿಷ್ಠಾಸ ಗುಣ ಪರಿಕೀರ್ತಿತ ವಿಪರ್ಯೇಸ್ತು ದೋಷಸ್ಯ ತುಭಯೋ ರೇಷ ನಿರ್ಣಯ ಇತ್ಯಾದಿ ಅವಶ್ಯತೆ. ಇದೇ ಅರ್ಥನೇ. ಸ್ವೇ ಸ್ವೇ ಅಧಿಕಾರೇಯ ನಿಷ್ಠ, ದೇವ್ರಿಗೆ ಪ್ರೀತಿ ಆಗಬೇಕು. ಏನು ಮಾಡಬೇಕು ಅಂದರೆ, ಇಂಥ ವರ್ಣದವರಿಗೆ ಈ ಧರ್ಮಗಳು, ಇಂಥ ಆಶ್ರಮದ ಈ ಧರ್ಮಗಳು ಅಂತ ಹೇಳಿದ್ದಾನೆ. ಅದು ಮಾಡಿ ಏನಾಗುತ್ತೆ ಅಲ್ಲಿಗೆ? ಪ್ರೀತಿ ಹಾಗೇ ಆಗುತ್ತೆ ಅಂತ. ಪ್ರೀತಿಗೆ ಗುರುತಿಸಲಿಕ್ಕೆ ಅವರಿರತಕ್ಕಂತಹ ಮೆಥೆಡ್ ಅದು. ಇತ್ಯಾದಿನ ವಕ್ಷ್ಯತೆ ಅಥೋ ವಿಹಿತಾದಿ ಅನುಷ್ಠಾನ ಪರಿನಿಷ್ಠಿತತ್ವೇನ ಗುಣದೋಷ ಭೇದ ನಿಯಮೋಕ್ತಿ ಮತ್ ಪ್ರಿಯಾದಿ ವಿವೇಕ ಅಜ್ಞಾನ ವಿಷಯ ಇತಿ ಭಾವೇನ ಭಗವಾನ್ ಉದ್ಧವ ಪ್ರಶ್ನೆಂ ಪರಿಹರಿಷ್ಯನ್ ತ್ರಿತ್ವೇನ ಕ್ರೋಢೀಕೃತ್ಯ ಮುಕ್ತ್ಯುಪಾಯಾನಾಹ ಯೋಗಾ ತ್ರಯ ಇತಿ. ಯೋಗ ಶಬ್ದಕ್ಕೆ ಉಪಾಯ ಅಂತ ಅರ್ಥ. ಮುಕ್ತಿಯ ಮೂರು ಉಪಾಯಗಳು ಅಂದರೆ ಮೂರು ಮಾರ್ಗಗಳು. ಯೋಗಾ ಉಪಾಯಾಹ ಋಣಾಂ ಅರ್ಥಿ ಸಮರ್ಥೋ ವಿದ್ವಾನ್ ಇತಿ ಗುಣವಿಶಿಷ್ಟಾನಾಂ ನೃನಯೇ ಇತಿ ಧಾತೋ. ಋಣಾಂ ಅಂದರೆ ಮನುಷ್ಯರಿಗೆ, ಎಲ್ಲ ಮನುಷ್ಯರಿಗೆಲ್ಲ, ಯಾರಿಗೆ ಮೋಕ್ಷ ಆಗಬೇಕು ಅಂತ ಅಪೇಕ್ಷೆ ಇದೆ ಅಂಥವ್ರಿಗೆ ಮೂರು ಮಾರ್ಗ ಇದೆ. ತಾನ್ ನಿರ್ದಿಶತಿ ಜ್ಞಾನಮಿತಿ ಅನ್ಯಯೋಗಂ ವ್ಯವಚ್ಛನತಿ ನ ಇತಿ. ಬೇರೆ ದಾರಿ ಉಂಟು ಅಂದರೆ ಬೇರೆ ದಾರಿ ಯಾವುದೂ ಇಲ್ಲ ಅಂತೇಳಿ. ತತ್ರ ನಿರ್ವಿಣ್ಣಾನಾಂ ಜ್ಞಾನಯೋಗೋ ನ್ಯಾಸಿನಾಮಿಹ ಕರ್ಮಸು. ಎರಡು ಸರ್ತಿ ಏನಾಗುತ್ತೆ, ಸೀಟ್ ಇಲ್ಲ ಅಂದ್ಬಿಡ್ತಾನೆ. ಅರ್ಜೆಂಟ್ ಬೇರೆ ದಾರಿ ಇದೆ ಅಂದರೆ ಯಾವುದೋ ಬೇರೆ ಕೋಟ ಇದೆ, ಅವ್ರು ಉಪಯೋಗ ಕೊಡ್ತೀರಿ ಅಂತ. ಇನ್ನೊಂದು ದಾರಿ ಇದೆ ಅದಕ್ಕೆ ಗೊತ್ತಾನೆ, ಬಟ್ ಮೇಲಿನ ದೃಷ್ಟಿಯಿಂದ ದಾರಿ ಇಲ್ಲ, ಇನ್ನೊಂದು ದಾರಿ ಒಳಗಿದೆ. ಈ ಮೂರು ಬಿಟ್ಟರೆ ಯಾವುದೇ ಅಡಿಗೆ ಅರಣ್ಯ ಇಲ್ಲೇ ಇಲ್ಲ. ಇದಕ್ಕೆ ಮಾತ್ರ ಏನಿದೆ ಅಂತ ಕೇಳಿದರೆ, ಯಾವ ಸ್ಪೆಷಲ್ ಕೋಟ ಅಂತ ಇಲ್ಲಿದ್ದಕ್ಕೆ ದೇವಹೂತಿ ಸಾಕ್ಷಾತ್ ತಾಯಿ ಆಕೆನೇ. ಹೆಂಗೆ ಮಾಡಬೇಕಾಗಿತ್ತು, ಜ್ಞಾನ ಸಂಪಾದನೆ ಮಾಡಲೇಬೇಕು. ಇವರು ಭ್ರತಾದಿಗಳು ಮಕ್ಕಳು ಅವರಿಗೂ ಹೇಳಿದ್ದೇನೋ, ಜ್ಞಾನ ಸಂಪಾದನೆ ಮಾಡಲೇಬೇಕು. ವಿನಾಯಿತಿ ಅಂತ ಇಲ್ಲ, ಕೆಲವು ವಿನಾಯಿತಿ ಸಿಕ್ಕರು ಕೂಡ ಈ ಮೂರು ಮಾರ್ಗ ಹೊರತು ನಾಲ್ಕನೇ ಮಾರ್ಗ ಅಂತ ಜಗತ್ತಿನಲ್ಲಿ ಇಲ್ಲ ಅಂತ ಹೇಳಿದೆ. ಅದು ಆ ವಿಚಾರ ಬೇರೆ, ವ್ಯವಸ್ಥೆ ಪ್ರಾಚುರ್ಯ ಇರಬಹುದು. ಅದು ನಾಲ್ಕನೇ ಯೋಗ ಅಂತ ಒಂದಿಲ್ಲ. ನಾಲ್ಕನೇ ಯೋಗ ಅವ್ರು ಮಾಡ್ಕೊಂಡಿದ್ದಾರಲ್ಲ, ಕರ್ಮತ್ಯಾಗ ಯೋಗ, ಕರ್ಮತ್ಯಾಗ ಯೋಗ ಅಂತೇಳಿ, ಅದಿಲ್ಲ ಅಂತ ಹೇಳೋದಕ್ಕೆ ಇದು ಸ್ಪಷ್ಟ ಉದಾಹರಣೆ ಬಂತು. ಅದೆಲ್ಲ ಹೇಳ್ತಾರೆ ಮುಂದೆ, ಅವೆಲ್ಲ ಮೂರು ಮೂರು ಅಂತ ಹೇಳಿದ್ರೆ ಮೂರು ಏನೋ ಅಂದರೆ ಸ್ಪಷ್ಟ ಮಾಡ್ತಾರೆ ಬಂದು. ಯದೃಚ್ಛಯಾವಕ್ಕಥಾದವು ಜಾತಶ್ರ ಆಮೇಲೆ ನಿರ್ವಿಣ್ಣಾನ ತತ್ರ ಜ್ಞಾನಯೋಗಾಧಿಕಾರಿಣ ಆಹ ನಿರ್ವಿಣ್ಣಾನ ಇತಿ. ಜ್ಞಾನಯೋಗಕ್ಕೆ ಯಾರ ಅಧಿಕಾರ ಅಂತ ಕೇಳಿದರೆ, ಇಹ ಕರ್ಮಸು ನಿರ್ವಿಣ್ಣಾನ ನ್ಯಾಸೀನಾಂ ಸನಕಾದೀನಾಂ ಇತಿ ಶೇಷ. ಅದಕ್ಕೇ ಕರ್ಮಣೈವೇ ಸಂಸಿದ್ಧಿ ಆಸ್ಥಿತಾ ಜನಕಾದಯ. ಅವ್ರು ಕರ್ಮಯೋಗಿಗಳು, ಸನಕಾದಿಗಳೆಲ್ಲ ಜ್ಞಾನಯೋಗಿಗಳು. ಸನಕಾದ್ಯ ಜ್ಞಾನಯೋಗಾ ಭಕ್ತಿ ಯೋಗಾಸ್ತು ದೇವತಾ ಮಾನುಷಾ ಕರ್ಮಯೋಗಾಶ್ಚ ತ್ರಿಥೈತೇ ಯೋಗಿನ ಸ್ಮೃತಾ. ಸನಕಾದಿಗಳೆಲ್ಲ ಜ್ಞಾನಯೋಗಿಗಳು, ದೇವತೆಗಳೆಲ್ಲ ಭಕ್ತಿಯೋಗಿಗಳು, ಆಮೇಲೆ ಮನುಷ್ಯರೆಲ್ಲ ಕರ್ಮಯೋಗಿಗಳು ಅಂಥೇಳಿ ಜನರ ನಿಯಮ ಮಾಡಿಬಿಟ್ಟಿದ್ದಾರೆ. ಇದು ಒಂದು ವ್ಯವಸ್ಥೆ. ಸೊ ನಾವು ಭಕ್ತಿಯೋಗ ಅಂತೇನು ನಾವೇ ಹೇಳ್ಕೊಳ್ಳೋಕೆ ಹೋದ್ರೆ ತಪ್ಪಾಗುತ್ತೆ. ಭಕ್ತಿಯೋಗ ಯಾರು ಮಾಡಬೇಕು, ಅದನ್ನು ದೇವತೆಗಳು ಮಾಡಬೇಕು ಹೊರತು ಮನುಷ್ಯರಿಗೆ ಭಕ್ತಿಯೋಗ ಅಲ್ಲ. ಭಕ್ತಿ ಬಿಟ್ಬಿಡ್ಬೇಕಂದ್ರೆ ಭಕ್ತಿ ಬಿಟ್ಬಿಡೋದಲ್ಲ, ಭಕ್ತಿ ಯೋಗ ಅನ್ನೋ ಕಾನ್ಸೆಪ್ಟ್ ಯಾರಿಗೆ ಅಂತ ಕೇಳಿದರೆ ಅವರಿಗೆ. ಮತ್ತು ಇಂಗ್ಲೀಷ್ ಪ್ರೊಫೆಸರ್ ಇಂಗ್ಲೀಷ್ ಓದಿರ್ತಾರೆ, ಇಂಜಿನಿಯರ್ ಮೆಡಿಕಲ್ ಓದರು ಇಂಗ್ಲೀಷ್ ಓದಿರ್ತಾರೆ. ಇವರು ಇಂಗ್ಲೀಷ್ ಪ್ರೊಫೆಸರ್ ಅಂತ ಕರೆಯೋದಿಲ್ಲ, ಇವನ್ನ ಇಂಗ್ಲೀಷ್ ಓದಿದಾರೆ ಇಲ್ಲ ಪಾಪ ಓದಿದ್ದಾರೆ. ಆದರೂ ಏನಲ್ಲ, ಅವ್ರು ಇಂಗ್ಲೀಷ್ ಪ್ರೊಫೆಸರ್ ಅಲ್ಲ, ಸಾಧ್ಯತೆಯೇ ಇಲ್ಲ. ಅವರು ಇಂಗ್ಲೀಷ್ ಓದಿದ ಮಾತ್ರ, ಇಬ್ಬರು ಇಂಗ್ಲೀಷ್ ಓದಿದ್ರೆ ಅವ್ರು ಡಾಕ್ಟರ್ ಮೆಡಿಕಲ್ ಔಷಧಿ ಕೊಡೋಗಿಲ್ಲ, ಎಲ್ಲರೂ ಇಂಗ್ಲೀಷ್ ಓದಿದ್ದಾರೆ ಅಂತೇಳಿ ಔಷಧಿ ಕೊಡೋಗಿಲ್ಲ. ಅದು ಇಂಗ್ಲೀಷ್ ಎಲ್ಲರಿಗೂ ಬಂದರೂ ಕೂಡ ಎಲ್ಲರೂ ಇಂಗ್ಲೀಷ್ ಪ್ರೊಫೆಸರ್ಸ್ ಅಲ್ಲ, ಕನ್ನಡ ಎಲ್ಲೇ ಬಂದರೂ ಎಲ್ಲರೂ ಕನ್ನಡ ಪ್ರೊಫೆಸರ್ಸ್ ಅಲ್ಲ. ಎಲ್ಲರೂ ಕರ್ಮ ಮಾಡಿದ್ರೆ ಎಲ್ಲರೂ ಕರ್ಮಯೋಗಿಗಳಲ್ಲ, ಬರೀ ಭಕ್ತಿ ಮಾಡಿದ ಭಕ್ತಿಯೋಗಿಗಳಲ್ಲ. ಏನಾಗಿರ್ಬೇಕು ಅಂತ, ಟೆಕ್ನಿಕಲಿ ಭಕ್ತಿಯೋಗಗಳು ಅನ್ನಿಸ್ಬೇಕಾದ್ರೆ ಏನಾಗಿರ್ಬೇಕು, ಬೇಸಿಕಲಿ ದೇವತೆಗಳಾಗಿರ್ಬೇಕು ಅಂತ, ಬೇರೆಯವರಿಗೆಲ್ಲ ಸನಕ. ಉಳಿದವರು ಭಕ್ತಿ ಬೇಕು, ಭಕ್ತಿಯೋಗ ಅಂತ ಹೆಸರು ಬರೋದಿಲ್ಲ ಅದಕ್ಕೆ. ಸನಕಾದ್ಯ ಜ್ಞಾನಯೋಗಾ ಭಕ್ತಿಯೋಗಾಸ್ತು ದೇವತಾ ಮಾನುಷಾ ಕರ್ಮಯೋಗಾಶ್ಚ ತ್ರಿಥೈತೇ ಯೋಗಿನ ಸ್ಮೃತಾ. ಸರ್ವೇಷಾಂ ಸರ್ವಯೋಗೈಶ್ಚ ಪ್ರಾಪ್ಯಾಭುಕ್ತಿರ್ನ ಸಂಶಯ. ಏನು ವಾಸನೆ ಏನದು, ಯಾವ್ದು ಯಾವ ಸ್ಮೆಲ್ಲ, ಯಾವ ಸ್ಮೆಲ್ ಅದು? ಅದು ಮಾನುಷಾ ಕರ್ಮಯೋಗಾಶ್ಚ. ಹಾಗಿದ್ರೆ ಪ್ರಶ್ನೆ ಬಂತು, ಹಾಗೆ ಮನುಷ್ಯರು ಭಕ್ತಿ ಮಾಡಬೇಕಾಗಿಲ್ಲ, ಸನಕಾದಿಗಳಿಗೂ ಭಕ್ತಿ ಬೇಡ, ದೇವತೆಗಳಿಗೆ ಜ್ಞಾನ ಬೇಡ, ಕರ್ಮ ಬೇಡ ಅಂತ ಆಗ್ತದೆ ಇಲ್ಲ. ಆಗ ಅದಕ್ಕೆ ಹೇಳ್ತಾರೆ, ಸರ್ವೇಷಾಂ ಸರ್ವಯೋಗೈಶ್ಚ ಪ್ರಾಪ್ಯಾಮುಕ್ತಿರ್ನ ಸಂಶಯ. ಮೂರು ಜನಕ್ಕೂ ಏನಿರಬೇಕು, ಭಕ್ತಿಯೋಗ ಕರ್ಮಯೋಗ ಜ್ಞಾನಯೋಗ ಎಲ್ಲರಿಗೂ ಕಾಮನ್ ಇದೆ. ಅದು ಸ್ಪೆಷಲ್ ಯಾತಕ್ಕೆ ಹೇಳಿದರು ಅಂದರೆ, ಜ್ಞಾನ ಪ್ರಚುರ ಯೋಗ ಜ್ಞಾನಯೋಗ, ಕರ್ಮ ಪ್ರಚುರ ಅನ್ಯ ಗೀತಾ ಭಾಷೆಯಲ್ಲಿ ಹೇಳ್ತಾರೆ, ಭಕ್ತಿ ಪ್ರಚುರ ಇನ್ನೊಂದು. ಪ್ರಾಚುರ್ಯನ ಹೇಳಿದ್ದೆ ಹೊರತು ಬೇರೆ ಅಲ್ಲ. ಸರ್ವೇಷಾಂ ಸರ್ವಯೋಗೈಶ್ಚ ಪ್ರಾಪ್ಯ ಮುಕ್ತಿ ನ ಸಂಶಯ ತಥಾಪಿ ತು ವಿಶೇಷೇಣ ಸತೇಷಾಮ ವಿಧಿಯ. ವಿಶೇಷ ಭಕ್ತಿ ದೇವತೆಗಳಿಗೆ, ವಿಶೇಷ ಜ್ಞಾನ ಸನಕಾದಿಗಳಿಗೆ, ವಿಶೇಷವಾಗಿರ್ತಕ್ಕಂಥ ಇದಿಬ್ಬರು ಬಿಇನೇ, ಇಬ್ಬರು ಎಮ್ ಬಿ ಬಿ ಎಸ್ಸೆ, ಇಬ್ಬರು ಮೆಡಿಕಲ್ ಕ್ವಾಲಿಫೈಡೇ. ಒಬ್ಬನು ಔಷಧಿ ಕೊಡ್ತಾನೆ, ಪ್ರೊಫೆಸರ್ ಆಗಿಬಿಡ್ತಾನೆ. ಪ್ರೊಫೆಸರ್ ಆದರೆ ಏನಂತ ಕರೀತಾರೆ, ಅವ್ರು ಜ್ಞಾನಯೋಗಿ. ಇವನೇನು ಮಾಡ್ತಾರೆ, ಕರ್ಮಯೋಗಿ. ಇವನು ಪಾಠ ಮಾಡೋಗಿಲ್ಲ, ಅವನು ಏನು ಮಾಡ್ತಾನೆ, ಕರ್ಮ ಎಕ್ಸಿಕ್ಯೂಟ್ ಮಾಡ್ತಾನೆ ಅಷ್ಟು. ಆತೇನು ಮಾಡ್ತಾನೆ, ಪಾಠ ಮಾಡ್ತಾನೆ. ಜ್ಞಾನದ ಕಾರ್ಯ ಜಾಸ್ತಿ ಇದೆ. ಕ್ವಾಲಿಫಿಕೇಷನ್ ಇಬ್ಬರದು ಒಂದೇ, ಇಬ್ಬರು ಕಾರ್ಯಕ್ಕೆ ಒಂದಾದರೂ ಕೂಡ ಟೀಚಿಂಗ್ ಪ್ರೊಫೆಷನ್ಗೆ ಹೋದಾಗ ಜ್ಞಾನಯೋಗ, ಇದಕ್ಕೆ ಹೋದಾಗ ಅದು ಕರ್ಮಯೋಗ ಅಷ್ಟೇ. ಇದು ಅರ್ಥ ಮಾಡಿಕೊಂಡ್ರೆ ಲೋಕದ ಮತ್ತು ಕಾಮನ್ ಇಬ್ಬರಿಗೆ ಯಾವ್ದು, ಮತ್ತೆ ಎಮ್ ಬಿ ಎಸ್ ಇಬ್ಬರಿಗೂ ಕಾಮನ್ ಫಸ್ಟು. ಅದೇ ರೀತಿಯೇ ಜ್ಞಾನ ಅಂಬೋದು ಒಂದು ಕಾಮನ್, ಭಕ್ತಿ ಕಾಮನ್ನು ಇದು ಕಾಮನ್. ಆ ಅಂಶದಲ್ಲಿ ಮೂರರೊಳಗೆ ಜ್ಞಾನಾಂಶ ಜಾಸ್ತಿ ಇದ್ದರೆ ಏನು ಮಾಡ್ತಾರೆ, ಅದನ್ನು ಜ್ಞಾನಯೋಗಿಗಳು ಅಂತ ಕರೀತಾರೆ. ಕರ್ಮದ ಅಂಶ ಜಾಸ್ತಿ ಇದ್ದರೆ ಕರ್ಮಯೋಗಿಗಳು, ಭಕ್ತಿ ಅಂಶ ಜಾಸ್ತಿ ಇದ್ದರೆ ಭಕ್ತಿಯೋಗಿಗಳು. ನಮ್ಮಲ್ಲಿ ಏನಾಯ್ತು, ಬರೀ ಭಕ್ತಿಯೋಗಗಳು ಅಂದ್ರೇನು, ಜ್ಞಾನ ಇರಲೇಬಾರ್ದು ಅಂತ ಮಾಡ್ಕೊಬಿಟ್ಟು, ಜ್ಞಾನ ಇರಲೇಬಾರ್ದು, ಕರ್ಮ ಇರಲೇಬಾರ್ದು, ಬರೀ ಕಣ್ಣೀರು ಹಾಕೋದು ಕೂತ್ಬಿಡೋದು, ಅದೇನದು ಭಕ್ತಿಯೋಗ ಅಂತ ತಿಳ್ಕೊಬಿಡು. ಭಕ್ತಿಯೋಗ ಅಲ್ಲ, ಅದು ಅದಕ್ಕೆ ರೋಗ ಇದ್ದಾಗ ಲೆಕ್ಕ. ಯಾವುದದು ಅವು ಏನು ಬರದೇ ಇರುತ್ತಾಗ ಆಗೋಲ್ಲ ಅಷ್ಟೇ, ತಪ್ಪದು. ಇವತ್ತು ಆಗಿರೋದು ಅದೇ ಭಾವನೆ ಬಂದುಬಿಟ್ಟರು ಕೆಲವರು, ಹೇಳಿದ್ರು ಇವರೇ ಹೇಳಿಬಿಡ್ತಾರೆ, ಹೇಳ್ಬೇಕಾದ್ರಿ ಪಾಠ ಗೀತ ಓದಬೇಡ್ರಿ, ಭಕ್ತಿಯೋಗಿಗಳಷ್ಟೇ ಹಾಡು ಹೇಳ್ಕೊಂಡಿದ್ದು ಬಿಡಿ ಅಂತ ಹೇಳಿಬಿಡ್ತಾರೆ. ಹೇಳಬಾರ್ದಾಗೆಲ್ಲ ಕೂಡ ಭಾರಿ ತಪ್ಪು. ತಪ್ಪದು ಅದೇ ಹೇಳ್ತಾರೆ. ಯಾರು ದಾಸ ಯಾರು ಅವರೆಲ್ಲ ದೇವತೆಗಳನ್ನೇ ಭಕ್ತಿಯೋಗಿ ಅಷ್ಟೆ. ಸರ್ವೇಷಾಂ ಸರ್ವಯೋಗೈಶ್ಚ ಜ್ಞಾನಾದಿ ಗುಣಾನಾಂ ತಿಷು ಸತ್ವೇಪಿ ಸಾಮಾನ್ಯ ವಿಶೇಷ ವಿವಕ್ಷಯ ವಿಭಾಗೋ ಯುಜ್ಯತೆ ಪ್ರಮಾಣಾನಾಂ ಸತ್ವ. ಜ್ಞಾನಾದಿ ಗುಣಾನಾಂ ತ್ರಿಷು ಸತ್ವೇಪಿ ಈ ಮೂರು ಜನಗಳಲ್ಲೂ ಜ್ಞಾನಾದಿ ಮೂರು ಗುಣಗಳು ಇದ್ದರೂ ಕೂಡ ಸಾಮಾನ್ಯ ವಿಶೇಷ ವಿವಕ್ಷಯ ಸಾಮಾನ್ಯ ವಿಶೇಷ ವಿವಕ್ಷೆಯಿಂದ ವಿಭಾಗ ಯುಜ್ಯತೆ ಪ್ರಮಾಣಾನಾಂ ಸತ್ವ ಪ್ರಮಾಣಗಳು ಹಾಗಿರೋದ್ರಿಂದನೇ. ಕರ್ಮಯೋಗಾಧಿಕಾರಿಣ ಆಹ ದೇಶ್ವಿತಿ ಜ್ಞಾನಭಕ್ತಿ ಯೋಗಿನ ಅಪೇಕ್ಷ ಜ್ಞಾನಭಕ್ತಿಯವರಲ್ಪತ್ವ ಕರ್ಮಯೋಗಿನ ಇತ್ತು. ಕರ್ಮಯೋಗಿಗಳಿಗೆ ಇಬ್ಬರು ಡಾಕ್ಟ್ರಿಗೂ ಕೂಡ ಎಲ್ಲ ಗೊತ್ತಿರ್ತದೆ ಔಷಧಿ ಕೊಡೋರಿಗೂ. ಆ ಪ್ರೊಫೆಸರ್ಗೆ ಅಷ್ಟು ಅಪ್ಡೇಟ್ ಆಗಿರೋದಿಲ್ಲ, ಪ್ರೊಫೆಸರ್ ಅಪ್ಡೇಟ್ ಅವರಿಗಾಗಿರೋದಿಲ್ಲ. ಇವರಿಗೆ ಪ್ರೊಫೆಸರ್ಗಳಿಗೆ ಔಷಧಿ ಕೊಡಬೇಕು ಆ ಥರ ಅಪ್ಡೇಟ್ ಆಗಿರೋದಿಲ್ಲ. ಥಿಯರಿ ಅಷ್ಟು ಸ್ಟ್ರಾಂಗ್ ಇರುತ್ತೆ ಅಷ್ಟು ಅದು ಸ್ಟ್ರಾಂಗ್ ಇರೋದಿಲ್ಲ. ಅಷ್ಟೇ ಹೊರತು ಇಬ್ಬರಿಗೂ ಸಾಮಾನ್ಯ ಜ್ಞಾನದ ಕರೆಕ್ಟೇನೆ. ಅದೇ ರೀತಿ ನೀವು ಸ್ಪೆಷಲೈಸೇಷನ್ ಮಾಡ್ಕೊಂಡಿರ್ತಾರೆ ಒಂದೊಂದರಲ್ಲಿ ಮೆಡಿಕಲ್ ಆದಮೇಲೆ ಕೂಡ. ಇವರು ಒಂದು ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತಿರೋದ್ರಿಂದ ಸಣ್ಣ ಪುಟ್ಟ ಔಷಧಿ ಯಾರು ಬೇಕಾದ್ರೂ ಕೊಡ್ತಾರೆ ಅವ್ರಿಗೆ, ಮತ್ತು ಸಣ್ಣ ಪುಟ್ಟ ಔಷಧಿ ಎಲ್ರಿಗೂ ಎಲ್ಲರೂ ಕೊಡ್ತಾರೆ. ಸ್ಪೆಷಲ್ ಬಂದಾಗ ಮಾತ್ರ ಅವ್ರ ಹತ್ರ ಹೋಗಿದ್ದು ಕಳಿಸಿಬಿಡ್ತಾರೆ. ಅರ್ಥ ಆಯ್ತಾ? ಈಗ ಆದರೆ ಏನು ಗೊತ್ತಿಲ್ಲ ಅಂತ ಅರ್ಥ ಅಲ್ಲ ಅವರಿಗೆ, ಗೊತ್ತಿದ್ರು ಕೂಡ ಆ ಮಟ್ಟಿಗೆ ಗೊತ್ತಿಲ್ಲ. ಅದು ಸ್ಪೆಷಲೈಸೇಷನ್ ಶಬ್ದನೇ ಅರ್ಥ. ಕಾರ್ಡಿಯಾಲಜಿಸ್ಟ್ ಅಂದರೆ ಉಳಿದ್ರೆ ಏನು ಗೊತ್ತಿಲ್ಲ ಅಂತ ಅರ್ಥ. ನಾತಿಗೆ ಉಳಿದು ಗೊತ್ತಿದೆ, ವಿಶೇಷವಾಗಿ ಗೊತ್ತಿದೆ. ಡಾಕ್ಟರ್ ಅಂಬುದು ಕಾಮನ್ ಆದರೂ ವಿಶೇಷ ಇರೋ ಹಾಗೆ, ಭಕ್ತ ಅಂತ ಕಾಮನ್ ಆದರೂ ಕೂಡ ಮೂರಿರಬೇಕು. ಈ ಅರ್ಥ ಗೊತ್ತಾಗದೆ ಏನು ಮಾಡ್ಕೊಂಬಿಟ್ರು ಬೇರೆಯವರೆಲ್ಲ ಕೂಡ ಅರ್ಥ ಬೀಳಕ್ಕೆ ಆಗಲೇ ಇಲ್ಲ ಅವ್ರಿಗೆ. ಗೀತಾ ಭಾಷೆ ಗೀತಾ ಒದ್ದಾಡಿ ಒದ್ದಾಡಿ ಬಿಡ್ತಾರೆ ಅದ್ರ ಕೊನೆಗೆ. ಯಾಕೆ ಕುಡಿಸ್ಬೇಕು ಗೊತ್ತಾಗೋದೇ ಇಲ್ಲ. ಇವರೇ ಮಾಡ್ಕೊಳ್ಳಿ ಲೋಯರು ಹೈಯರು ಅಂತ ಮಾಡಿಕೊಟ್ರು ಕೊನೆಗೆ. ಲೋಯರ್ ಲೆವೆಲ್ ಕರ್ಬೇವು, ಹೈಯರ್ ಲೆವೆಲ್ ಜ್ಞಾನಯೋಗ ಏನೇನೋ ಮಾಡ್ಕೊಂಡು ಎಲ್ಲ ತಪ್ಪ. ಏನೋ ವೈರ ಮೂರಕ್ಕೂ ಕಾಮನ್ ಫ್ಯಾಕ್ಟರ್ ಏನದು ವೈರ ವೈರಾಗಿಯಲ್ಲಿ ಹೋದ್ರೆ ನೋ ಎಂಟ್ರಿ ಅಟ್ ಆಲ್. ಉದಾಹರಣೆ ಹೇಳೋದಾದ್ರೆ ಎಂ ಬಿ ಬಿ ಎಸ್ ಮಾಡಿದರು, ಬರೀ ಪಿ ಯು ಸಿ ಎಲ್ಲರೂ ಓದಿರ್ತಾರಲ್ಲ ಅಂತ ಪಿ ಯು ಸಿ ಸ್ಥಾನಮಾನ ಏನು ಅಂತ ಕೇಳಿದರೆ ಹಾಗೂ ಹಾಕಿ ಅದಿರಲೇಬೇಕು. ಪೂರ ಬೇಸಿಕ್ ರಿಕ್ವೈರ್ಮೆಂಟ್ ಅದು. ಅದಿಲ್ಲದವರಿಗೆ ಇದೇ ಇಲ್ಲ. ನೀವು ಸ್ವೀಟ್ ಯಾವ ತಿನ್ನಲಿ, ಖಾರ ತಿನ್ನಲಿ, ಏನೇ ತಿನ್ನಲಿ, ಫಸ್ಟ್ ಏನಾಗಿರ್ಬೇಕು ಅವರಿಗೆ? ಹಸಿವು ಎಲ್ಲರಿಗೂ ಇರಬೇಕು. ಹಸಿವು ಇಲ್ಲದವರು ಸ್ವೀಟ್ ಆಗಿಟ್ಟೋ ಪ್ರಶ್ನೆ ಬರೋದೇ ಇಲ್ಲ. ಕೆಲವರು ಹೇಳ್ತಾರೆ ಹಸಿವು ಇಲ್ಲ ಅಂತಾರೆ, ಅನ್ನ ಹಾಕಲ ಹಸಿವು ಇಲ್ಲ, ಚಪಾತಿ ಕೊಡಲ ಹಸಿವು ಇಲ್ಲ, ಸ್ವೀಟ್ ಕೊಡಲ ಹಸಿವು ಇಲ್ಲ. ಏನು ಎಲ್ಲದು ಕಾಮನ್ ಏನದು? ಯಾವುದಕ್ಕೂ ಹಸಿವು ಇಲ್ಲ ಅನ್ನೋದು ಕಾಮನ್. ಹಸಿವು ಇದೆ ಅಂದರೆ ಭಾರಿ ಹಸಿವಾಗಿರ್ತೀನಿ, ಏನಾದರೂ ಕೊಡಬಾರ್ದು ಅಂತ ಹೇಳ್ತಾರೆ. ತುಂಬ ಹಸಿವು ಅದನ್ನು ಫಸ್ಟ್ ಹೇಳ್ತಾರೆ, ಏನಾದರೂ ಕೊಟ್ಬಿಡು ಫಸ್ಟ್. ಅಷ್ಟು ಹಸಿವಾಗುತ್ತೆ. ವೈರಾಗ್ಯ ಇದ್ರೆ ಏನು ಮಾಡ್ತಾನೆ? ಯಾವ್ದಾದ್ರು ವರ್ಗ ಹೋಗ್ತಾನೆ. ತೀರ್ಪರ್ ವೈರಾಗ್ಯ ಅಂಬುದು ಪೂರ್ಣ ಕಾಮನ್ ಆದ್ದರಿಂದ ಅದು ಹೇಳೋಕ್ಕೆ ಹೋಗೋ ನೆಸ್ಸಿಟಿನೇ ಇಲ್ಲ. ಊಟ ಜೋರೇ ಮಾಡ್ತಿರ್ತಾನೆ, ನಿಲ್ಲಿಸಿಬಿಡೋದು ಅನ್ನ. ಹಸಿವಾಗಿದೆಯಾ ಅಂತ ಕೇಳೋದು, ಹೊತ್ತ ನಿಂತ್ಕೊಂಡು ಬಾಯ್ ಅಂತ ನಿಲ್ಲಿಸ್ಬಿಡೋದು. ಸ್ವಲ್ಪ ನಿಲ್ಲು ನಿಲ್ಲು ಅಂತ ಹೇಳ್ಬಿಟ್ಟು ಹಸಿವಾಗಿದೆ ಅಂತ ಕೇಳಿದ್ರೆ ತೆಂಪದ ಕಾಡೋದಿಲ್ಲ ಅಂತ ಏನಂತಾರೋ ಅವರು? ಬಾತ್ರೆ ಸಿಟ್ಟು ಬರುತ್ತೆ, ಮಾತಾಡ್ತಿರೋಳು ಏನಾಗುತ್ತೆ ಅವರಿಗೆ? ಎರಡನೇ ಕಾಸಿ ಮಾಡಿ ಬಾಡಿಗೆ ಕೂತಿರ್ತಾರೆ ಪಾಪ, ಯಾರು ಸಾವಕಾಶ ಹೇಳಿರ್ತಾರೆ ಅವ್ರ ಮೇಲೆ ಸಿಟ್ಟು ಬರುತ್ತೆ. ಸದ್ಯ ಆ ಕಡೆ ಹೋಗಿ ನಾವೇ ನೋಡೋಣ ಅಂತ ಹೇಳ್ತಾರೆ. ಸಾವಕಾಶ ಆಗಲಿ ಅವ್ರು ಅವ್ರಿಗೆ ಕೆಲವು ಏನು ಮಾಡ್ತಾರೆ, ಅಡ್ಡ ತಂತಾರೆ ತಲೆ ಅಂತಾರೆ. ಸಾವಕಾಶ ಆಗಲಿ ಬರ್ತಾರೆ. ಇವ್ರು ಹೇಳೋದು ಎತ್ಕೊಳ್ಳಿ ತಲೆ ಎತ್ಕೊಳ್ಳಿ ನೋಡೋದಿಲ್ಲ, ಟೈಮೇ ಅಲ್ಲ ಅದು. ಈಗ ಹಸಿ ಅಷ್ಟಾಗಿಬಿಟ್ಟಿದ್ದೇವೆ. ಅದರಿಂದ ವೈರಾಗ್ಯ ಬೋದು ಏನದು ಎಲ್ಲರಿಗೂ ಬೇಸಿಕ್. ಕರ್ಮಯೋಗಾಧಿಕಾರಿಣ ಆಹ ತೇಷ್ವಿಕ್ ಜ್ಞಾನಭಕ್ತಿ ಕೆಲವರು ಹೇಳ್ತಾರೆ. ನಮ್ಮಲ್ಲಿ ಕಾಮೆಂಟ್ಗಳು, ಭಾರಿ ಜ್ಞಾನಿಗಳು ವೈರಾಗ್ಯ ಬಂದಿಲ್ಲ ಅಷ್ಟೇ ಅರ್ಥ ಇರೋ ಅದಕ್ಕೆ. ಭಾರಿ ವೈರಾಗ್ಯ ಬಂದಿಲ್ಲ, ಏನು ಜ್ಞಾನನೇ ಇಲ್ಲ ಅಂತ ಅರ್ಥವ್ರಿ. ಕರ್ಮಯೋಗಾಧಿಕಾರಿಣ ಪ್ಯಾರಲ್ದಾಗ ಹೋಗೋದಿಲ್ಲ, ಅತ್ಯತಿ ಹಿಂದೆ ಕಣ್ಣಿ ಕಾಡೋದಂತ ಯಾವಾಗಲೂ ಇರುತ್ತೆ. ಕಾಮನ್ ಫ್ಯಾಕ್ಟರ್ ಪ್ರತಿ ಹಂತದಲ್ಲೂ ಭಕ್ತಿ ಎಂಬುದು ಏನಾಗಿರುತ್ತೆ? ವೈರಾಗ್ಯ ಎಂಬುದು ಇರಲೇಬೇಕು. ಇದರ ಸಾಧ್ಯ ಇಲ್ಲ. ಊಟ ಕೊನೆಯವರೆಗೂ ಹಸಿವಿದ್ದೇ ಇರುತ್ತೆ. ಪೂರ್ತಿ ಹಸಿವಾಗಿ ಊಟ ಮಾಡೋ ಕಲಿಸೋದಿಲ್ಲ, ಪೂರ್ತಿ ಇನ್ನು ಸಾಧ್ಯ ಇಲ್ಲ ಅಂತ ಹೇಳ್ಬಿಡ್ತಾರೆ. ಸೊ ಅಲ್ಲಿವರೆಗೆ ಏನು ಉಳ್ಕೊಂಡಿದೆ? ಸ್ವಲ್ಪ ಉಳ್ಕೊಂಡಿದೆ. ಪೂರ್ತಿ ಹಸಿ ಹೋಯಿತು ಅಂತ ಕೇಳಿದರೆ ಜ್ಞಾನ ಫುಲ್ಲು ಸಬ್ಸ್ಟ್ಯೂಟ್ ಆಗಿದೆ ಅಂತ. ಅಲ್ಲಿವರೆಗೂ ಕೂಡ ಇದ್ದೇ ಇರುತ್ತೆ. ಆಮೇಲೆ ಈ ಪ್ರಶ್ನೆ ಬರೋದೇ ಇಲ್ಲ, ಆ ರೀಚು ಅಬೋ ಹೋಗಿಬಿಡ್ತಾರೆ. ಅದಕ್ಕೆ ಕಾಮನ್ ಫ್ಯಾಕ್ಟರ್ ಅಂತ ಹೇಳಿತ್ತು. ಪ್ರಥಮತೋ ಭಕ್ತಿ ಬರೋಕ್ಕೆ ಏನು ಬೇಕು? ವೈರಾಗ್ಯ ಬೇಕು, ಆಮೇಲೆ ಭಕ್ತಿ, ಆಮೇಲೆ ಜ್ಞಾನ, ಆಮೇಲೆ ಉಪಾಸನೆ. ನಾಲ್ಕು ಹಂತಗಳು. ಉಪಾಸನೆ ಮಾಡ್ತಾ ಇದ್ದ ಏನಾಗಿರ್ಬೇಕಾತ? ಈ ಮೂರು ಹಂತ ದಾಟಿರ್ಬೇಕಾಗಲೇ. ಕೆಲವ್ರ ಜೊತೆ ಏನು ಗೊತ್ತಿಲ್ಲ ಉಪಾಸನೆ ಮಾಡ್ತೀವಿ ಅಂತ ಕೂತ್ರೆ ಇವತ್ತಿನ ಧ್ಯಾನ ಆದಾಗ ಆಗುತ್ತೆ ಅಷ್ಟೇ. ಸುಮ್ಮನೆ ಕಣ್ಮಿಚ್ಚು ಕೂಡ್ರಿ ಅಂದರೆ ಧ್ಯಾನ ಆಗುತ್ತಾ? ಇಲ್ಲ. ಜ್ಞಾನಭಕ್ತಿಯೋಗ ಜ್ಞಾನಭಕ್ತಿಯೋಗಿನೋ ಅಪೇಕ್ಷಾ ಜ್ಞಾನಭಕ್ತಿಯವರಲ್ಪತ್ವಾತ್ ಕರ್ಮಯೋಗಿನ ಇತಿ. ಜ್ಞಾನಭಕ್ತಿಗಳ ಅಪೇಕ್ಷೆ ಇಟ್ಕೊಂಡಾಗ ಮೂರು ಜನಕ್ಕೂ 50% ಎಲ್ಲಿಗಿದೆ ಅಂತ ತಿಳ್ಕೊಂಬೇಡ. 50% ಎಲ್ಲರಿಗೂ ಇದೆ. ಉಳಿದ 50% ಯಾವ ಡಾಮಿನೇಟ್ ಆಗುತ್ತೆ? ಕೆಲವರಿಗೆ ಜ್ಞಾನ, ಕೆಲವರಿಗೆ ಭಕ್ತಿ, ಕೆಲವರಿಗೆ ಕರ್ಮ. ಅಷ್ಟೇ ವ್ಯತ್ಯಾಸ. ಮೂರು ಉಳಿದಂತೆ ಮೂರು ಒಂದಿರಲೇಬೇಕು. ತತ್ರ ಫೇಲ್ ಆಗಿರ್ತಾರೆ, ಅಡ್ಮಿಷನ್ ಕೊಡೋದಿಲ್ಲ ಅಂತಾರೆ, ಕಂಪ್ಯೂಟರ್ ಕೊಡೋದಿಲ್ಲ. ಹಾಗೆ ನಾವು ಸ್ವಲ್ಪ ಇದಕ್ಕೆ ಎಲೆಕ್ಟ್ರಾನಿಕ್ಸ್ ಕೊಡಿ ಅಂತ ಕೇಳಿದರೆ ಮಾಡೆ ಫೇಲ್ ಆಗಿದ್ದೀರಿ ಕಾದು ಕೊಡೋದಿಲ್ಲ ಅಂತಾರೆ. ಹೋಗಲಿ ಬಿಡಿ, ಚಿವಿಲಾರ ಕೊಟ್ಬಿಟ್ಟು ಕೊಡೋ ಪಕ್ಷ ಅಂತ ಕೇಳಿ ಫೇಲ್ ಆದರೆ ಏನು ಇದು ಮೇಲೆ ಒತ್ತು ಹೊಡಿಸ್ಬಿಡ್ತೀರಿ ಅಂತ. ಅದು ಬೇಸಿಕ್ ಏನಿಲ್ಲ ಅವರಿಗೆ, ಎಲಿಜಿಬಿಲಿಟಿನೇ ಇಲ್ಲ. ಅವ್ರು ಯಾವ ಕೋರ್ಸ್ ಕೊಡೋಕ್ಕೂ ಬರೋದಿಲ್ಲ. ಭಕ್ತಿಯೋಗಾಧಿಕಾರಿನ ಎದುರಿಚ್ಛೆ. ಕೆಲವರು ಪಾಪ ಕಡವಿ ಮಾಡಿಸ್ಕೊಂಡಿರ್ತಾರೆ, ಹೇಳ್ತಾರೆ ಇದಕ್ಕೆ ಕೊಡೋಲ್ಲ ಹಿಂಗೆ ಅದಕ್ಕೆ ಬೇಕಾದ್ರೆ ಕೊಡ್ತೀವಿ ಅಂತ ಹೇಳ್ತಾರೆ. ಇದು ಕೊಡೋಕ್ಕಾಗೋದಿಲ್ಲ, ಇನ್ನೊಂದು ಸಬ್ಜೆಕ್ಟ್ ಟಾಪ್ ಮಾಡೋ ಅಂತ ಹೇಳ್ತಾರೆ. ಅವ್ನು ಚಾರ್ಜ್ ಕೊಟ್ಟು ಇಲ್ಲೇನು ಮಾಡೋದು, ಫೇಲ್ ಆದವರು ಯಾಕೆ ಒಂದು ಆಪ್ಷನ್ ಕೊಡಿ ಅಂತ. ಫೇಲಾದವರಿಗೆ ಆಪ್ಷನ್ ಅಂತಿಲ್ಲ, ಪಾಸ್ ಆದವರಿಗೆ ಆಪ್ಷನ್ ಅಷ್ಟೇ. ಭಕ್ತಿಯೋಗಾಧಿಕಾರಿಣಃ ಎದುರ್ಚ್ಛಯೇತಿ ಎದುರ್ಚ್ಛಯಾಮತ್ ಕಥಾದೌ ಜಾತಶ್ರದ್ಧಸ್ತು ಯಃ ಪುಮಾನ್ ನ ನಿರ್ವಿಣ್ಣೋ ನಾತಿಸಕ್ತೋ ಭಕ್ತಿಯೋಗೋ ಅಸ್ಯ ಮುಕ್ತಿದಃ. ಎದುರ್ಚ್ಛಯ ಮತ್ ಕಥಾದೌ ಜಾತಶ್ರದ್ಧಸ್ತು ಯಃ ಪುಮಾನ್ ನ ನಿರ್ವಿಣ್ಣ ನ ಅತಿಸಕ್ತ ಭಕ್ತಿಯೋಗ ಅಸ್ಯ ಮುಕ್ತಿದಃ. ಭಕ್ತಿಯೋಗಕ್ಕೆ ಯಾರು ಅಧಿಕಾರಿಗಳನ್ನು ಹೇಳ್ತಾರೆ. ಸುಶಬ್ದೋ ವಿಶೇಷ ಸೂಚಯಿತಿ ಯಃ ಪುಮಾನ್ ಇತಿ ಜಾತೋ ಏಕವಚನ ಎದುರ್ಚ್ಛಯ ಸ್ವ ಅದೃಷ್ಟ ಉದ್ಬೋಧಿತ ಭಗವದಿಚ್ಛಯ. ಎದುರ್ಚ್ಛಯ ಅಂದರೆ ತಾನಾಗಿ ಅಂತ ಅರ್ಥ ಅಲ್ಲ, ದೈವಾನುಗ್ರಹದಿಂದಾಗಿ ಜಾತಶ್ರದ್ಧ. ಯಾವುದರಲ್ಲಿ? ಮತ್ಕಥಾದೌ. ದೇವರ ಕಥಾಶ್ರವಣ ಮಾಡೋದ್ರಲ್ಲಿ ಭಾರಿ ಆಸಕ್ತಿ ಬಂದುಬಿಟ್ಟಿದೆ ಅದನ್ನು. ಮತ್ಕಥಾದೌ ವಿಶಿಷ್ಟ ಶ್ರದ್ಧಾವಂತ, ವಿಶಿಷ್ಟವಾದ ಶ್ರದ್ಧೆಯನ್ನು ಹೊಂದಿದ್ದಾರೆ. ನಾ ನಿರ್ವಿಣ್ಣ ನಿತ್ಯೋತ್ಪನ್ನ ಸಂಸಾರ ಅಸಾರ ಜ್ಞಾನತ್ವ ನ ಕದಾಚಿತ್ ಕ ನಿರ್ವೇದಾಹ. ಇನ್ನೇನಾಯ್ತು ಇವರಿಗೆ? ನಿರ್ವೇದ ಆಗಿಲ್ಲ ಅಂತ ಹೇಳಿಬಿಟ್ರು. ನಿರ್ವೇದರೇ ಬಂದಿಲ್ಲ ಅವರಿಗೆ ಅಂತ ಹೇಳಿದರು. ಅಂದರೆ ವೈರಾಗ್ಯ ಬಂದಿಲ್ಲ ಅಂತ ಅರ್ಥ. ವೈರಾಗ್ಯ ಬಂದಿಲ್ಲ ಅಲ್ಲ, ಬಂದು ವೈರಾಗ್ಯ ಅವರಿಗಿಲ್ಲ. ಎಂಥ ವೈರಾಗ್ಯ ಇದೆ? ನ್ಯಾಚುರಲ್ ವೈರಾಗ್ಯ ಇದೆ. ಅರ್ಥ ಆಯ್ತು. ಈಗ ನಮ್ಮದೇನಾಗುತ್ತೆ ಅಂತ ಕೇಳಿದರೆ, ಚತುರ್ವಿಧ ಭಜಂತೆ ಮಾಂ ಜನ ಸುಕೃತಿನೋರ್ಜುನ. ಆರ್ತಃ ಒಂದು ಸ್ಟೆಪ್ ಇದೆ, ಆರ್ತತ್ವ ಇಟ್ಕೊಂಡು ಆಮೇಲೆ ಹೋಗಿ ಸಂಕಟಬದ್ಧ ವೆಂಕಟರಮಣ ಆಗಿ ಆ ಮುಂದಿನ ಸ್ಟೇಜ್. ದೇವತೆಗಳ ವೇಲೆ ಇಲ್ಲ, ಅದು ವೈರಾಗ್ಯ ಇಲ್ಲೇ ಇಲ್ಲ ಅಂದರೆ ಅರ್ಥ ಇರೋದು ಯಾವಾಗಲೂ ಇದೆ ಅಂತ. ಹೊಸ್ತಾಗಿ ವೈರಾಗ್ಯ ಬರಬೇಕಾದ ಕಾರಣ ಇಲ್ಲ ಅವರು. ನೋಡೋದಕ್ಕೆ ಏನಿಸುತ್ತೆ, ವೈರಾಗ್ಯ ಇಲ್ಲದವರು ಅವರು ಭಕ್ತಿಯೋಗಿಗಳು ಅಂತ ಕರೆದುಬಿಟ್ರು. ವೈರಾಗ್ಯ ಇಲ್ಲದವ್ರು ಭಕ್ತಿಯೋಗಿಗಳು ಅಂದ್ಬಿಟ್ರೆ ಭಕ್ತಿಯೋಗಿಗಳು ವೈರಾಗ್ಯನೇ ಬೇಡ ಅಂತ ಹೇಳ್ಬಿಡ್ತು. ಅಂದರೆ ಅವರು ಅದು ಏನು ಮಾಡಿ ಬಂದ ವೈರಾಗ್ಯ ಅಲ್ಲ ಅವ್ರದ್ದು, ಪಡೆದ ವೈರಾಗ್ಯ, ನ್ಯಾಚುರಲ್ ವೈರಾಗ್ಯ. ಅವರು ಭಕ್ತಿಯೋಗ ನ್ಯಾಚುರಲ್ ವೈರಾಗ್ಯ. ತಾವತ್ ಕರ್ಮಾಣಿ ಕುರ್ವೀತ ನ ನಿರ್ವಿದ್ಯೇತ ಯಾವತ. ಎಕ್ಸ್ಪ್ಲೇನ್ ಮಾಡ್ತಾರೆ. ನಾ ನಿರ್ವಿಣ್ಣ ನಿತ್ಯೋತ್ಪನ್ನ ಸಂಸಾರ ಅಸಾರ ಜ್ಞಾನತ್ವಾತ್ ನ ಕಾಲಚಿತ್ತ ನಿರ್ವೇದ. ಮಧ್ಯೆ ನಿರ್ವೇದ ಬಂದವರಲ್ಲ ಅವರು, ಟೆಂಪರರಿ ನಿರ್ವೇದ ಅಲ್ಲ, ನ್ಯಾಚುರಲ್ ಆಗಿರೋ. ನಾತಿಸಕ್ತಾ ನಿತ್ಯ ಸಂಪೂರ್ಣ ಭೋಗತ್ವಾತ್ ನ ಕಾದಾಚಿತ್ತ ವಿಷಯ. ಅವರಿಗೆ ಅತ್ಯಾಸಕ್ತಿಯ ಪ್ರಶ್ನೆಯೇ ಇಲ್ಲ. ಇವರು ಸನಕಾದಿಗಳಿದ್ದಾರೆ. ಯಾರು ಅವರು? ಪಾಪ ಯತಿಗಳು, ಬಾಲ ಸನ್ಯಾಸಿಗಳು. ಆದರೆ ರುದ್ರಾದಿ ದೇವತೆಗಳಿದ್ದಾರೆ, ಇಂದ್ರಾದಿ ದೇವತೆಗಳು. ಅವರೇನವರು? ಗೃಹಸ್ಥರು. ಬಟ್ ಸಾರಥ್ಯವೇ ಯಾರು ದೊಡ್ಡವರು? ಅವರು ದೊಡ್ಡವರು. ಯತಿಗಳಾಗಿದ್ದರೂ ಕೂಡ ಇವರು ವೈರಾಗ್ಯಕ್ಕಿಂತ ಅವರು ಆಗಿ ವೈರಾಗ್ಯ ದೊಡ್ಡದು. ಅವರಿಗೆ ಮಕ್ಕಳಿದ್ದಾರೆ, ಹೆಂಡಂದಿರಿದ್ದಾರೆ, ಎಲ್ಲರೂ ಇದ್ದಾರೆ. ಆದರೆ ಅವ್ರಿಗೇನಿಲ್ಲ ಈ ಥರ ಅಟ್ಯಾಚ್ಮೆಂಟ್ ಇಲ್ಲ. ಅರ್ಥ ಆಯ್ತಾ? ಇವರಿಗೆ ಇರೋ ಇವರು ಅಟ್ಯಾಚ್ಮೆಂಟ್ ಬಿಟ್ಟಿದ್ರು ಕೂಡ ಅವರು ಅಪಾರ್ಟ್ಮೆಂಟ್ ಬಿಟ್ಟರು ನ್ಯಾಚುರಲ್, ಅವರು ಭಾರಿ ನ್ಯಾಚುರಲ್. ಅದಕ್ಕೋಸ್ಕರ ಅವರು ಹೆಚ್ಚು ಶ್ರೇಷ್ಠರು. ಯತಿಗಳಿಂದನೂ ಅವರು ಪೂಜ್ಯರಾಗಿಬಿಡ್ತಾರೆ. ಯತಿಗಳಿಂದನೂ ಪೂಜ್ಯರಾಗ್ತಾರೆ. ಕಾರಣ ಅಂತ ಕೇಳಿದರೆ ಅವ್ರಿಗೆ ಭೋಗ ಇದೆ. ಭೋಗ ಇದ್ದರೂ ಏನಿಲ್ಲ ಅವರಿಗೆ? ಅತಿಶಕ್ತಿ ಇಲ್ಲ. ಭೋಗ ಇದ್ದರೂ ಕೂಡ ಅತಿಶಕ್ತಿ ಇಲ್ಲ. ಇದು ವಿಶೇಷ. ರೋಗಿ ಇರ್ತಾರೆ, ಅವ್ರು ಏನು ಹಾಕಿದ್ರು ಕೂಡ ಅದೆಲ್ಲ ತಿರುಬಾರ್ದು, ಅವ್ರು ಕರೆದು ಹಾಕೋದೆಲ್ಲ ಹೇಳ್ತಾ ಇರ್ತಾರೆ. ಇನ್ನು ಆರೋಗ್ಯವಂತ ಎಲ್ಲ ಹಾಕ್ತಾರೆ, ಅವ್ರು ಎಲ್ಲ ಹಾಕ್ತಾರೆ. ಕೊನೆಗೆ ಇವರಿಗೆ ಜೀರ್ಣ ಆಗ, ಅವನಿಗೆ ಜೀರ್ಣ ಆಗುತ್ತೆ. ಅದಕ್ಕೆ ಇವ್ರಿಗೆ ಜೀರ್ಣಶಕ್ತಿನೇ ಇಲ್ಲ. ಅದರಿಂದಾಗೇನೆ ಬೇಡ ಬೇಡ ಅಂತ ಎಕ್ಸ್ಕ್ಲೂಸಿವ್ಲಿ ಹೇಳ್ತಾರೆ. ಅವ್ರಿಗೆ ಬೇಡ ಅಂದರೆ ಯಾಕೆ ಬೇಡ ಅಂತ ಕೇಳ್ತಾರೆ ಅವ್ರು ಮತ್ತೆ. ಯಾಕೆ ಅವ್ರು ಜೀರ್ಣ ಮಾಡಿಕೊಳ್ಳೋ ಶಕ್ತಿ ಇದೆ ಅವ್ರು. ಜೀರ್ಣ ಮಾಡಿಕೊಳ್ಳೋ ಶಕ್ತಿ ಇದ್ದಿದ್ದರಿಂದ ಅವ್ರಿಗೆ ಭೋಗ ಏನಾಗಲಿಲ್ಲ, ಬಂಧಕ ಆಗಲಿಲ್ಲ. ಇವ್ರಿಗೆ ಭೋಗ ಬಂಧಕ ಆಯಿತು. ಜೀರ್ಣ ಮಾಡ್ಕೊಳ್ಳೋಕ್ಕಾಗದೇ ಇದ್ದವರಿಗೆ ಭೋಗ ಅನ್ನೋದು ಬಂಧಕ. ಅದೇ ಪುರಂದರಾಸರ ಬಗ್ಗೆ ವಾದಿರಾಜರ ಬಗ್ಗೆ ಹೇಳ್ತಾರೆ. ಸಾಧನೆ ಹಚ್ಚಿ ಕರೆದ್ರು, ತೀರ್ಥ ಕೂಡ ತೊಳೆದೇ ಊಟಕ್ಕೆ ಕೂತ್ಬಿಟ್ರು. ಬಂದು ಸ್ನಾನ ಕೂಡ ಇಲ್ಲ, ತೀರ್ಥ ಕೂಡ ಇಲ್ಲ. ಒಂದು ತೀರ್ಥ ತೊಳೆದು ಊಟಕ್ಕೆ ಕೂತಿದ್ದಕ್ಕೆ ಸ್ನಾನ ಮಾಡೇ ಇಲ್ಲ, ಅವ್ರು ಪೂಜೆನೇ ಮಾಡಿಲ್ಲ. ಗೊತ್ತಾಯ್ತು? ಆಮೇಲೆ ಎಲ್ಲ ತೆಗೆದಿಟ್ಬಿಟ್ರು. ಉಳಿದವರ ಆರತಿ ಮಾಡಿದರೆ ಆ ತೆಗೆದುಕೊಳ್ಳೋ ಶಕ್ತಿ ಇದ್ದರೂ ತೋರಿಸುತ್ತೆ. ತೆಗೆದುಕೊಳ್ಳೋ ಶಕ್ತಿ ಇದ್ದರೆ ವಾಂತಿ ಮಾಡ್ಕೊಳ್ಳೋಕ್ಕೂ ಬರೋದಿಲ್ಲ, ಅಷ್ಟು ತಿದ್ದುಬಿಟ್ಟಿರ್ತಾರೆ. ಆದ್ದರಿಂದ ಆ ಶಕ್ತಿ ಬರೋದೇ ಇಲ್ಲ. ವಾಂತಿ ಮಾಡ್ಕೊಳ್ಳಿ ಎಲ್ರಿಗೆ ಆಗೋದಿಲ್ಲ, ಭಾರಿ ಕಷ್ಟ. ಅವ್ರು ಸದೀಸ ತೆಗೆದಿಟ್ರು ಅಂತ ಕೇಳಿದರೆ ಎಷ್ಟು ಸಾಧ ಯೋಗ ಇರೋದು. ಅಂಥವ್ರಿಗೆ ಹೇಳಿದ್ದೆ ಹೊರತು ಉಳಿದವರಿಗೆಲ್ಲ ಹೇಳಿದ್ದಲ್ಲ. ಅದಕ್ಕೆ ಅಂಥ ಭೋಗ ಇದ್ದರೂ ಕೂಡ ಅವ್ರಿಗೇನಿಲ್ಲ, ಅಟ್ಯಾಚ್ಮೆಂಟೇ ಇಲ್ಲ. ಯಾವತ್ತ ಮತ್ಕಥಾ ಶ್ರವಣ ಆದವು. ಚಿಕ್ಕ ಮಕ್ಕಳು ನೀರು ಹಿಡಿತಾರೆ, ಹುಷಾರು ಹುಷಾರು ಅಂತ ಹೇಳ್ತಾನೆ ಇರ್ತಾರೆ, ಎಕ್ಸ್ಪರ್ಟ್ ಇರ್ತಾರೆ. ಅವ್ರು ಹಾರಿದ ಆ ಕಡೆ ನೋಡ್ಕೊಂಡು ನೋಡೋದಿಲ್ಲ, ಎದ್ದು ಬರ್ತಾನೆ ಬಿಡ್ರಿ ಈಗ ಅಂತ ಹೇಳ್ತಾರೆ. ಅದಕ್ಕೆ ಎಲ್ಲಿ ಹಾರಿದ್ರು ಕೂಡ ಅವ್ರು ಅಷ್ಟೇ, ಅವ್ರು ಏನು ಯೋಚನೆ ಇಲ್ಲ. ಅವರು ಒಂದು ಗಂಟೆ ಮುಡಿದ್ರು ಕೂಡ ಈ ಬರ್ತಾನೆ ಬಿಡ್ರಿ ಅಂತ ಹೇಳ್ತಾರೆ. ಇವ್ರ ಬಗ್ಗೆ ಹಾಗಲ್ಲ, ಭಾರಿ ಹುಷಾರು, ಭಾರಿ ನೋಡ್ತಾನೆ ಇರ್ತಾರೆ. ಮತ್ತೆ ಸ್ವಲ್ಪ ಏನಾದ್ರು ತಕ್ಷಣ ಹಿಡ್ಕೊಂಡ್ಬಿಡ್ತಾರೆ ಬಿಟ್ಟಾರೆ ಆದ ತಕ್ಷಣ. ಯಾಕೆಂದ್ರೆ ಇವರಿಗೆ ಅದೆಲ್ಲ ಇಲ್ಲೇ ಎಕ್ಸ್ಪರ್ಟೇಜ್ ಇಲ್ಲ ಅಂತೇಳಿ ಹಾಗೆ ಮಾಡ್ತಾರೆ. ಇದೆಲ್ಲ ಗೊತ್ತಿಲ್ಲದೆ ಏನು ತಿಳ್ಕೊಂಡ್ಬಿಟ್ರೆ ಕೆಲವರು, ಬರೀ ಭಕ್ತಿ ಬರೀ ಜ್ಞಾನ ಬರೀ ಕರ್ಮ ಅಂದರೆ ಅರ್ಥ ಇಲ್ಲ. ಆ ಭ್ರಮೆ ಬಂದಿದ್ದಕ್ಕೆ ಎಷ್ಟೋ ಜನ ದೇವ್ರ ಪೂಜೆ ಮಾಡ್ತೇವೆ, ಪಾಠಕ್ಕೆ ಬರೋದಿಲ್ಲ. 190 ಪಾಲು ಜನ ದೇವ್ರ ಪೂಜೆ ಬಿಟ್ಟವರು, ಮಾಡೋದ್ರಲ್ಲಿ 90 ಪಾಲು ಜನ ಪಾಠ ಪ್ರವಚನಕ್ಕೆ ಬರೋದಿಲ್ಲ. ಯಾಕೆ ನಾವು ಕರ್ಮಯೋಗಿಗಳಷ್ಟೇ, ಕರ್ಮನಿಷ್ಠರಾಗಿ ಮೊದಲು ಮೊಟ್ಟಕ್ಕೆ ಹೋಗ್ತೇವೆ. ಇವೆಲ್ಲ ತಪ್ಪು ತಿಳ್ಕೊಂಡ ರೀತಿಯ ಹೊರತು ಬೇರೆ ಅಲ್ಲ. ಮತ್ಕಥಾ ಶ್ರವಣಾದೌವ ಶ್ರದ್ಧಾ ಯಾವನ್ನ ಜಾಯತೆ ತಾವತ್ ಕರ್ಮಾಣಿ ಕುರ್ವೀತ ನಾತಿಸಕ್ತಾ ನಾತಿಸಕ್ತಾ ಯೇ ಪುರುಷಃ ಸ ಯೇಷಾಂ ಭಕ್ತಿ ಯೋಗೋ ಮುಖ್ಯ ಭಕ್ತಿತ್ವಾತ್ ಮುಖ್ಯ ಸಿದ್ಧಿತಃ ಇತ್ಯನ್ವಯ. ಇಂಥವರು ವೈರಾಗ್ಯ ಸಹಜ, ಭೋಗ ಸಹಜ, ಕಾರಣ ಭಕ್ತಿ ಭಾರಿ ಜಾಸ್ತಿ ಇದ್ದಿದ್ದಕ್ಕೆ ಇವರಿಗೆ ಸಂಪರ್ಕನೇ ಬರಲಿಲ್ಲ. ಅದು ದೇವತೆಗಳ ಲಕ್ಷಣ. ಉಕ್ತಮೇತಲ್ಲಕ್ಷಣಂ ದೇವಾನಾಮೇವೇತಿ ದೇವಾ ಏವ ಭಕ್ತಿಯೋಗಿನಃ ಇತ್ಯರ್ಥಃ. ಈ ಒಂದು ಸ್ಟೇಜ್ ರೀಚ್ ಆಗಿರೋದು ಯಾರು ಅಂದರೆ ದೇವತೆಗಳಷ್ಟೇ. ಭಗವದ್ಗುಣಾನುಸಾರೇಣ ವೇದಾರ್ಥೋ ನಿಯತೇಹಿ ಭಕ್ತಿ ಯೋಗಾಸ್ತುತೆ ಪ್ರೋಕ್ತಃ ತಾದೃಶ ಹಿ ಸುರಾ ಸದಾ ಅಂಗಾನುಸಾರಿ ವೇದಾರ್ಥಂ ಗಾತ್ವಾ ತದನುಸಾರತಃ ಭಗವದ್ಗುಣಾ ಏರ್ನೀಯಂತೆ ತೇ ಪ್ರೋಕ್ತ ಜ್ಞಾನಯೋಗಿನಃ ಕರ್ಮಾಣಿ ಶಾಸ್ತ್ರತೋ ಜ್ಞಾತ್ವಾ ತತ್ಪ್ರಾಧಾನ್ಯಾನುಸಾರತಃ ವಿಜ್ಞಾತಾಯೈ ಗುಣಾ ವಿಷ್ಣೋಃ ಜ್ಞೇಯಾಸ್ತೆ ಕರ್ಮಯೋಗಿನಃ. ಡಿಫೈನ್ ಮಾಡ್ತಾರೆ ಮೂರನ್ನು ಕೂಡ. ಭಕ್ತಿಯೋಗಿಗಳು ಅಂದ್ರೇನು? ಭಗವದ್ಗುಣಾನುಸಾರೇಣ ವೇದಾರ್ಥೋ ನೀಯತೇಹಿ ಯೈಹಿ ಭಕ್ತಿಯೋಗಾಸ್ತುತೆ ಪ್ರೋಕ್ತಃ ತಾದೃಶಾಹಿ ಸುರಾಸ್ತದ. ದೇವತೆಗಳು ಎಂಥವರು ಅಂದರೆ ವೇದಾರ್ಥ ಇದೆ. ಈ ವೇದಾರ್ಥ ಹೇಗೆ ಮಾಡ್ತಾರೆ ಗೊತ್ತಾ? ಅವರು ಕನ್ಫ್ಯೂಷನ್ನೇ ಇಲ್ಲ, ದೇವ್ರ ಗುಣ ನೋಡಿದ್ರೆ ತಕ್ಷಣ ತಗ ತಕ್ಕಡ ಅರ್ಥ ಮಾಡ್ಕೊಂಡು ಹೋಗ್ತಿರ್ತಾರೆ ಅಷ್ಟೇ. ಇದು ಭಕ್ತಿಯೋಗಿಗಳು. ಜ್ಞಾನಿಯೋಗಿಗಳು ಹೇಗೆ ಮಾಡ್ತಾರೆ ಅಂದರೆ ವಾಕ್ಯ ನೋಡ್ತಾರೆ, ಅರ್ಥ ನೋಡ್ತಾರೆ, ಕೂಡಿಸ್ತಾರೆ, ಕೊನೆಗೆ ಇಲ್ಲಿ ತರ್ತಾರೆ, ಓ ದೇವ್ರನ್ನ ಹೇಳುತ್ತೆ ಅಂತ ಬರ್ತಾರೆ. ಇಟ್ ಲಾಂಗ್ ಸ್ಟೆಪ್ ಇದು. ಬಟ್ ಅವ್ರದ್ದು ಹಾಗಲ್ಲ, ಎಂಥ ವಾಕ್ಯ ಕೊಟ್ಟರು, ಭಾರಿ ಕೆಟ್ಟ ವಾಕ್ಯ ಕೊಟ್ಟರು, ಕಣ್ಣು ಮುಚ್ಚಿಕೊಂಡು ಅರ್ಥ ಹೇಳಿದ್ರು ತಕ್ಷಣನೇ. ಯಾಕೇನು ಗೊತ್ತಿದೆ ಅವರಿಗೆ? ದೇವ್ರ ಗುಣ, ಆ ಗುಣದ ತಕ್ಷಣ ಹೊಂದಿಸಿಬಿಡಬೇಕು. ಅದು ಅಷ್ಟು ಸಿದ್ಧಿ ಬಂದಿರುತ್ತವೆ ಅವ್ರ ಭಕ್ತಿಯೋಗಿಗಳು. ಇನ್ನೊಬ್ಬರು ಅವ್ರು ಏನು ಮಾಡ್ತಾರೆ, ಇವು ಭಾರಿ ಭಜಿತಿ ಬಂತಲ್ಲ ಅಂತ ಯೋಚನೆ ಮಾಡಿಬಿಟ್ಟು ಸರಿಯಾಗಿ ಕುಡಿಸ್ಕೊಂಡು ಈಗ ಆನ್ಸರ್ ಸಿಕ್ತು. ಇದು ಹೇಳಿದ್ದು ಈ ಅರ್ಥ ಆ ಅರ್ಥ ಅಲ್ಲ. ಈ ಥರ ಕಷ್ಟಪಟ್ಟರು ಇವರು. ಅವರಿಗೆ ಆ ಕಷ್ಟದ ಹೆಸರು ಕೂಡ ಇಲ್ಲ. ಅವ್ರ ಭಕ್ತಿಯೋಗಿಗಳು ಜ್ಞಾನಯೋಗಿಗಳು, ವರ್ಕ್ ಕೂಡ ಎಕ್ಸಾಂಪಲ್ಸ್ ಕೊಟ್ಟಾಗೆ. ಥರ್ಡ್ ಎಂಥವರವರು ಕರ್ಮಾಚರಣೆ ಮಾಡಿ ಅದರಿಂದ ಜ್ಞಾನ ಸಂಪಾದನೆ ಮಾಡಿ ಮತ್ತೆ ಕರ್ಮಾಚರಣೆ ಮಾಡಿಕೊಂಡು ಈ ಹಂತದಲ್ಲಿರ್ತಕ್ಕಂಥವ್ರು. ಈ ಮೂರು ಜನ ಜ್ಞಾನ ಆದರೂ ಕೂಡ ಎಷ್ಟು ವ್ಯತ್ಯಾಸ ಇದೆ ಅಂತ ಹೇಳಿದ್ದಾರೆ. ಒಳ್ಳೆಯೊಬ್ಬರು ಕೇಳ್ತಾರೆ, ನಾಲ್ಕು ನಾಲ್ಕು ಎಷ್ಟು ತಕ್ಷಣ ಉತ್ತರ ಕೊಡ್ತಾರೆ. ಕುಡಿದವರಾದರೆ ತೊಗೊಂಡು ಬ್ಯಾಲ್ ಬ್ಯಾಲ್ ಇಟ್ಕೊಂಡು ಗುಣಿಸಿ ನಾಲ್ಕು ನಾಲ್ಕು ಹೆವಿ ಆಗಿಬಿಡುತ್ತೆ ಪಾಪ ಅವರಿಗೆ. ಒಂದೊಂದೇ ಗುಣಿಸಿ ನಾಲ್ಕು ಸತ್ತು ಕುಡಿಸಿ ಮಾಡ್ತಾರೆ. ಇನ್ನು ಕೆಲವರು ಬೆಟ್ಟ ಹೀಗೆ ಕೂತ್ಬಿಡ್ತಾರೆ, ಲೆಕ್ಕ ಹೇಳಿಸ್ಕೊಂಡು ಕೂತ್ಬಿಟ್ಟಿರ್ತಾರೆ. ಯಾರೋ ಹುಡುಗ ಇದ್ದಾರೆ, ಪಾಪ ಲೆಕ್ಕ ಹೇಳ್ಕೊಡ್ತಿದ್ರು, ಎಲ್ಲ ಲೆಕ್ಕ ಮಾಡ್ಕೊಂಡು ಬಂದವರು. 22 ಮ್ಯಾನೇಜ್ ಮಾಡಿದೆ ಕೊನೆಗೆ ಕೂಡ 22 ಕೊಟ್ಟರು, ಎಲ್ಲ ಕೈ ಬೋದೋಯ್ತು ಅವರಿಗೆ. ಈಗ 5 ಬಟ್ಟೆ, ಈಗ 5 ಬಳಗೈ ಆತ, ಎಡಗೈ ಆತ, ಕಾಲ ಆಯ್ತು, ಎಲ್ಲಿ ಮ್ಯಾಲೆ ನೋಡಿದ್ರು, ಎಲ್ಲಿ ನೋಡ್ಬೇಕು ಅಡಿಗೆ ಆತ. ಯಾಕೆ ಬುದ್ಧಕೋಲ್ ಗಾಡಿ ಇಲ್ಲ ಅವರಿಗೆ, 24 ಎಲ್ಲ ಸ್ತಬ್ಧ. ಅರ್ಥ ಆಯ್ತಾ? ಆ ರೀತಿ ಮಾಡ್ಕೊಂಡು ನೋಡಿದ್ರೆ ಲೆಕ್ಕ ನಿಂತು ಹೋಗ್ತಿತ್ತು. ಅದು ಎಂಥ ಲೋಯರ್ ಸ್ಟೇಜ್, ಭಾರಿ ಲೋಯರ್ ಸ್ಟೇಜ್. ಅದು ಲೆಕ್ಕ ಆಯ್ತು, ಆನ್ಸರ್ ಕರೆಕ್ಟ್ ಕೊಟ್ಟ ಪಾಪ, ಇಷ್ಟೆಲ್ಲ ಕಷ್ಟಪಟ್ಟು ಕರೆಕ್ಟ್ ಆನ್ಸರ್ ಕೊಟ್ಟ, ಎಷ್ಟೊತ್ತಾಗಿತ್ತು ಅಷ್ಟೊತ್ತಿಗೆ ಒಜಿತ್ತೆ ಹೋಗ್ಬಿಟ್ಟು. ಇವತ್ತು ಟಕ್ ಅಂತ ಕೊಟ್ರೆ ಆ ಕಡೆ ಅಷ್ಟೊತ್ತು ಯಾರೋ ಹೇಳಿದ್ರೆ ನೋಡಿ, ಸ್ವಲ್ಪ ಚೆಕ್ ಮಾಡಿರ ಹೇಳಿದ್ ಕರೆಕ್ಟ್ ಅಂತ ಹೇಳ್ತಾರೆ. ಇವೆಲ್ಲ ತಕ್ಷಣ ಸ್ಮಾಲ್ ನಂಬರ್ ಗೊತ್ತಾಗೋದಿಲ್ಲ, ಬಿಗ್ ನಂಬರ್ಸ್ ಕೊಟ್ಟಾಗ ತಕ್ಷಣ ಉತ್ತರ ಕೊಟ್ಬಿಟ್ರೆ ಏನಾಗುತ್ತಾಗ, ಈಗ ಕೇಳಿದವರು ಕೂಡ ವೆರಿಫೈ ಮಾಡೋಕ್ಕೆ ಟೈಮ್ ಬೇಕಾಗುತ್ತೆ. ಅದು ಅವ್ರು ಅಷ್ಟು ಬೇಗ ಉತ್ತರ ಕೊಟ್ಟಿರ್ತೇವೆ, ವೆರಿಫೈ ಮಾಡಿ ಹೋಗಿ ಕರೆಕ್ಟ್ ಅಂತ ಹೇಳಬೇಕಾಗ್ತದೆ. ಭಕ್ತಿಯೋಗಿಗಳು ಅಂದರೆ ಇವರು ಹಾಗೆ. ಎಂಥ ವೇದ ವಾಕ್ಯ ಕೊಡಲಿ, ಎಷ್ಟು ಕನ್ಫ್ಯೂಸಿಂಗ್ ಸ್ಟೇಟ್ಮೆಂಟ್ ಇರಲಿ, ಏನು ಮಾಡ್ತಾರೆ ಅವರು, ಇದಕ್ಕೆ ಅರ್ಥ ಇದೇನೆ, ಬೇರೆ ಅರ್ಥ ಆಗೋ ಚಾನ್ಸೇ ಇಲ್ಲ ಅಂತ ಹೇಳಿಬಿಡ್ತಾರೆ ತಕ್ಷಣ. ಆಚಾರ ಹೇಳಿದ್ರೆ ಐತೆ ಅರ್ಥ ಹೇಳಿದ ತಕ್ಷಣ ನೋಡಿರಿ ಅರ್ಥ ಆಗ್ತದೆ, ನಾವು ಹೇಳಿದ ಅರ್ಥ ಇದು ಅಪಾರ ಅಂದ್ರೆ ಇದೇ ಅರ್ಥ, ಯಾರು ತಿಳ್ಕೊಂಡು ಅರ್ಥ ಸರಿಯಲ್ಲ ಅಂತ ಹೇಳಿ ಕೊನೆಗೆ ಅವ್ರು ಕನ್ವಿನ್ಸ್ ಆಗಬೇಕಾದ್ರೆ ಏನು ಮಾಡಬೇಕಾಯ್ತು, ಒಬ್ಬ ಯಾರೋ ಬರ್ತಾರೆ ಅಂತ ಹೇಳಿದ್ರು, ಬಂದರು, ಅವ್ರನ್ನ ಕೇಳಿದ್ರು, ನೋಡಿದ್ರು, ಓ ಈ ಕರೆಕ್ಟ್ ಅಂತ ಗೊತ್ತಾಯ್ತು. ಆಚಾರ ತಕ್ಷಣ ಹೇಳಿದವರು ಯಾರಿವರು, ಭಕ್ತಿಯೋಗಿಗಳು. ಕಷ್ಟಪಟ್ಟು ತಿಳ್ಕೊಂಡು ಆಚಾರ ರೇಟ್ ಅಂದ್ಕೊಂಡವ್ರು ಯಾರು, ಜ್ಞಾನಯೋಗಿಗಳು. ಆ ರೀತಿ ನಿರ್ಸಂಶಯವಾಗಿ ಶ್ರೇಷ್ಠ, ಗೊತ್ತಾಯ್ತಾ? ಅದಕ್ಕೆ ದೇವತೆಗಳು ಭಕ್ತಿಯೋಗಿಗಳು ಅಂತ ಹೇಳಿದ ಮೇಲೆ ಅವ್ರು ಕೇಳಿದ್ರೆ ಬೇರೆ. ವಿಜ್ಞಾತ ಏ ಗುಣ ವಿಷ್ಣೋಹ ಜ್ಞೇಯಾಸ್ತೆ ಕರ್ಮಾಣಿ ಶಾಸ್ತ್ರತೋ ಜ್ಞಾತ್ವ. ಮೊದಲು ಕರ್ಮಾಚರಣೆ ಮಾಡಿ ಅದು ಸರಿಯಾಗಿ ಅರ್ಥ ಮಾಡಿಕೊಂಡು ಜ್ಞಾನ ಪರೋಕ್ಷ ಜ್ಞಾನ ಬಂದು ಆಮೇಲೆ ಅಪರೋಕ್ಷ ಜ್ಞಾನಕ್ಕೆ ಹೋಗಿ ಇಷ್ಟಾರ ಮಾಡ್ತಾರಲ್ಲ ಅವರೆಲ್ಲ ಯಾರವರು, ಕರ್ಮಯೋಗಿಗಳು. ಭಕ್ತಿರ್ ಜ್ಞಾನಂಚ ಕಿಂಚಿತ್ತು ಪಶ್ಚಾತ್ತೇಷ್ಟು ಅಪಿ ನಮ್ಮಲ್ಲೂ ಇದೆ. IAS ಡೈರೆಕ್ಟ್ IAS ಆಗಿಬಿಟ್ಟ. ಇನ್ನೊಬ್ಬನು KAS ಆಗಿ ಸರ್ವಿಸ್ ಆದಮೇಲೆ ಮಾಡಿದ್ರು. ಇವರು ಕರ್ಮ ವಶಾತ್ ಬಂತಿದ್ರು, ಇವ್ರು ಸರ್ವಿಸ್ ಆಗಿರಲೇಬೇಕು ಅಂತ ನಿಯಮ. ಅವ್ರಿಗೆ ಸರ್ವಿಸ್ ಇಲ್ಲ ಇಲ್ಲ, ಓದಿದ ತಕ್ಷಣ ಬಂದುಬಿಡ್ತಾರೆ. ಇವರು ಸರ್ವಿಸ್ ಆದಮೇಲೆ ಕೊಟ್ಟರು. ಕರ್ಮಯೋಗಿಗಳು ಅಂದರೆ ಹಾಗೆ ಕರ್ಮ ಮಾಡಿ 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 ರಿಕ್ವೈರ್ಡ್ ನಾನು ಸಂಪಾದನೆ ಮಾಡ್ತಾರಲ್ಲ ಅವರು ಕರ್ಮಯೋಗಿಗಳು. ಇವರು ಜ್ಞಾನದಿಂದ ಮಾಡ್ತಾರೆ. ಇವರು ಅವ್ರ ಭಕ್ತಿಯೋಗಿಗಳು ಅಂದ್ರೇನು, ನ್ಯಾಚುರಲಿ ದೇ ಬಾರ್ನ್ ಗ್ರೇಟ್ ಅಂತಾರಲ್ಲ ಹಾಗೆ. ಕರ್ಮಾಣಿ ಶಾಸ್ತ್ರತೋ ಜ್ಞಾತ್ವಾ ತತ್ ಪ್ರಾಧಾನ್ಯಾನುಸಾರತಃ. ಇವತ್ತು ನಮ್ಮಲ್ಲಿ ಭಕ್ತಿಯೋಗಿಗಳು ಅಂದರೆ ಲೋಯೆಸ್ಟ್ ಇದ್ದಾಗ ಲೆಕ್ಕ. ನಮ್ಮ ಕಾನ್ಸೆಪ್ಟಲ್ಲಿ ಭಕ್ತಿಯೋಗಿಗಳು ಅಂದ್ರೇನು, ಯಾವುದು ಬರೋದಿಲ್ಲ ಅವರಿಗೆ, ಸುಮ್ಮನೆ ಕೂತಿರ್ತಾರೆ, ಭಕ್ತಿಯೋಗಿಗಳು ಅಂತ ಕರಿಬೇಕಷ್ಟೇ, ಲೋಯೆಸ್ಟ್. ಅದು ಆ್ಯಕ್ಚುಲಿ ಹೈಯೆಸ್ಟ್. ತಥಾಪಿ ಭಕ್ತಿಯು ಕರ್ಮಯೋಗಾಸ್ತೆ. ನಮ್ಮಲ್ಲಿ ಟಿಪ್ಪಣಿಕಾರರನ್ನೆಲ್ಲ ಜ್ಞಾನಿಗಳು ಅಂತ ಕರೀತಾರೆ. ಪುರಂದ್ರದಾಸರಂಥವ್ರು ಭಕ್ತಿ ಭಕ್ತರು ಅಂತ ಕರೆದಿರ್ತಾರೆ. ಹಾಗಿದ್ರೆ ಇವರು ಭಕ್ತರಲ್ಲೇನಾಗಿದೆ, ಇವರು ಭಕ್ತರು ಅವರು ಜ್ಞಾನಿಗಳೇ. ಆದರೆ ಭಕ್ತಿ ಅಂಶ ಜಾಸ್ತಿ ಇರೋದ್ರಿಂದಾಗೇನೆ ಇವರು ಎಫೆಕ್ಟ್ ಇಂಪ್ಯಾಕ್ಟ್ ಜಾಸ್ತಿ ಆಯಿತು. ಮತ್ತು ಯಾವುದೇ ಟಿಪ್ಪಣಿಕಾರರಿಗಿಂತ ಜಾಸ್ತಿ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡಿದ್ದಾರೋ ಹರಿದಾಸರು. ಯಾಕೆ ಭಕ್ತಿ ಎಫೆಕ್ಟ್ ಕ್ಲಿಯರ್ ಕೊಟ್ಟಿದ್ದರಿಂದ ಆ ಬಿದ್ದು ಬಂದು ಉಳಿದವರಿಗೆ ಜ್ಞಾನ ಎಷ್ಟು ಭಕ್ತಿನೂ ಇತ್ತು. ಇವ್ರದ್ದು ಆ ದೃಷ್ಟಿಯಿಂದ ಜಾಸ್ತಿ ಆಯಿತು ಪುರಂದರದಾಸರು. ಭಗವದ್ಗುಣರಾಗಿತ್ವಂ ಅಧಿಕಂ ಭಕ್ತಿಯೋಗಿನಾಂ ಮತ್ತೆ ಹೇಳ್ತಾರೆ. ತಥಾಪಿ ಕರ್ಮಯೋಗಾಸ್ತೆ ಭಕ್ತಿರ್ಜ್ಞಾನಂಚ ಕಿಂಚಿತ್ತು ಪಶ್ಚಾತ್ತೇಷ್ವಪಿ ಜಾಯತೆ. ಭಕ್ತಿ ಜ್ಞಾನ ಎಲ್ಲ ಮೂರು ಜನ ಇದ್ದರೂ ಕೂಡ ಕಂಪ್ಯಾರಿಟಿವ್ಲಿ ಕಡಿಮೆ ಇರುತ್ತೆ. ತಥಾಪಿ ಕರ್ಮಯೋಗಾಸ್ತೆ ಕರ್ಮಪೂರ್ವತ್ವ ಕಾರಣ. ಅವರು ಅವರು ಕರ್ಮಯೋಗ ಅಂತ ಯಾತಕ್ಕೆ ಕರೀತಾರೆ ಅಂದರೆ ಕರ್ಮಣ ಜ್ಞಾನ ಮಾತನೋತಿ ಜ್ಞಾನೇನ ಅಮೃತಿ ಆ ಮೆಥಡಲ್ಲಿ ಬಂದವರು, ಬೇರೆ ರೀತಿ ಬಂದವರಲ್ಲ. ಕರ್ಮಪೂರ್ವತ್ತ ಕಾರಣ ಕೆಲವು ಮೆಡಿಕಲ್ ಡಾಕ್ಟರ್ ಆದರೆ ಕಾಂಪೌಂಡ್ರಾಗಿ ಸರ್ವಿಸ್ ಮಾಡಿ ಸರ್ಟಿಫಿಕೇಟ್ ತೊಗೊಂಡಿರ್ತಾರೆ, ಆಮೇಲೆ ಅವರು ಡಾಕ್ಟ್ರೇ ಕೆಲವು ಅಂತಲ್ಲಿ ಕೊಡ್ಬೋದು. ಆದರೆ ಇವರು ಓದಿ ಬಂದವರು ಪಾಪ, ಅವನು ಡಾಕ್ಟ್ರಿ ಅವ್ರಿಗೆ ಓದಿದ್ದು ಬೈ ಹೇಳಿದ ಕೊಟ್ಟು 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 ಡಾಕ್ಟ್ರು ಆ ಥರ ಅಕರ್ಮಯೋಗಗಳಿದ್ದಾಗೆ. ಈಷದ್ ವೈರಾಗ್ಯಮಲ್ ಪಂತು ಪೂರ್ವಂದೇ ವೇಷು ತಥಾಪಿ ಕರ್ಮಯೋಗಾಸ್ತೇ ಕರ್ಮಪೂರ್ವತ್ವ ಕಾರಣಾತ್ ಭಗವದ್ಗುಣಾನಾಗಿತ್ವಂ ಅಧಿಕಂ ಭಕ್ತಿಯೋಗಿನಾಂ. ಭಕ್ತಿಯೋಗಿಗಳಿಗೆ ಭಗವಂತನ ಗುಣಗಳ ಪರಿಜ್ಞಾನ ಅದರಲ್ಲಿ ಅನುರಾಗ ಭಾರಿ ಜಾಸ್ತಿ ಇರುತ್ತವೆ. ತಸ್ಮಾತ್ತೇ ಅಭ್ಯಜಿಕಾ ಹಿ ಯೇಷು ದೇವಾಯವ ವಿಶೇಷತಃ, ಅದಕ್ಕೆ ಅವರನ್ನು ಭಾರಿ ಶ್ರೇಷ್ಠರು ಅಂತ ಕರೀತಾರೆ. ಅವರು ದೇವತೆಗಳೇ, ಮತ್ತು ಅವರಲ್ಲಿ ಮತ್ತೆ ತಾರತಮ್ಯ ದೇವತೆಗಳಲ್ಲೂ ಪುನಃ ದೇವತೆಗಳಲ್ಲೂ ವರ್ಣಾಶ್ರಮ ಹೇಗೋ ಅವರಲ್ಲೂ ಜ್ಞಾನಯೋಗ ಭಕ್ತಿಗಳು ಮತ್ತು ಸಬ್ ಕ್ಲಾಸಿಫಿಕೇಷನ್. ಆ ರೀತಿಯಲ್ಲಿ ಪರ್ಫೆಕ್ಟ್ ಭಕ್ತಿಯೋಗಿಗಳು ಯಾರು ಅಂದರೆ ಬ್ರಹ್ಮವಾಯುಗಳೇ, ಪರ್ಫೆಕ್ಟ್ ಭಕ್ತಿಯೋಗಿಗಳು ಅವರೇ. ಅದಕ್ಕೆ ಅವ್ರು ಡೈರೆಕ್ಟ್ಗೆ ಏನು ಕೇಳಿಬಿಟ್ರು, ಪ್ರವರ್ತತಾಂ ಭಕ್ತಿರಳಂ ಕ್ಷಣೇ ಕ್ಷಣೆ ಅಂತಲೇ ಕೇಳಿಬಿಟ್ರು. ಜ್ಞಾನಾಧಿಕ್ಯಂತು ದೇವಾನಾಂ ಭಕ್ತ್ಯಾಧಿಕ್ಯಂ ತಥೈವ ಚ. ಈಷದ್ ವೈರಾಗ್ಯಂ ಅಲ್ಪಂತು ಪೂರ್ವಂ ದೇವೇಶು ಜಾಯತೆ, ದೇವತೆಗಳ ವೈರಾಗ್ಯ ಸ್ವಲ್ಪ ಇರ್ತದೆ, ಸಹಜ ವೈರಾಗ್ಯ ಭಾರಿ ಜಾಸ್ತಿ ಇರುತ್ತವೆ. ಪಶ್ಚಾತ್ ವಿರಾಗೋ ಅಭ್ಯಧಿಕೋ ದೇವಾನಾಂ ನಾತ್ರ ಸಂಶಯ. ಜ್ಞಾನಾಧಿಕ್ಯಂತು ದೇವಾನಾಂ ಭಕ್ತ್ಯಾಧಿಕ್ಯಂ ತಥೈವ ಚ. ಈಗ ವೈರಾಗ್ಯನೂ ಹೆಚ್ಚು, ಜ್ಞಾನನೂ ಹೆಚ್ಚು, ಭಕ್ತಿನೂ ಹೆಚ್ಚು ದೇವತೆಗಳಿಗೆ. ವಿರಾಗೋ ಅಭ್ಯಧಿಕಸ್ತೇಷಾಂ ಸದೈವ ತನಕಾದಿನಾಂ. ವೈರಾಗ್ಯ ಕಂಪೇರ್ ಮಾಡಿದರೆ ವೈರಾಗ್ಯ ತನಕಾದಿಗಳಿಗೆ ಈ ಅರುಂಡ ವೈರಾಗ್ಯ ಜಾಸ್ತಿ, ಅವರಿಗೆ ನ್ಯಾಚುರಲ್ ವೈರಾಗ್ಯ ಇವರಿಗೆ ಜಾಸ್ತಿ, ಸಂಪಾದಿತ ವೈರಾಗ್ಯ ಸನಕಾದಿಗಳಿಗೆ ಜಾಸ್ತಿ. ಜ್ಞಾನಾಧಿಕ್ಯಾತ್ ಮನುಷ್ಯೇಭ್ಯೋ ಭಣ್ಯಂತೆ ಜ್ಞಾನಯೋಗಿನ. ಜ್ಞಾನಾಧಿಕ್ಯಾತ್ ಮನುಷ್ಯೇಭ್ಯ ಭಣ್ಯಂತೆ ಜ್ಞಾನಯೋಗಿನ. ಆದರೆ ಮನುಷ್ಯರಿಗಿಂತ ಜಾಸ್ತಿ ಜ್ಞಾನ ಇರೋದ್ರಿಂದ ಅವರಿಗೆ ಜ್ಞಾನಯೋಗಿಗಳು ಅಂತ ಕರೆದು. ಮತ್ತು ಜ್ಞಾನಾಧಿಕಾಸ್ತೇ ವೈ ದೇವೇಭ್ಯಸ್ತು ಕಥಂಚನ. ಈಗ ಮನುಷ್ಯರು ಕರ್ಮಯೋಗಿಗಳು, ಇವರು ಜ್ಞಾನಯೋಗಿಗಳು, ಯಾರೋ ಋಷಿಮುನಿಗಳು, ಅವರು ಭಕ್ತಿಯೋಗಿಗಳು ಅಂತ ಕರೆದರು. ಅಂದಮೇಲೆ ಮನುಷ್ಯರಿಗಿಂತ ಹೆಚ್ಚು ಜ್ಞಾನ ಅಂಥೇಳಿ ಸನಕಾದಿ ಜ್ಞಾನಯೋಗಿಗಳು ಅಂತ ಕರೆದರು. ಆದರೆ ದೇವತೆಗಳು ಹೆಚ್ಚು ಜ್ಞಾನ ಇನ್ನೂ ಹೆಚ್ಚು, ಯಾರಿಗಿಂತ ಸನಕಾದಿಗಳಿಂದ ಜಾಸ್ತಿ. ಸ್ಟಿಲ್ ಅವರು ಭಕ್ತಿಯೋಗಿಗಳು ಜಾತಿ ಕರೀತಾರೆ ಅಂದರೆ ಆ ಆಸ್ಪೆಕ್ಟ್ಗಿಂತ ಭಕ್ತಿ ಆಸ್ಪೆಕ್ಟ್ ಇನ್ನೂ ಜಾಸ್ತಿ. ಆದರೆ ಅಲ್ಲಿರೋ ಸೂಕ್ಷ್ಮ ವಿಚಾರ ಇದೆಲ್ಲ ಯಾರ್ಯಾರು ಬರೆದಿದ್ದಲ್ಲ ಆಚಾರ ಒಬ್ಬರೇ ಹೇಳಿ. ಮತ್ತು ಜ್ಞಾನಾಧಿಕಾಸ್ತೇ ವೈ ದೇವೇಭ್ಯಸ್ತು ಕಥಜ್ಜರ ದೇವಾನಾಮಿ ಕರ್ಮಿತ್ವಂ ವಿದ್ಯತೆ ಎತ್ತೆ ವಿಸ್ಫುಟಂ. ದೇವತೆಗಳು ನಮ್ಮೆಲ್ಲಗಿಂತ ಜಾಸ್ತಿ ಕರ್ಮಯೋಗಿಗಳು. ಒಂದೆರಡು ಅಶ್ವೇದೇ ಆಗೋ ಎರಡು ಸಂಧ್ಯಾಂಜೆ ಮಾಡಿ ಗಲಾಟೆ ಮಾಡ್ತಿರ್ತಾರೆ, ನೂರು ಅಶ್ವೇದಾಗ ಮಾಡಿದವರು ಇಷ್ಟಾದವ್ರು ಏನಂತ ಕರೀತಾರೆ, ಕರ್ಮಯೋಗಿ ಅಲ್ಲ, ಏನಂತ ಕರೀತಾರೆ, ಜ್ಞಾನಯೋಗಿ ಅಂತಲೇ ಕರೀದು ಭಕ್ತಿಯೋಗಿ ಅಂತ ಕರೀತಾರೆ. ಕರ್ಮ ನಮಗಿಂತ ಜಾಸ್ತಿ ಮಾಡಿದ್ರು ಕೂಡ ಅವರು ಬೇಸಿಕಲಿ ಭಕ್ತಿಯೋಗಿಗಳು. ತಥಾಪಿ ಪ್ರತ್ಯವಾಯಿತ್ವಾತ್ ಮನುಷ್ಯಾ ಕರ್ಮಯೋಗಿ ದೇವಾನಾಪಿ ಕರ್ಮಿತ್ವ ವಿದ್ಯತೆ ಯದ್ಯಪಿ ಸ್ಫುಟಂ. ತಥಾಪಿ ಪ್ರತ್ಯವಾಯಿತ್ವ ಮನುಷ್ಯಾ ಕರ್ಮಯೋಗಿನಃ. ದೇವತೆಗಳಿಗೆ ಕರ್ಮಯೋಗಿಗಳು ಅಂತ ಕರೆಯೋದಿಲ್ಲ, ಮನುಷ್ಯರು ಯಾತಕ್ಕೆ ಕರೀತಾರೆ ಅಂತ ಕೇಳಿದರೆ ಇವರು ಕರ್ಮ ಮಾಡಿನೇ ಉದ್ಧಾರ ಆಗಬೇಕು. ಒಂದು ಬಿಟ್ಟರೆ ಮಹಾ ನಿಷೇಧ ಇದೆ ಇವರಿಗೆ, ಕರ್ಮ ಬಿಡಾಗಿಲ್ಲ ಮನುಷ್ಯರು. ಅವರೇನು ಮಾಡ್ತಾರೆ, ಯಾರಕ್ಕೆ ಕೂತ ಬಿಟ್ಬಿಡ್ತಾರೆ ಬೇಕಾದ್ರೆ, ಇವರಿಗೆ ಆ ಶಕ್ತಿ ಇಲ್ಲ. ತ್ರಿಯೋಗ್ಯಾಧ್ಯಧಿಕೋ ಬ್ರಹ್ಮ ಸರ್ವೇಭ್ಯ ಪರಮೋ ಬಿಹು. ಮೂರು ಯೋಗಗಳಲ್ಲೂ ಕೂಡ ಅತ್ಯಂತ ದೊಡ್ಡವರು ಅಂದರೆ ಬ್ರಹ್ಮದೇವರು. ಬ್ರಹ್ಮದೇವರು ಅಂತ ಎಲ್ಲೇನು ಹೇಳ್ತಾರೋ ಅಲ್ಲಿ ವಾಯುದೇವರನ್ನು ತಗೊಳ್ಬೇಕು. ಮಹಾಯೋಗೇಶ್ವರೇ ಶೇಷ ತಸ್ಮಾತ್ ಬ್ರಹ್ಮ ಚತುರ್ಮುಖ ಇತಿ ವಚನಾತ್ ಸಮಸ್ತಂ ಯುಕ್ತಂ. ಮಹಾಯೋಗೇಶ್ವರೇಶ್ವರು ಅಂದರೆ ಯಾರು ಅಂದರೆ ಬ್ರಹ್ಮದೇವರು ವಾಯುದೇವರಾದ್ದರಿಂದ ಈ ಯೋಗದ ಕ್ರಮದಲ್ಲೂ ಕೂಡ ತಾರತಮ್ಯ ಕ್ರಮ ಸಿದ್ಧವಾಗುತ್ತೆ ಅಂತ ಹೇಳಿ. ತಾವತ್ ಕರ್ಮಾಣಿ ಗುರ್ವೀತ ನ ನಿರ್ವಿದ್ಯೇತ ಯಾವತ ಮತ್ಕಥಾ ಶ್ರವಣಾದವ್ವ ಶ್ರದ್ಧಾ ಯಾವನ್ನ ಜಾಯತೆ. ತಾವತ್ ಕರ್ಮಾಣಿ ಕುರ್ವೀತ ನಾ ನಿರ್ವಿದ್ಯೇತ ಯಾವತ. ವೈರಾಗ್ಯ ಗಟ್ಟಿಯಾಗೋರಿಗೆ ಏನು ಮಾಡಬೇಕಂತೆ, ಕರ್ಮಯೋಗಿಯಾಗೇ ಇರಬೇಕು. ವೈರಾಗ್ಯ ಗಟ್ಟಿಯಾಗೋರಿಗೂ ಕೂಡ ಕರ್ಮಯೋಗಿ ಆಗಿರುತ್ತೆ. ಮತ್ಕಥಾ ಶ್ರವಣಾದೋವ ಶ್ರದ್ಧಾ ಯಾವನ್ನ ಜಾಯತೆ. ಎರಡು ರೀತಿ, ಒಂದು ಪೂರ್ತಿ ವೈರಾಗ್ಯ ಬರೋರಿಗೂ ಕರ್ಮಾಚರಣೆ ಮಾಡಬೇಕು, ಒಂದು ಇನ್ನೊಂದು ನನ್ನ ಕಥಾಶ್ರವಣಾದಿಗಳಲ್ಲಿ ಶ್ರದ್ಧೆ ಭಾರಿ ಬಂತು ಅಂದರೆ ಆಗ ಕರ್ಮ ಸಂಕೋಚ ಮಾಡಿ ಇದಕ್ಕೆ ಬರಬಹುದು. ಅಲ್ಲಿವರೆಗೆ ಏನು ಮಾಡಬೇಕು, ಅವರು ಕರ್ಮಯೋಗನೇ. ಇವತ್ತು ಇಬ್ಬರು ಉತ್ತರ ಕೊಟ್ಬಿಡ್ತಾರೆ, ಒಬ್ರು ತಪ್ಪು ಉತ್ತರ ಕೊಡ್ತಾರೆ, ಅವ್ರು ಏನು ಹತ್ತಟ್ಟು ಬರಿ ಅಂತ ಹೇಳ್ತಾರೆ. ಇವ್ರಿಗೆ ಹತ್ತಟ್ಟು ಬರೆಯಲ್ಲ ಕೇಳೋದಿಲ್ಲ. ಇನ್ನೊಬ್ಬನು ಯೋಚನೆ ಮಾಡಿ ಕೊಟ್ಟಿರ್ತಾನೆ, ಒಬ್ಬನು ತಪ್ಪು ಕೊಟ್ಟಿರ್ತಾನೆ, ಒಬ್ಬನು ಕಷ್ಟ ಕೊಟ್ಟಿರ್ತಾನೆ. ಯೋಚನೆ ಮಾಡಿ ಕೊಟ್ಟವನಿಗೆ ಐದು ಸರಿ ಬರಿ ಅಂತಾನೆ, ಅವ್ರಿಗೆ ಹತ್ತಟ್ಟು ಬರಿ ಅಂತ ಹೇಳ್ತಾರೆ. ಅದಕ್ಕೆ ಗಟ್ಟಿಯಾಗೋರಿಗೂ ಮಾಡಬೇಕು, ಅವ್ರು ತಪ್ಪು ಹೇಳಬಾರ್ದು ಮತ್ತೆ. ಅದು ವೈರಾಗ್ಯ ಗಟ್ಟಿಯಾಗೋರಿಗೂ ಕೂಡ ಏನು ಮಾಡಬೇಕು, ಕರ್ಮಾಚರಣೆ ಮಾಡ್ಕೊಂಡಿರ್ಬೇಕು. ಅದು ಅಲ್ಲಿ ಆ ವೈರಾಗ್ಯ ಗಟ್ಟಿಯಾಗದ ಕೃತ್ಯ ಇರೋ ಅಂದರೆ ದೇವ್ರ ಕಥೆ ಕೇಳಿದ್ರೆ ಆಸಕ್ತಿ ಬಂತು ಅಂದರೆ ಏನರ್ಥ, ವೈರಾಗ್ಯ ಬಂದಿದೆ ಅಂತ ಅರ್ಥ. ಅಲ್ಲಿವರಿಗೆ ಆಸಕ್ತಿ ಬರೋದಿಲ್ಲ. ವೈರಾಗ್ಯ ಬಂದ ಸೂಚನೆ ಏನು ಅಂದರೆ ಮತ್ಕಥಾ ಶ್ರವ ಹಸಿವಾಗಿದೆ ಮೇಲೆ ಗುರುತು ಏನು ಅಂದರೆ ಊಟಕ್ಕೆ ಅಂತಾದ್ರೆ ಹಸಿವಾಗಿದೆ ಅಂತ ಅಲ್ಲಿವರಿಗೆ ಗೊತ್ತಾಗುತ್ತೆ. ಗೊತ್ತಾಯ್ತಾ? ಅಲ್ಲಿವರಿಗೆ ಏನು ಮಾಡಬೇಕು, ಅವನು ಕಾಯ್ತಿರ್ಬೇಕು. ಬೆಳಿಗ್ಗೆ 6 ಗಂಟೆಗೆ ಊಟ ಕಾಯಿಲೆ ಬಾದರೆ ಹೇಳೋದಿಲ್ಲ ಅದಕ್ಕೆ, ಇನ್ನು ಹಸಿವಾಗಿಲ್ಲ ಹಸಿವಾಗಿಲ್ಲ, ಇನ್ನು ವೈರಾಗ್ಯ ಬಂದಿಲ್ಲ ವೈರಾಗ್ಯ ಬಂದಿಲ್ಲ ಅಂದಾಗೆ ಹಸಿವಾಗಿಲ್ಲ ಹಸಿವಾಗಿಲ್ಲ ಅದು ಬಂದು ಹೇಳಿ ಏನು ಮಾಡ್ತಾರಾಗ? ಮದ್ದು ಬೆಳಿಗ್ಗೆ ಊಟಕ್ಕೆ ಏನು ಸಿಟ್ಟು ಬರುತ್ತೆ, ಆಮೇಲೆ 7 ಗಂಟೆ ಸಿಟ್ಟು ಬರುತ್ತೆ, ಆಮೇಲೆ 10 ಗಂಟೆ ಇವತ್ತಿಗೆ ತಡ ಆದ್ಬಿಟ್ಟು ಸಿಟ್ಟು ಬಂದ್ಬಿಡುತ್ತೆ. ಯಾಕೆ ಯಾಕೆ ಹಸಿವಾಯ್ತು ಈಗಾಗಲೇ? ಆ ರೀತಿ ವೈರಾಗ್ಯದ ಹಂತ ತಲುಪಿಟ್ಟ ಮೇಲೆ ಕರ್ಮಾಚರಣೆ ಸಂಕೋಚ ಆಯ್ತಾಗ. ಮತ್ಕಥಾ ಶ್ರವಣಾದೋವ ಶ್ರದ್ಧಾ ಯಾವನ್ನ ಜಾಯಲಿ, ಅದ್ರ ಟೆಸ್ಟೇ ಅದು. ದೇವರ ಕಥೆ ಕೇಳೋದಕ್ಕೆ ಆಸಕ್ತಿ ಬಂದಿದೆ ಅಂದರೆ ವೈರಾಗ್ಯ ಬಂದಿದೆ ಅಂತ ತಾತ್ಪರ್ಯ. ಸಧರ್ಮಸ್ಥೋ ಯಜನ್ ಯಜ್ಞೈಹಿ ಅನಾಸಿ ಕಾಮ ಏ ವಚ. ಅದಕ್ಕೆ ಇವರು ದಿವಾನ ಪಂಗಣ್ಣ ತಿಮ್ಮ ಪಂಗಣ್ಣ ಇವರು ಕೇಳಿದಾಗ ದಾಸದೀಕ್ಷೆ ಕೊಡಿದ್ರು, ಮತ್ತು ವಿದ್ಯಾಸರು ಕೊಡಲಿಲ್ಲ, ಸ್ವಲ್ಪ ಸಿರಿ ಕೆಲಸ ಮಾಡ್ಕೊಂಡು ಹಾಗೆ ಇರ್ರಿ ಅಂತ ಹೇಳಿದರು. ಬಾಳಿದಾರಕ್ಕೆ ಉಪಯೋಗ ಆಗ್ತದೆ, ಯಾಕೆ ಸನ್ನೆ ದಾಸರಾಗ್ತೀರಿ, ಹಾಗೆ ಇರ್ರಿ ಅಂತ ಹೇಳಿದರು. ಸ್ವಲ್ಪ ದಿವಸ ಆಯಿತು, ಕೊನೆಗೆ ಒಂದು ಸ್ಟೇಜ್ ಬಂತು. ಅವ್ರು ಏನು ಮಾಡಿದ್ರು ಆಮೇಲೆ? ಅವರು ದಾಸ ಕೊಡಲೇಬೇಕು ಅಂತ ಹತ್ರ ಬಂತು, ಅವಾಗ ಕೊಟ್ಬಿಟ್ಟು. ಬಟ್ ಆ ಸ್ಟೇಜ್ ಬಂದ ತಕ್ಷಣ ಏನು ಮಾಡ್ತಾರೆ? ಕೊಟ್ಬಿಟ್ರು, ಮೊದಲು ಕೊಟ್ಟಿರಲಿಲ್ಲ, ಆ ಸ್ಟೇಜ್ ರೀಚ್ ಆಗಲಿ ಅಂತ ಕಾಯ್ತಾ ಇತ್ತು. ಕೆಲವರಿಗೆ ತಕ್ಷಣ ಕೊಟ್ಟರು, ಗೋಪಾಲ್ ಹುಡುಕೊಂಡೋಗಿ ಕೊಟ್ಟರು ಗೋಪಾಲದಾಸರಿಗೆ. ಇನ್ನೂ ಸಾಕಾಗಲಿಲ್ಲ ನಿಮಗೆ ಬರೀ ಅಂತ ಕರೆದ್ರು, ಇವ್ರು ಬರೀ ಅಂತ ಬಂದರೆ ಸ್ವಲ್ಪ ತಡೀರಿ ಅಂತ ಹೇಳಿದ್ರು. ಅರ್ಥ ಆಯ್ತಾ? ಇಬ್ಬರಲ್ಲಿ ವ್ಯತ್ಯಾಸ. ಮತ್ಕ ಸ್ವಧರ್ಮಸ್ಥೋ ಯಜನ್ ಯಜ್ಞೈಹಿ ಅನಾಸೀಹಿ ಕಾಮ ಬುದ್ಧವ ನಯಾತಿ ಸ್ವರ್ಗ ನರಕೌ ಯಜ್ಞನ್ಯನ್ನ ಸಮಾಚರೇತ್. ಸ್ವಧರ್ಮಸ್ಥೋ ಯಜನ್ ಯಜ್ಞೈಹಿ ಅನಾಸೀಹಿ ಕಾಮ ಉದ್ಧವ ನಯಾತಿ ಸ್ವರ್ಗ ನರಕೌ ಯದ್ಯದಿ ಅನ್ಯನ್ನ ಸಮಾಚರೇ. ಸ್ವಧರ್ಮಸ್ಥ ಯಜನ್ ಯಜ್ಞೈಹಿ ಅನಾಸೀಹಿ ಕಾಮ ಉದ್ಧವ. ಅದಕ್ಕೇನೆ ಸ್ವಧರ್ಮಸ್ಥ, ತನ್ನ ಧರ್ಮಾಚರಣೆ ಬಿಡಬಾರ್ದು, ಅದು ಇಟ್ಕೊಂಡು ಮುಂದುವರಿಬೇಕು. ತಿರುಕೋಪಂಡಿತರಿಗೆ ಡೌಟ್ ಬಂತು, ಏನು ಮಾಡಿದ್ರು ಅವರಾಗ? ತಂದೆ ನೋಡಿದರೆ ಹೀಗೆ ಹೇಳ್ತಾರೆ, ನಾವು ಓದಿರೋ ಶಾಸ್ತ್ರ ನೋಡಿದರೆ ಹೀಗಿದೆ, ಏನು ಮಾಡಬೇಕೀಗ? ತೀರ್ಮಾನ ಮಾಡಿದ್ರು, ಕೃತ್ಯ ಧರ್ಮಾನ್ ಧ್ವಜ ಆಚಾರಂತ ಏವ. ಆಯಿತು, ಧರ್ಮಾಚರಣೆ ಮಾಡ್ಕೊಂಡು ಇರೋಣ, ನಿಮ್ಗೆ ದಾರಿ ಸಿಗುತ್ತೆ ಅಂದರು. ಆಚಾರ್ಯ ಸಿಕ್ಬಿಟ್ರು ಬಂದು. ಅದಕ್ಕೆ ಡೌಟ್ ಬಂದ ಕಾಲಕ್ಕೆ ನಾವು ಏನು ಮಾಡಬಾರ್ದು? ಬಿಡಬಾರ್ದು, ಅದು ಮಾಡಿಕೊಂಡು ಸಾಧನೆ ಮಾಡೋದು. ಸ್ವಧರ್ಮಸ್ಥ ಯಜನ್, ತನ್ನ ಧರ್ಮ ಕೈ ಬಿಡದೆ ಯಜ್ಞಯಾಗಾದಿಗಳನ್ನು ಮಾಡಬೇಕು. ಅನಾಸೀಹಿ ನಿರಾಶಿ ನಿರ್ಮಮೋ ಯಾತ್ ಭೂತ್ವ ಅನಾಸೀಹಿ ಕಾಮ ಉದ್ಧವ. ಅನಾಸೀಹ್ ಕಾಮ ಅಂದ್ರೇನು? ಯಾವುದೇ ಫಲಾಪೇಕ್ಷೆ ಇಲ್ಲದೆ ಇರೋದು. ನಯಾತಿ ಸ್ವರ್ಗ ನರಕವು ಯಜ್ಞನ್ನ ಸಮಾಚರಿ. ಇಷ್ಟು ಮಾಡಿಬಿಟ್ರೆ ಸ್ವರ್ಗ ನರಕದ ಭಯ ಅವನಿಗಿಲ್ಲ. ಸ್ವರ್ಗಕ್ಕೆ ಹೋಗೋದೊಂದು ರೀತಿ ಸಾಧನೆ ವಿಘ್ನ, ನರಕಕ್ಕೆ ಹೋಗೋದು ಶಿಕ್ಷೆ, ಎರಡನ್ನೂ ತಪ್ಕೊಂಡ್ಬಿಡ್ತಾರೆ. ಸ್ವಧರ್ಮದಲ್ಲಿ ಇದ್ದುಬಿಟ್ರೆ ಒಂದು ಗ್ಯಾರಂಟಿ. ಏನು ಗ್ಯಾರಂಟಿ? ನರಕ ಗ್ಯಾರಂಟಿ ಆಗೋದಿಲ್ಲ ಅಂತ ಗ್ಯಾರಂಟಿ. ಸ್ವಧರ್ಮಾಚರಣೆ ಮಾಡಿದವರಿಗೆ ನರಕದ ಭಯ ಇಲ್ಲ. ಇನ್ನು ಸ್ವತಃ ಸರಿಯಾಗಿ ಮಾಡಿದವರಿಗೆ ಸ್ವರ್ಗದ ಯೋಚನೆ ಕೂಡ ಇಲ್ಲ. ಸ್ವರ್ಗಕ್ಕೆ ಯೋಚನೆ ಮಾಡಿದ್ರೆ ಏನಾಗುತ್ತೆ ಗೊತ್ತಾ? ಒಂದು ಪ್ರಾಬ್ಲಮ್ಮು, ಅಷ್ಟು ಟೈಮ್ ವೇಸ್ಟ್ ಆಗುತ್ತೆ. ಸ್ವರ್ಗಕ್ಕೆ ಹೋಗಿ ಸುಖ ಅನುಭವಿಸುವವರು ಗ್ಯಾಪ್ ಬಂದ್ಬಿಡುತ್ತೆ. ಅದಕ್ಕೇನೆ ಸ್ವರ್ಗದ ಯೋಚನೆ ಕೂಡ ಇಲ್ಲ. ಬರುಬೇಗ ಮತ್ತೆ ಜ್ಞಾನಕ್ಕಾದ್ರೆ ಮುಂದುವರಿಯೋದ್ರಿಂದ ಅವರ ಸ್ಥಿತಿ ಶ್ರೇಷ್ಠವಾದ. ನಯಾತಿ ಸ್ವರ್ಗ ನರಕವು ಯದಿ ಅನ್ಯನ್ನ ಸಮಾಚಾರಿ, ಅನ್ಯತ್ತೊಂದು ನಿಷಿದ್ಧ, ನಿಷಿದ್ಧ ಕೆಲಸ ಮಾಡದೆ ಸದಾಚಾರಿಯಾಗಿ ಬದುಕಿದ್ರೆ ಇವತ್ತಲ್ಲ ನಾನು ಜ್ಞಾನ ಬಂದೇ ಬರುತ್ತೆ. ಸೊ ಅದಕ್ಕೆ ಜ್ಞಾನದ ಉದ್ದೇಶ ಅವನಿಗಿರಬೇಕು, ಮೆಕ್ಯಾನಿಕಲಿ ಇದ್ರೆ ಬರೋದಿಲ್ಲ. ಸ್ವಧರ್ಮಸ್ಥೋ ಯಜನ್ ಯಜ್ಞೈಹಿ ಅನಾಸಿ ಕಾಮ ಉದ್ಧವ ನಯಾತಿ ಸ್ವರ್ಗ ನರಕವು ಯಜ್ಞನ್ನ ಯಜ್ಜತಿ ಯತಿ ಅನ್ಯತ್ ನ ಸಮಾಚಾರೆ. ಜ್ಞಾನಭಕ್ತಿ ಯೋಗಿನಾಮಪಿ ಜ್ಞಾನಭಕ್ತ್ಯುದಯಾತ್ ಪೂರ್ವಂ ಜ್ಞಾನಭಕ್ತಿ ಸಾಧನತ್ವಾತ್ ಅಂತಃಕರಣ ಶುದ್ಧಿದ್ವಾರ ಕರ್ಮಯೋಗ ಕರ್ತವ್ಯತಾಮರ್ಹತಿ ಇತ್ಯಾಹ ಸರ್ವತಾವಧಿ. ದೇವಾದಿತ್ವ ಅಯೋಗ್ಯಾನಾಂ ಮನುಷ್ಯಾಣಾಂ ಇದಂ ಜ್ಞಾತವ್ಯಂ. ದೇವಾದಿಗಳಲ್ಲದೇ ಇದ್ದ ಮನುಷ್ಯರಿಗೆ ಆರಂಭದ ಹಂತದಲ್ಲಿ ಕರ್ಮಾಚರಣೆ ಭಾರಿ ಮುಖ್ಯ. ಅಂತಃಕರಣ ಶುದ್ಧಿ ಮಾಡಿಕೊಡೋದ್ರಿಂದ ಯದ್ವಾ ಕರ್ಮಯೋಗಮೇವ ವಿಷಯನಷ್ಟೇ ತಾವಧಿ. ಕರ್ಮಯೋಗಕ್ಕೆ ಇನ್ನೊಂದು ಮುಖ ಹೇಳಿ. ಕರ್ಮಣಾಂ ಬಂಧಕತ್ವೇನ ಜ್ಞಾನಭಕ್ತಿ ದ್ವಾರ ಶ್ರೇಯಸ್ಸಾಧನತ್ವ ಕಥಮಿತಿ ಆಶಂಕಾಂ ಪರಿಹರನ್ ತತ್ಕರ್ಣ ಪ್ರಕಾರಮಃ ಸ್ವಧರ್ಮಸ್ಥಾಯಿ. ಕರ್ಮಗಳು ಬಂಧಕ ಅಂದಮೇಲೆ ಅದು ಮಾಡ್ತಿದ್ರೆ ಜ್ಞಾನಭಕ್ತಿ ಹೇಗೆ ಬರುತ್ತೆ ಅಂತ ಕೇಳಿದರೆ, ಹೌದು ಬಂಧಕನೇ, ಫಲಾಪೇಕ್ಷೆ ಮಾಡಿದರೆ ಬಂಧಕ, ಇಲ್ಲದೆ ಹೋದರೆ ಅದು ಬಂಧಕ ಅಲ್ಲ. ಯಜ್ಞಾರ್ಥಾತ್ ಕರ್ಮಣೋನ್ಯತ್ರ ಲೋಕೋಯಂ ಕರ್ಮ ಬಂಧನ. ಕರ್ಮ ಬಂಧನವಾಗೋದು ವಿಷ್ಣು ಪ್ರೀತ್ಯರ್ಥ ಅಂತ ಮಾಡದೆ ಹೋದಾಗ. ವಿಷ್ಣು ಪ್ರೀತ್ಯರ್ಥ ಮಾಡಿದಾಗ ಏನಾಗೋದಿಲ್ಲ, ಅದು ಬಂಧನ ಆಗೋದಿಲ್ಲ. ಜ್ಞಾನಯೋಗಿ ನಿರಾಸೀಹಿ ನಿಷ್ಕಾಮಃ ಅನ್ಯತ್ ನಿಷಿದ್ಧಂ ಕರ್ಮ ನ ಕರೋತಿ ಚೇತ್ ಸ್ವರ್ಗನರಕವು ನಯಾತಿ. ಸ್ವರ್ಗನರಕದ ಯೋಚನೆ ಅವನಿಗಿಲ್ಲ ಅಂತೇಳಿ. ಸ್ವಧರ್ಮಸ್ಥೋ ಯಜನ್ ಯಜ್ಞೈಹಿ ಅನಾಸೀ ಕಾಮ ಉದ್ಧವ ನಯಾತಿ ಸ್ವರ್ಗನರಕವು ಯತ್ಯತ್ಯತ್ ಅತಿ ಅನ್ಯನ್ನ ಸಮಾಚರೇತ್. ಅಸ್ಮಿನ್ ಲೋಕೇ ವರ್ತಮಾನ ಸ್ವಧರ್ಮಸ್ಥೋ ಅನಘಶುಚಿ ಜ್ಞಾನಂ ವಿಶುದ್ಧಮಾಪ್ನೋತಿ ಮದ್ಭಕ್ತಿಂ ವಾ ಯದೃಚ್ಛಯಾ. ಅಸ್ಮಿನ್ ಲೋಕೇ ವರ್ತಮಾನ ಸ್ವಧರ್ಮಸ್ಥ ಅನಘಃ ಶುಚಿ ಜ್ಞಾನಂ ವಿಶುದ್ಧಮಾಪ್ನೋತಿ ಮದ್ಭಕ್ತಿಂ ವಾ ಯದೃಚ್ಛಯಾ. ನೋಡಿ, ಕರ್ಮದ ಸ್ಪಷ್ಟ ಹೇಳ್ತಾರೆ. ಅಸ್ಮಿನ್ ಲೋಕೇ, ಈ ಲೋಕದೊಳಗೆ ಸ್ವಧರ್ಮಸ್ಥ ವರ್ತಮಾನ, ತನಗೆ ವಿಹಿತವಾದ ವರ್ಣ ಆಶ್ರಮ ಧರ್ಮಗಳನ್ನು ಸರಿಯಾಗಿ ನಡೆಸ್ಕೊಂಡಿದ್ರೆ, ಅನಘ ಬೇರೆ ಪಾಪಗಳನ್ನು ಮಾಡ್ತಾ ಹೋದರೆ, ಶುಚಿ ಶುದ್ಧರಾಗಿದ್ದರೆ, ಜ್ಞಾನಂ ವಿಶುದ್ಧ ಮಾಪ್ನೋತಿ, ಏನು ಬರುತ್ತೆ ಆತನಿಗೆ ಒಳ್ಳೆ ಜ್ಞಾನ ಬಂದೇ ಬರುತ್ತೆ. ಕರ್ಮಣ ಜ್ಞಾನ ಮಾತನೋತಿಗೆ ಅರ್ಥ ಇದೆ. ಮದ್ಭಕ್ತಿಂ ವಾ ಎದುರುಚ್ಛಯ, ಮುಂದೆ ನನ್ನ ಭಕ್ತಿನೂ ಬಂದ್ಬಿಡುತ್ತೆ. ಫಸ್ಟ್ ಜ್ಞಾನ ಬರುತ್ತೆ, ಆಮೇಲೆ ಭಕ್ತಿನೂ ಬಂದ್ಬಿಡುತ್ತೆ. ಆದರೆ ಸ್ವಧರ್ಮಾಚರಣೆಯನ್ನೆಂದು ಕೂಡ ಕೈ ಬಿಡಬಾರದು ಅಂತ ಅರ್ಥ. ವಿಹಿತ ಕರ್ಮಣ ಸ್ವರ್ಗಾದಿ ಕರ್ಮ ಪ್ರಾಪ್ಯಂ ಚೇತ್ ಕಿಂ ತರ್ಹಿ ಲಭ್ಯವತ್ರಾಹ ಸಸ್ಮಿನ್ ವಾ ಶಬ್ದ ಉಪಮಾನೆಯ ಸಮುಚ್ಚಯೇ. ಅಲ್ಲಿ ಸ್ವರ್ಗನೂ ಸಿಗೋದಿಲ್ಲ ಅಂತೀರಿ, ನರಕನೂ ಸಿಗೋದಿಲ್ಲ ಅಂತೀರಿ. ನರಕ ಬೇಡ ಹೋಗಲಿ, ಸ್ವರ್ಗ ಸಿಗೋದಿಲ್ಲ ಪ್ರತೀತಿ ಆಗುತ್ತಲ್ಲ ಅಂತ ಕೇಳಿದರೆ, ಸ್ವರ್ಗ ಸಿಗೋದಿಲ್ಲ ಜ್ಞಾನ ಬರುತ್ತೆ, ಮತ್ತೆ ಘೋಷಣೆ ಮಾಡ್ತೀವಿ ಅಂತ ಹೇಳ್ತಾರೆ. ಜ್ಞಾನ ಬರುತ್ತೆ. ಯಥಾ ಜ್ಞಾನ ಆಪ್ನೋತಿ ತಥಾ ಮದ್ಭಕ್ತಿಂಚ ಕರ್ಮಯೋಗಿಂಚ ಶುದ್ಧ ಜ್ಞಾನ ಭಕ್ತಿ, ಒಳ್ಳೆ ಶುದ್ಧವಾದ ಜ್ಞಾನ ಶುದ್ಧವಾದ ಭಕ್ತಿಗಳನ್ನು ಪಡೀತಾರೆ. ಸ್ವರ್ಗಿಣೋಪಿ ಏತಮಿಚ್ಛಂತಿ ಲೋಕಂ ನಿರಯಣಸ್ತಥಾ ಸಾಧಕಂ ಜ್ಞಾನಭಕ್ತಿಭ್ಯಾಂ ಉಭಯಂ ತದಸಾಧಕಂ. ಸ್ವರ್ಗಿಣ ಅಪಿ ಏತಮಿಚ್ಛಂತಿ, ಸ್ವರ್ಗಕ್ಕೆ ಹೋಗೋದಿಲ್ಲ ಅಂತ ಬೇಜಾರು ಮಾಡ್ಕೋಬಾರ್ದು. ಸ್ವರ್ಗದಲ್ಲಿರೋರು ಕೂಡ ಏನು ಇಷ್ಟಪಡ್ತಾರಂತೆ, ಸ್ವರ್ಗದಲ್ಲಿರೋರು ಕೂಡ ಜ್ಞಾನಕ್ಕೆ ಇಷ್ಟಪಡ್ತಾರೆ. ಆದ್ದರಿಂದ ಇವನಿಗೆ ಜ್ಞಾನನೇ ಸಿಗುತ್ತೆ ಅಂದಮೇಲೆ ಸ್ವರ್ಗಕ್ಕೆ ಜಾಸ್ತಿ ಆಗಲಿಲ್ಲ. ಆಗ ಸ್ವರ್ಗಿಣೋಪಿ ಏನವಿ ಏತಮಿಚ್ಛಂತಿ ಲೋಕಂ ನಿರಯಣಸ್ತಥ ಸಾಧಕಂ ಜ್ಞಾನಭಕ್ತಿಭ್ಯಾಂ ಉಭಯಂ ತದಸಾಧಕಂ. ಆದ್ದರಿಂದ ಸ್ವರ್ಗ ಸಿಗೋದಿಲ್ಲ ಅಂತ ದುಃಖ ಪಡಬಾರದು, ಶ್ರೇಷ್ಠವಾದ ಅವಕಾಶ ಅಂತ ಅರ್ಥ. ಲೋಕಂ ನಿರಯಣಸ್ತಥ, ನರಕದಲ್ಲಿದ್ದವರಂತೂ ಸ್ವರ್ಗ ಬೇಕು ಅಂತಾರೆ, ಸ್ವರ್ಗದಲ್ಲಿರೋರು ಜ್ಞಾನ ಬೇಕು ಅಂತಾರೆ. ದೇರ್ಫೋರ್ ಜ್ಞಾನನೇ ಸಿಗುತ್ತೆ ಅಂದಮೇಲೆ ಅವೆರಡನ್ನು ಬೀಟ್ ಮಾಡಿದಾಗಾಯ್ತಲ್ಲ. ಸಾಧಕಂ ಜ್ಞಾನಭಕ್ತಿಭ್ಯಾಂ ಉಭಯಂ ತದಸಾಧಕಂ, ಅದೆಲ್ಲ ಸಾಧಕವಾಗೋದು ಯಾವಾಗ ಅಂದರೆ ಜ್ಞಾನಭಕ್ತಿ ಇದ್ದರೆ. ಇಲ್ಲದೆ ಹೋದರೆ ಸಾಧಕ ಆಗೋದಿಲ್ಲ. ಕರ್ಮ ಬಂಧಕನೇ ಹೊರತು ತಾರಕ ಅಲ್ಲ. ಕರ್ಮ ಬಂಧಕ ಆಗೋದೇ ಸತ್ಯ. ಆದರೆ ಈ ಆಸ್ಪೆಕ್ಟ್ ಇದ್ದಾಗ ಜ್ಞಾನಭಕ್ತಿ ಸೇರ್ಕೊಂಡಾಗ ಮಾತ್ರ ಏನಾಗುತ್ತದೆ, ಬಂಧಕ ಆಗೋದಿಲ್ಲ. ಸಾಧಕಂ ಜ್ಞಾನಭಕ್ತಿಭ್ಯಾಂ ಉಭಯಂ ತದಸಾಧಕಂ ನನರಹ ಸ್ವರ್ಗೀತಿ ಕಾಂಕ್ಷೇತ್ ನಾರಕೀಂಚ ವಿಚಕ್ಷಣ ನೇಮಂ ಲೋಕಂಚ ಕಾಂಕ್ಷೇತ ದೇಹಾವೇಶಾತ್ ಪ್ರಮಾದ್ಯತಿ. ನನರಹ ಸ್ವರ್ಗತಿಂ ಕಾಂಕ್ಷೇ, ಅದಕ್ಕೇನೆ ಸ್ವರ್ಗ ಬೇಕು ಅಂತ ಅಪೇಕ್ಷೆ ಪಡಬಾರ್ದು ಅಂತ ಹೇಳಿಬಿಡ್ತಾರೆ. ಸ್ವರ್ಗ ಬೇಕು ಅಂತೇಳಿ ಅಪೇಕ್ಷೆ ಪಡಬಾರ್ದು, ಯಾಕೆ ಬಂಧಕ ಅದು ನಮ್ಮ ಸಾಧನೆ ವಿಘ್ನ ಆಗಿಬಿಡುತ್ತೆ ಸ್ವರ್ಗಕ್ಕೆ ಹೋಗೋದರಿಂದ. ನಾರಕೀಂಚ ವಿಷ, ನರಕಂತೂ ಹೋಗಲೇಬಾರ್ದು, ಭಾರಿ ಪ್ರಾಬ್ಲಮ್. ನಾ ಇಮಂ ಲೋಕಂಚ ಕಾಂಕ್ಷೇತ, ಮತ್ತೆ ಹುಟ್ಟಿ ಬರಬೇಕು ಅಂತ ಅಪೇಕ್ಷೆ ಪಡಬಾರ್ದು. ದೇಹಾವೇಶಾತ್ ಪ್ರಮಾದ್ಯತಿ, ದೇಹದ ಸಂಪರ್ಕದಿಂದಾಗಿ ಮನುಷ್ಯ ಏನೇನೋ ಯೋಚನೆ ಮಾಡಿಬಿಡ್ತಾನೆ, ಅಂತ ಯೋಚನೆ ಅವಕಾಶ ಕೊಡಬಾರ್ದು. ದೇಹ ಪ್ರವೇಶಾತ್ ಪ್ರಮಾದ್ಯತಿ ಪ್ರಮಾದವಾನ್ ಭವತಿ, ಹುಟ್ಟಿ ಬರೋದ್ರಿಂದ ದೇವತೆಗಳಿಗೆ ಶಾಪ ಕೊಟ್ಟಾಗ ಏನಷ್ಟು ಬರ್ತಾರೆ ಮನುಷ್ಯರಾಗಿ ಅಂತ ಹೇಳಿದ ತಕ್ಷಣ ಭಾರಿ ದುಃಖ ಪಡ್ತಾರೆ. ದಯವಿಟ್ಟು ಆ ಶಾಪ ಕೊಡಬೇಡ್ರಿ. ಮನುಷ್ಯ ದೇಹ ಬಂತು ಅಂದರೆ ಏನು ಶುರುವಾಗುತ್ತೆ, ಅಲ್ಲಿಗೆ ಪ್ರಾಬ್ಲಮ್ ಶುರುವಾಗುತ್ತೆ. ಮನುಷ್ಯ ಮಾನುಷಾನ್ನವನುಂಟು ಜ್ಞಾನಶೂನ್ಯನೂ ಆದೆ ಅಂತ ಹೇಳ್ತಾರೆ. ಅದು ಇಷ್ಟಪಡಬಾರ್ದು. ಜ್ಞಾನ ಬರೋದಾದರೆ ಓಕೆ, ಬರೀ ಮನುಷ್ಯತನ ಬರೋದ್ರೆ ಉಪಯೋಗ ಇದೆ. ನರರ ಸ್ವರ್ಗ ತಿಂಕಾಂಕ್ಷೇತ್ ನಾರಕೀಂಚ ವಿಚಕ್ಷಣ ನೇಮಂ ಲೋಕಂಚ ಕಾಂಕ್ಷೇತ ದೇಹಾವೇಶಾತ್ ಪ್ರಮಾದ್ಯತಿ. ಅದು ಯಾರಿಗೂ ಕರೆದ ಬರಲಿಲ್ಲ ಅಂದ್ಬಿಡ್ತಾರೆ, ನಾನೇ ಕರ್ಕೊಂಡು ಹೋಗ್ತೀನಯ್ಯ ಹಾಗೆ ಬರ್ತೀನಿ ಅಂದ್ಬಿಡ್ತಾರೆ. ಗೊತ್ತಾಯ್ತು, ಮತ್ತೆ ಏನು ಪ್ರಾಬ್ಲಮ್ ಇತ್ತು ಆತನಿಗೆ, ನಾನು ದುಡ್ಡೆ ಖರ್ಚು ಯೋಚನೆಗಳು ಬರೋದಿಲ್ಲ ಅಂದ್ಬಿಟ್ಟ, ನಾನೇ ಬರ್ತೀನಿ ಅಂತ ಹಾಗೆ ಬರ್ತೀನಿ ಅಂದ್ಬಿಟ್ಟ. ಅದೆಲ್ಲ ಉಳಿದ ರೆಡಿ ಮಾಡ್ಕೊಂಡ್ಬಿಡ್ತಾನೆ, ಆಗಲೇ ನಾನೇ ಕೊಡ್ತೀನಿ ಅಂದ ತಕ್ಷಣ ಅವನಿಗೆ ಟೆನ್ಷನ್ ಇದು ಶುರುವಾಯ್ತು. ಆ ಭಾವನೆ ಇದ್ದುಬಿಟ್ರೆ ಆಗ ನಮಗೆ ಯಾವುದೇ ಕರ್ಮ ಬಂಧಕ ಆಗೋದಿಲ್ಲ. ಆಗ ನಾಲೆಡ್ಜ್ ಇರಬೇಕು. ನನರಹ ಸ್ವರ್ಗೀತಿ ಸ್ವರ್ಗತಿಂ ಕಾಂಕ್ಷೆ ನಾರಕೀಂಚ ವಿಚಕ್ಷಣ ನಾ ಇಮಂ ಲೋಕಂಚ ಕಾಂಕ್ಷೇತ ದೇಹಾವೇಶಾತ್ ಪ್ರಮಾದ್ಯತಿ. ಮೂಕ್ಷಣ ನರಕ ಸ್ವರ್ಗ ಮನುಷ್ಯಕತಯ ಸದುಃಖತ್ವಾತ್ ಪ್ರಮಾದ ಹೇತುತ್ವಾಚ್ಚ ನಾಕಾಂಕ್ಷಾ ಇತ್ಯಾಹ ನನರಹ ಇತಿ ಇವಂ ಮನುಷ್ಯಲೋಕಂ ದೇಹ ಪ್ರವೇಶಾತ್ ಪ್ರಮಾದ್ಯತಿ ಪ್ರಮಾದವಾನ್ ಭವತಿ. ನನ್ನ ವಸ್ತು ಅದು ಬರ್ತಾರೆ ಹರಿವಂಶದ ಕಥೆಯೊಳಗೆ ಬರುತ್ತೆ. ಅವರೇನು ಮಾಡಿದರು, ಏಳು ಹಂಸಗಳು ರಾಜ ಬಂದ ನೋಡಿದರು. ಒಬ್ಬನ ಅಂದ್ಕೊಂಡ ರಾಜನಾಗಬೇಕು ಅಂತ ಒಬ್ಬನ ಅಂದ್ಕೊಂಡ, ಇವಳಿದ ಏನು ಅಂದ್ಕೊಂಡ್ರು ಮಂತ್ರಿಗಳಾಗಬೇಕು ಅಂತ ಅವ್ರು ಕೊಟ್ರು. ಉಳಿದ ನಾಲ್ಕು ಜನ ಬೈದರು, ಇಷ್ಟಾದ ಬುದ್ಧಿ ಬಂದಿಲ್ಲ ನಿಮಗೆ, ಎಷ್ಟು ಹುಟ್ಟಿ ಬಂದಿದ್ದು ಜ್ಞಾನ ಇದೆ ನಿಮಗೆ, ಈಗ ಮತ್ತೆ ಹುಟ್ಟಬೇಕು ಅಂತ ಕೇಳ್ತೀರಲ್ಲ ಅಂತ ಬೈದರು. ಆಗ ಅವ್ರೇನು ಮಾಡಿದ್ರು, ಗಾರಿ ಗಾಬರಿ ಆಯ್ತು ಅವ್ರಿಗೆ, ಏನೋ ಕೇಳ್ಕೊಂಬಿಟ್ಟು ಏನು ಮಾಡೋದೀಗ, ದಯವಿಟ್ಟು ನಮ್ಗೆ ಉದ್ಧಾರ ಮಾಡಬೇಕು ನೀವು ಅಂತ ಕೇಳಿದರು. ಆಯಿತು ಅಂದರು. ಈ ಥರ ರಾಜನಾಗಿ ಹುಟ್ಟಿ ಬಂದ, ಮಂತ್ರಿಗಳಾಗಿ ಹುಟ್ಟಿ ಬಂದರು, ನಾಲ್ಕು ಜನ ಜ್ಞಾನಿಗಳಾಗಿ ಹುಟ್ಟಿ ಬಂದರು. ಗೊತ್ತಾಯ್ತಾ, ಇವ್ರು ಕೇಳ್ಕೊಂಡಿದ್ದಿರಲ್ಲ ಎಚ್ಚರ ತಪ್ಪಾರದು ಅಂತೇಳಿ ಅದಕ್ಕೆ ಶ್ಲೋಕ ಬರ್ಕೊಟ್ಟು ಅದು ಕೇಳಿದ ತಕ್ಷಣ ಜ್ಞಾನ ಬರ ಮಾಡಿ. ಅದು ಆ ಏಡಿಲ್ಲದವರು ಆಗ್ತಿರಲಿಲ್ಲ, ಬಿದ್ದ ಮೇಲಕ್ಕೆ ಎತ್ತು ಅಂತ ಹೇಳ್ತಾರಲ್ಲ ಆ ಟೈಪ್. ಎತ್ತಕ್ಕೊಂದು ಸಪೋರ್ಟ್ ಇರಿ, ಬಾವಿಯಲ್ಲಿ ಇಳಿಬೇಕಾದ್ರೆ ಮತ್ತೆ ಏನು ಮಾಡ್ತಾರೆ, ಹಗ್ಗ ಇಟ್ಬಿಟ್ಟು ಒಬ್ಬನು ಗಟ್ಟಿಯಾಗಿ ಕೂಡಿಸಿರ್ತಾರೆ, ಸರಿ ಹಗ್ಗ ಹಿಡ್ಕೊ ಅಂತ ಹೇಳ್ಬಿಟ್ಟು. ಗೊತ್ತಾಯ್ತಾ, ಆ ಥರ ನಾ ಇಳಿದಾಗ ಎಬ್ಸಕ್ಕೆ ಒಬ್ಬರು ಬೇಕು. ಅದಿಲ್ಲ ಅಂದ್ಬಿಟ್ಟು ಏನು ಮಾಡಬೇಕಾಗ, ಅದು ರಿಸ್ಕ್ ತೊಳಕ್ಕೆ ಹೋಗ್ಬಾರ್ದು. ಅದಕ್ಕೆ ಯಾರ್ಯಾರು ದೇವತೆಗಳು ಶಾಪ ಕೊಟ್ಟಾಗ ಇಷ್ಟಕ್ಕೆ ಇಷ್ಟಪಡೋದಿಲ್ಲ. ಏನು ಮಾಡ್ತಾನಾಗ, ಇದ್ದದ್ದು ಕೆಲಸ ನಿಮ್ಮಿಂದ ಆಗಬೇಕಾಗಿದೆ, ಅನುಗ್ರಹ ಮಾಡ್ತೀನಿ, ಅವಾಗ ಇಷ್ಟಪಡ್ತಾರೆ. ಭೂಭಾರ ಸಾಧನ ಹರಣಕ್ಕೋಸ್ಕರ ಅಂಗಗಳಾಗಬೇಕು ಅಂತ ಬಂದುಬಿಡ್ತಾರೆ. ಸುಮ್ಮನೆ ಹುಟ್ಟಿರೋದು ಇಷ್ಟಪಡೋದಿಲ್ಲ, ಪ್ರಾಬ್ಲಮ್ ಆಗುತ್ತೆ ಅಂತ. ನನರ ಸ್ವರ್ಗತಿಂ ಕಾಂಕ್ಷೇತ ನಾರಕೀಂಚ ವಿಚಕ್ಷಣ ನಾ ಇಮಂ ಲೋಕಂಚ ಕಾಂಕ್ಷೇತ ದೇಹಾವೇಶಾತ್ ಪ್ರಮಾದ್ಯತಿ ಏವಂ ವಿದ್ವಾನ್ ಪುರಾ ಮೃತ್ಯೋ ಅಭಾವಾಯ ಘಟೇತ ಸಹ ಅಪ್ರಮತ್ತ ಇದಂ ಜ್ಞಾತ್ವಾ ಮರ್ತ್ಯಮಪಿ ಅರ್ಥಸಿದ್ಧಿದಂ. ಏವಂ ವಿದ್ವಾನ್ ಪುರಾ ಮೃತ್ಯೋ ಅಭಾವಾಯ ಘಟೇತ ಸಹ, ಎಷ್ಟು ಇಂಪಾರ್ಟೆಂಟ್ ಹೇಳ್ತಾರೆ ಪ್ರತಿಯೊಂದನ್ನು. ಏವಂ ಹೀಗೆ ವಿದ್ವಾನ್ ತಿಳಿದವನಾಗಿ, ಪುರಾ ಮೃತ್ಯೋ ಸಾಯೋದಕ್ಕಿಂತ ಮುಂಚೆ ಸದ್ಗತ ಸಾಧನೆ ಮಾಡಕ್ಕೆ ಬರೋದಿಲ್ಲ, ಅಭಾವಾಯ ಘಟೇತ ಸಹ, ನಾವು ದೇಹ ಇರೋವರೆಗೂ ಕೂಡ ಮೃತ್ಯುವನ್ನು ಬರೋದಕ್ಕಿಂತ ಮುಂಚೆ ಏನು ಮಾಡಬೇಕು ಅಂದರೆ ಮತ್ತೊಮ್ಮೆ ದೇಹ ಬರದಂತೆ ಇರಬೇಕು ಅಂತ ಯೋಚನೆ ಮಾಡಬೇಕು. ಮತ್ತೊಮ್ಮೆ ದೇಹ ಬಂದರೆ ಏನಾಗುತ್ತೆ, ಎಲ್ಲ ಪ್ರಾಬ್ಲಮ್ ಶುರುವಾಗುತ್ತೆ. ಈ ಪ್ರಾಬ್ಲಮ್ ಅವಾಯ್ಡ್ ಮಾಡಬೇಕಾದ್ರೆ ಮತ್ತೊಮ್ಮೆ ದೇಹ ಬರಬಾರ್ದು ಅಂತ ಸಾಧನೆ ಮಾಡಬೇಕು. ಆ ಸಾಧನೆ ದೇಹ ಬಿಟ್ಟಮೇಲೆ ಬರೋದಿಲ್ಲ, ದೇಹ ಇರಬೇಕಾದ್ರೆ ಸಾಧನೆ ಮಾಡಬೇಕು. ಅದೇ ಅಲ್ಲಿ ಹೇಳ್ತಾರೆ, ಯಾವಾಗಲೂ ಕೂಡ ಸಾಧನೆ ಯಾವಾಗ ಮಾಡ್ಬೇಕಾದ್ರೆ ಕೋಳು ಹೋಗೋದ ಮುನ್ನ ಕೋಟ ರಕ್ಷಿಸಬೇಕು. ಶಕ್ನೋತಿ ಹೈವ ಎಷ್ಟೋಢಂ ಪ್ರಾಕ್ ಶರೀರ ವಿಮೋಕ್ಷಣ, ದೇಹ ಬಿಡೋದಕ್ಕಿಂತ ಮುಂಚೆ ಸಾಧನೆ ಮಾಡಬೇಕೆ ಹೊರತು ದೇಹ ಬಿಟ್ಟರೆ ಸಾಧನೆ ಮಾಡೋಕ್ಕೆ ಬರೋದಿಲ್ಲ. ಏನೇ ಆನ್ಸರ್ ಬರೆಯದಿದ್ರು ಕೂಡ ಆನ್ಸರ್ ಪೇಪರ್ ಹ್ಯಾಂಡ್ ಓವರ್ ಮಾಡೋಕ್ಕಿಂತ ಮುಂಚೆ, ಹ್ಯಾಂಡ್ ಓವರ್ ಮಾಡಿದ ಮೇಲೆ ಏ ಸಾರ್ತಾರೆ ಹೋಗೋದು ಕಳಿಸ್ಬಿಡ್ತಾರೆ ಮುಂದೈತೆ. ಹ್ಯಾಂಡ್ ಓವರ್ ಮಾಡೋಕ್ಕಿಂತ ಮುಂಚೆ ಪ್ಲಸ್ ಏನಾದ್ರು ಮಾಡ್ಬೋದು, ಅಲ್ಲಿವತ್ತು ಚಾನ್ಸ್ ಇದೆಯಾ, ಯಾರು ಪೇಪರ್ ಕೊಡ್ತಾ ಕೊಡ್ತಾ ಇರುತ್ತಿರ್ತಾರೋ ಅದು ಎಷ್ಟು ಕೊಡ್ಬೇಕಾದ್ರೆ, ಕೊಟ್ಟ ಮೇಲೆ ಏನು ಮಾಡೋಕ್ಕೆ ಬರೋದಿಲ್ಲ. ಅದು ಹ್ಯಾಂಡ್ ಓವರ್ ಮಾಡಿ ಅಲ್ಲಿಗೆ ದೇಹ ಬಿಟ್ಟ ಮೇಲೆ ಸಾಧನೆ ಆಗೋದಿಲ್ಲ, ಅಲ್ಲಿವರೆಗೆ ಮಾತ್ರ ಸಾಧನೆ. ಆದ್ದರಿಂದ ಆಮೇಲೆ ಮಾಡ್ತೀವಿ ಅಂತ ಪೋಸ್ಟ್ ಪೋನ್ ಮಾಡೋಕ್ಕೆ ಹೋಗಬಾರ್ದು. ದೇಹ ಯಾವಾಗ ಹೋಗುತ್ತೋ ಗೊತ್ತಿರೋದಿಲ್ಲ. ಆದ್ದರಿಂದ ಮೃತ್ಯೋರಭಾವಾಯ ಘಟೇತ ಸಹ ಅಪ್ರಮತ್ತಃ ಇದಂ ಜ್ಞಾತ್ವ ಮರ್ತ್ಯಮಪಿ ಅರ್ಥಸಿದ್ಧಿ. ಈ ತಿಳುವಳಿಕೆ ಇತ್ತು ಅಂದರೆ ಮನುಷ್ಯ ಜನ್ಮ ಭಾರಿ ಗ್ರೇಟ್, ಎಚ್ಚರಿಕೆ ಇದ್ದರೆ ಮನುಷ್ಯ ಜನ್ಮ ಭಾರಿ ಗ್ರೇಟ್, ಇದುವರೆಗೂ ಉಪಯೋಗ ಬರೋದಿಲ್ಲ. ಅಪ್ರಮತ್ತಃ ಇದಂ ಜ್ಞಾತ್ವ ಮೈ ಮರಿಬಾರದು ಇದನ್ನು. ಮರ್ತ್ಯಮಪಿ ಈ ಮನುಷ್ಯ ದೇಹವು ಕೂಡ ಅರ್ಥಸಿದ್ಧಿದ ಒಳ್ಳೆ ಪುರುಷಾರ್ಥ ಸಾಧನವಾಗುತ್ತೆ, ಎಚ್ಚರ ಇರಬೇಕು ಎಂಬುದನ್ನು ತಿಳಿಸಿ. ಏವಮಿತಿ ಪುರಾ ಉಕ್ತ ಪ್ರಕಾರೇಣ ಸ್ವರ್ಗಾದೀನಾಂ ದುಃಖಾದಿಮತ್ವಾತ್ ವಿದ್ವಾನ್ ಇದಂ ಮನುಷ್ಯ ಶರೀರಂ ಮರ್ತ್ಯಮಪಿ ಅರ್ಥಸಿದ್ಧಿದಂ ಜ್ಞಾತ್ವ ಮೃತ್ಯೋರಭಾವಾಯ ಸಂಸಾರಸ್ಯ ಉನ್ಮೂಲನಾಯ ಹಟೇತ ಇತ್ಯನ್ವಯ. ಮೃತ್ಯು ಬರೋದಕ್ಕಿಂತ ಮುಂಚೆ ಮತ್ತೊಮ್ಮೆ ಮೃತ್ಯು ಬರಬಾರ್ದು ಅಂದರೆ ಮತ್ತೊಮ್ಮೆ ಮೃತ್ಯು ಬರೋದು ಯಾವಾಗ, ಹುಟ್ಟಿ ಬಂದರೆ, ಕದೇ ಬರದೇ ಹೋದರೆ ಪ್ರಸಂಗನೇ ಇದೆ. ಆ ರೀತಿ ಎತ್ತ ಪಡಬೇಕು ಅಂತ ಪರೀಕ್ಷೆ ಕೂಡ ಪ್ರತಿಯೊಬ್ಬರು ಕೂಡ ಇನ್ನೊಮ್ಮೆ ಅಪಿಯರ್ ಆಗೋ ಕಾನ್ಸೆಪ್ಟ್ ಇಟ್ಕೋಬಾರ್ದು. ಫಸ್ಟ್ ಕೆಲವರು ಇರ್ತಾರೆ, ಫಸ್ಟ್ ಅಟೆಂಪ್ಟ್ಗೆ ಬರೀ ಕ್ವಶನ್ ಪೇಪರ್ ತೊಗೊಂಡೋಗೋದು ಅಷ್ಟೇ, ಸೆಕೆಂಡ್ ಅಟೆಂಪ್ಟ್ಗೆ ಸ್ವಲ್ಪ ಟ್ರೈ ಮಾಡೋದು, ಥರ್ಡ್ ಅಟೆಂಪ್ಟಿಗೆ ಥರ್ಡ್ ಕ್ಲಾಸ್ಗೆ. ಈ ರೀತಿ ಆದರೆ ಫಸ್ಟ್ ಅಟೆಂಪ್ಟ್ ಯೋಚನೆ ಮಾಡೋಕ್ಕೆ ಹೇಳಿದ್ರೆ ತಲೆಯಲ್ಲ ಅವರಿಗೆ, ನಾವು ಐಡಿಯಾ ಇಲ್ಲಪ್ಪ ನಮಗೆಲ್ಲ ಮುಂದಿನ ಯೋಚನೆ ನಮ್ದು ಅಂತ ಹೇಳಿಬಿಡ್ತಾರೆ. ಅದು ಭಾರಿ ತಪ್ಪಾಗುತ್ತೆ, ಆ ರೀತಿ ಮಾಡಬಾರ್ದು. ಒಂದು ಸತ್ಯ ಮುಗಿಸ್ಬಿಡ್ಬೇಕು. ಘಟೇತ ಇತ್ಯನ್ವಯ ಕಿಂಚ ಅತ ಇತ್ಯತ್ರ ವಿಸಿಜ್ಯಮಾನವಿತಿ ಛಿದ್ಯಮಾನಂ ಕಾಲಾವಯವೈಹಿ ಕೃತನೀಡಂ ವನಸ್ಪತಿ ಖಗ ಸ್ವದೇಹಮುಸೃಜ್ಯ ಕ್ಷೇಮಂ ಯಾತಿ ಅಲಂಪಟಃ. ರೂಪಕ ಕೊಟ್ಟು ಹೇಳ್ತಾರೆ, ಛಿದ್ಯಮಾನಂ ಕಾಲ ಅವಯವೈಹಿ ಕೃತನೀಡಂ ವನಸ್ಪತಿಂ ಖಗ ಸ್ವದೇಹಂ ಉತ್ಸೃಜ್ಯ ಕ್ಷೇಮಂ ಯಾತಿ ಅಲಂಪಟಃ. ಒಂದು ಪಕ್ಷಿ ಇದೆ, ಮರದಲ್ಲಿ ಕೂತಿದೆ, ಗೂಡು ಕಟ್ಕೊಂಡಿದೆ, ಗೊತ್ತಾಯ್ತಾ? ಆ ಪಕ್ಷಿ ಮರ ಏನಾಗ್ತಾ ಇದೆ, ಹಳೆಯದಾಗ್ತಾ ಇದೆ, ಬರ್ತಾ 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 ತುಂಬ ಹಳೆ ಮರ ಏನಾಗುತ್ತೆ, ಬಿದ್ದೋಗ್ಬಿಡುತ್ತೆ ಒಂದ್ಸಲ. ಇದು ಪಕ್ಷಿ ಆ ಮರ ಬೀಳೋದಕ್ಕಿಂತ ಮುಂಚೆ ಆ ಗೂಡಿನಿಂದ ಮೇಲಕ್ಕೆ ಹಾರಿ ತಾನು ಅಪಾಯ ತಪ್ಪಿಸ್ಕೋಬೇಕು. ಆ ರೀತಿಯಲ್ಲಿ ಅವನು ಏನು ಮಾಡಬೇಕು, ಗೂಡು ಬಿಟ್ಟು ಹೋಗಿಬಿಡಬೇಕು. ಮರ ಬೀಳೋದಕ್ಕಿಂತ ಮುಂಚೆ ಏನು ಮಾಡಬೇಕದು, ಗೂಡು ಬಿಟ್ಟು ಹೋಗೋದು. ಗೂಡು ಅಂದರೆ ದೇಹ, ಗೊತ್ತಾಯ್ತಾ? ಗೂಡು ಅಂದರೆ ದೇಹ. ನಮ್ಮ ಸಂಸಾರ ಸಾವು ಅನರ್ಥ ಆಗೋದಕ್ಕಿಂತ ಮುಂಚೆ ಏನು ಮಾಡಬೇಕಾಗ, ದೇಹ ಬಿಟ್ಟು ಹೋಗ್ಬಿಡು, ನಿಶ್ಚಿಂತೆ ಆಗುತ್ತೆ. ಖಗ ಸ್ವದೇಹ ಮುಸ್ತೃಜ್ಯ ಕ್ಷೇಮಂ ಯಾತಿ ಅಲಂಪಟಃ ಚಿಂಚಾತ ಇತ್ಯತ್ರ ಚಿದ್ಯಮಾನಮಿತಿ ಕೈಹಿ ಇಂದ್ರಿಯೈಹಿ ಗಚ್ಚತಿ ಜಾನಾತಿ ವಿಷಯಾನಿತಿ ಖಗೋ ಜೀವ. ಖಗ ಅಂದರೆ ಪಕ್ಷಿ ಅಂತ ಒಂದರ್ಥ, ಖಗ ಅಂದರೆ ಜೀವ ಅಂತ ಇನ್ನೊಂದರ್ಥ. ಯಾತಕ್ಕೆ ಖಗ ಕ್ಷೇ ಗಚ್ಚತಿ ಇತಿ ಖಗ, ಪಕ್ಷಿ ಖಗ ಅಂತ ಯಾತ ಕರೀತಾರೆ ಆಕಾಶದಲ್ಲಿ ಹಾರಾಡೋದ್ರಿಂದ, ಜೀವನಿಗೆ ಖಗ ಅಂತ ಯಾತ ಕರೀತಾರೆ ಅಂದರೆ ಖ ಇಂದ್ರಿಯಾಣಿ, ಖ ಇಂದ್ರಿಯಾಣಿ. ಸೊ ಇಂದ್ರಿಯಗಳಿಂದ ಇವನು ಸಾಧನೆ ಮಾಡೋದ್ರಿಂದ ಜೀವನನ್ನು ಖಗ ಅಂತ ಕರೀತಾರೆ. ಕಾಲಾವಯವೈಹಿ ಸುಟಿಲವಾದಿ ಲಕ್ಷಣೈಹಿ, ಒಂದೊಂದು ಕಾಲದ ಎಫೆಕ್ಟ್ ದೇಹದ ಮೇಲೆ ಆಗ್ತಾ ಇರುತ್ತೆ. ಕಾಲ ಹೋದ್ಮೇಲೆ ಎಂಥ ದೊಡ್ಡ ಮರಣ ಬಿದ್ದು ಹೋಗಬೇಕೋ ಎಂಥ ದೇಹನೂ ಬಿದ್ದು ಹೋಗಬೇಕು. ಛಿದ್ಯಮಾನಂ ಸ್ವದೇಹ ಮುತ್ಸೃಜ್ಯ ಕ್ಷೇಮಂ ಮೋಕ್ಷಂ ಯಾತಿ ಅಲಂಪಟೋ ವಿರಕ್ತೋ ಜ್ಞಾನ ಸಾಮಗ್ರೀಮಾನ್. ಎಂಥ ಅಲಂಪಟನಾಗಬೇಕು, ವಿರಕ್ತನಾಗಿರಬೇಕು, ಇದುವರೆ ಕಷ್ಟ. ಕಥಮಿವ ಕೇ ಗಚ್ಚತಿ ಇತಿ ಖಗಃ ಪಕ್ಷಿ ಕಲ ಛೇದನೆ ಇತಿ ಧಾತೋ ಕಾಲಾವಯವೈಹಿ ಪರಶ್ವನಾದಿ ನಿಷೇಧಾಗ್ರೈಹಿ ಛಿದ್ಯಮಾನಂ ಆತ್ಮನ ಕೃತನೀಡಂ ವನಸ್ಪತಿಂ ವಿಹಾಯ ಕ್ಷೇಮಂ ಪ್ರಾಪ್ತರಕ್ಷಾಮಿವ. ಮರಗಳು ಬೀಳೋದಕ್ಕೆ ಎರಡು ಕಾರಣ, ಕಾಲ ಕಳೆದಂತೆ ಬೀಳೋದೊಂದು, ಅಥವಾ ಕೊಡಲಿ ಯಾರು ಕಡಿದು ಬಿಟ್ಟರು ಮುಂದೆ ಒಳ್ಳೆ ಗೂಡು ವಾಸ ಮಾಡ್ತಿದ್ದೆ, ಯಾರೋ ಬಂದು ಕಡ್ಡಕ್ಕೆ ಶುರು ಮಾಡಿದ ನೋಡಿದ ಅವನು ಏನು ಮಾಡಬೇಕಾಗ, ಅಷ್ಟರೊಳಗೆ ಅವನು ಬೀಳ್ಕೊಂಡ್ರೆ ಬೇರೆ ಹಾರಿ ಹೋಗ್ಬಿಡ್ಬೇಕು. ಅವನ ಎಚ್ಚರವನ್ನು ಹೊಂದಬೇಕು ಅಂತ ತಿಳಿಸ್ತಾರೆ. ಇದಕ್ಕೆ ಸಾಧನೆ ಮಾಡಬೇಕು ಅಂದರೆ ಅದು ಮುಂದೆ ಘೋಷವನ್ನು ಮಾಡ್ತಿದ್ರೆ ಅರ್ಥ ಇಲ್ಲ. ಸಿದ್ಯಮಾನಂ ಕಾಲಾವಯವೈಹಿ ಕೃತನೀಡಂ ವನಸ್ಪತಿಂ ಖಗಃ ಸ್ವದೇಹ ಮುಸೃಜ್ಯ ಕ್ಷೇಮಂ ಯಾತಿ ಅಲಂಪಟ. ಅದಕ್ಕೆ ಲಂಪಟನಾಗಬಾರ್ದು, ಲಂಪಟನ ಮೈ ಮರೆತು ಬಿಡ್ತಾರೆ. ಲಂಪಟನ ಮೈ ಮರಿತಾನೆ, ಅದು ಯಾವಾಗಲೂ ಜಾಗರೂಕರಾಗಿರ್ತದೆ. ಇಡೀ ಸ್ಟೇಟಮ್ ಬಂದಾಗ ಏನು ಮಾಡಿರ್ತಾರೆ, ಆಗಲೇ ಪ್ಯಾಕಿವ್ ಎಲ್ಲ ರೆಡಿ, ಯಾವಾಗ ಇಳಿಬೇಕೋ ರೆಡಿಯಾಗಿ ಕೂತಿರ್ತಾರೆ. ಆಗಲೇ ಎಷ್ಟೊತ್ತಿರ ಶಾರ್ಟ್ ಸ್ಟಾಪ್ ಇದ್ದರೆ ಇವ್ರು ಆಮೇಲೆ ಎದ್ದು ಆಮೇಲೆ ಮಾಡೋ ಹೊತ್ತಿಗೆ ಮುಂದೆ ಹೋಗ್ಬಿಡ್ತಾರೆ ಟ್ರೈನ್. ಅಷ್ಟು ಎಲ್ಲ ರೆಡಿ ಮಾಡ್ಕೊಂಡು ಅದು ಬಾಲ ತಿಳಿದುಕೊಂಡ್ಬಿಟ್ಟಿರ್ತಾರೆ. ಒಂದು ಕೆಲವರಂತೂ ಬಾಗಲ ಹತ್ತು ಬರ್ತೇವೆ ತಕ್ಕ ತಿಳಿದೋಗ್ಬಿಡು. ಆ ಥರ ಹತ್ತೋದಕ್ಕೆ ಸಾಧನೆ ಇಳಿಯೋಕ್ಕೆ ಸಾಧನೆ ಮುಂದೆ ಇಳಿದು ಬಿಡಬೇಕು, ಆ ಎಚ್ಚರ ಇರಬೇಕು ಅಂತ ಹೇಳಿದ. ಅಹೋರಾತ್ರೈಹಿ ಚಿದ್ಯಮಾನಂ ಉದ್ವಾ ಅರಿ ಉದ್ವಾ ಆಯುರ್ಭಯ ವೇಪಥು. ಅಲ್ಲಿ ತಪ್ಪಿಟ್ಟ ಇನ್ನೊಂದು ಎಷ್ಟು ಹಾಕ್ಬೇಕಾನೆ. ಮುಕ್ತ ಸಂಘ ಪರಂ ಬುದ್ಧ್ವಾ ನಿರೀಹ ಉಪಶಮ್ಯತ್. ಜೀವನನ್ನು ಖಗ ಅಂತ ಎಲ್ಲಿ ಕರೆದಿದ್ದಾರೆ ಈಗಾಗಲೇ? ದಾಸುಪರ್ಣ ಸಯುಜಾ ಸಖ ಅಲ್ಲಿಂದಲೇ ಶುರು ಮಾಡಿದ್ದಾರೆ. ಜೀವಾದ್ರ ಪಕ್ಷಿ ಅಂತ ಕರೆಯೋದನ್ನು. ಅಹೋರಾತ್ರೈಹಿ ಚಿದ್ಯಮಾನಂ ಬುದ್ಧ್ವಾ ಆಯುರ್ಭಯವೇ ಪಥು. ಆಯುಷ್ಯ ನೋಡ್ಕೋಬೇಕಂತೆ. ಅಲ್ಲರಿ ಕಡಿಯೋ ಕಾಲ ಬಂದ ನೋಡ್ಕೋಬೋಣ ಅಂತ ಕೇಳಿದರೆ ಕಡಿಮೆ ಶುರುವಾಗಿದೆ ಆಗಲೇ ಅಂತ ಹೇಳ್ತಾನೆ. ಅಲ್ಲಿ ಯಾವ ಒಂದೇ ಅಟ್ಟು ಎರಡೇ ಅಟ್ಟು ಹಾಕ್ತಿರ್ತಾನಲ್ಲ, ಯಾವುದೇ ಅಟ್ಟು ಬಿದ್ದೇ ಬೀಳುತ್ತೆ ಆಗಲೇ. ಹಗಲು ರಾತ್ರಿ ಹಗಲು ರಾತ್ರಿ ಏನು ಅದು ಕಡಿತಾ ಇದೆ ಅಂತ ಹೇಳ್ತಾರೆ. ಅಷ್ಟೊಳಗೆ ಅವನು ಎಸ್ಕೇಪ್ ಆಗ್ಬೋದು, ಮುಂದೋರೋ ಸಾಧ್ಯ ಇಲ್ಲ. ಬುದ್ಧ್ವಾ ಆಯುರ್ಭಯವೇ ಪಥು. ಆಯುಷ್ಯದ ಭಯದಿಂದ ನಡಗಬೇಕಂತ. ಅಬ್ಬ ಎಷ್ಟು ತಡ ಆಗ್ತಾ ಇದೆ, ಒಂದು ದಿವಸ ಆಯಿತು, ಒಂದು ರಾತ್ರಿ ಆಯಿತು ಅಂತೇಳಿ ಪ್ರತಿ ದಿವಸ ಕೂಡ ಏನು ಮಾಡ್ತಿರ್ಬೇಕು ಅವನು? ಹೆಚ್ಚೆಚ್ಚು ಜಾಗೃತನಾಗಬೇಕು. ಪರೀಕ್ಷೆ ಹತ್ರ ಬಂದಾಗೆಲ್ಲ ಅವ್ನು ಸ್ಪೀಡ್ ಜಾಸ್ತಿ ಆಗುತ್ತೆ, ಓದೋ ಸ್ಪೀಡಲ್ಲಿ ಏನು ಮಾಡ್ತಾನಾಗ ಜಾಸ್ತಿ ಮಾಡ್ಕೊಂಡ್ಬಿಡ್ತಾನೆ. ಅದು ಮಾಸ್ಟರ್ ಪೇಪರ್ ಕೊಡೋ ಪ್ರಸಂಗ ಬಂದಾಗ ಏನು ಮಾಡ್ತಾನೆ? ಮತ್ತೆ ಸ್ಪೀಡ್ ಅಪ್ ಮಾಡ್ತಾನೆ. ಅಷ್ಟೊಳಗೆಲ್ಲ ಕವರ್ ಮಾಡಬೇಕು ಅವನು. ಎಷ್ಟೊತ್ತಕ್ಕೆ ನಿಧಾನ ಬರೆದ್ಬಿಡ್ತಾರೆ, ಆಮೇಲೆ ಪಂಚಿತ ಆಗಿಬಿಡುತ್ತಾನೆ. ಉತ್ತರ ಗೊತ್ತಿದ್ರೂ ಬರಲಿಕ್ಕಾಗಲ್ಲ, ಉತ್ತರ ಬರುತ್ತೆ ಟೈಮ್ ಸಾಲದೆ. ಸಾಮಾನ್ಯವಾಗಿ ಎಕ್ಸಾಮ್ಸ್ ಐದಾರು ಇರುತ್ತಲ್ಲ, ತುಂಬ ಮುಕ್ಕಾಲು ಜನ ಕಾನ್ಫಿಡೆಂಟ್. ಫಸ್ಟ್ ಎಕ್ಸಾಮ್ ಆದ ತಕ್ಷಣ ಟೈಮ್ ಸಾಕಾಗಲಿಲ್ಲ ಅಂತ, ಮತ್ತೆ ಸೆಕೆಂಡಿಗೆ ಸ್ವಲ್ಪ ಬೆಟರು. ಕೊನೆ ಹೊತ್ತಿಗೆ ಒಂದು ಐದು ಫ್ರಿಜೆ ಬಂದುಬಿಡ್ತಾರೆ. ಯಾಕೆ ಅಂದರೆ ಪ್ರಾಕ್ಟೀಸ್ ಬಂದುಬಿಡುತ್ತೆ. ಆಗಲೇ ತುಂಬ ಜನ ಓದೋ ಪ್ರಾಕ್ಟೀಸ್ ಮಾಡಿರ್ತಾರೆ, ಬರೆಯೋ ಪ್ರಾಕ್ಟೀಸ್ ಮಾಡೋದಿಲ್ಲ ಮನೆಯೊಳಗೆ. ಅದು ಸ್ಪೀಡ್ ಪಿಕಪ್ ಆಗೋದಿಲ್ಲ, ಅದು ಪಿಕಪ್ ಆಗೋದು ಪರೀಕ್ಷೆ ಬೋದಾಗಿರು. ಸೊ ಎಲ್ಲ ಹುಡುಗರಲ್ಲಿ ಸೈಕಾಲಜಿ ಅದು. ಟೈಮ್ ಸಾಲಿಲ್ಲ, ಟೈಮ್ ಸಾಲಿಲ್ಲ, ಕೊನೆ ಟೈಮ್ ಸಾಲದು. ಅದು ಸಾಧನೆ ಮುಂದುವರೆದವ್ರು ಏನು ಮಾಡ್ತಾರಂತೆ? ಜಾಗರೂಕ ಆಗಿಬಿಡ್ತಾರೆ. ಹೊಸಬರಾದಾಗ ಇನ್ನೂ ಕೂಡ ಟೈಮ್ ಇದೆ ಅಂದ್ಕೊಂಡು ಏನೋ ಮಾಡಿ ತಪ್ಪಿಸ್ಕೋತಾರೆ. ಜ್ಞಾನಿಗಳ ತಪ್ಪಿಸ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ನಿರೀಹ ಉಪಶಾಮ್ಯತಿ ಕಲಚ್ಛೇದನೆ ಅಹೋರಾತ್ರೈ ಪರಂಪರಾತ್ಮಾನಂ ಸಂಸಾರಾದ ಉಪಶಾಮ್ಯತಿ ಶಾಂತ ದುಃಖೋ ಭವತಿ ನಿರೀಹ ನಿರ್ಣೀತ ಹರಿಚೇಷ್ಟ. ದೇವರು ಬೆಳೆದಿದ್ದಾರೆ, ಇದು ಮರ ಬೀಳೋದು ಗ್ಯಾರಂಟಿ, ದೇಹ ಹೋಗೋದು ಗ್ಯಾರಂಟಿ. ಒಂದು ದಿವಸ ದಿವಸಕ್ಕೂ ನಾವೇನಾಗ್ತೇವೆ? ಒಂದು ಸ್ಟೆಪ್ ನಿಯರರ್ ಟು ಡೆತ್, ಒನ್ ಡೇ ನಿಯರರ್ ಟು ಡೆತ್ ಡೈಲಿ. ಒಂದೊಂದು ದಿವಸ ಹತ್ರ ಆಗ್ತಾ ಹೋಗ್ತಾನೆ ಮನುಷ್ಯ. ಅದು ಸಾಧನೆ ಎಂಬುದನ್ನು ಏನು ಮಾಡಬೇಕಾಗ? ಆ ಎಚ್ಚರಿಕೆ ಆದಷ್ಟು ಬೇಗ ಮಾಡ್ಕೋಬೇಕು, ಪರ್ಫೆಕ್ಟಾಗಿ ಮಾಡಬೇಕು. ಮೃದೇಹಮ ಸಾಧ್ಯ ಸುದುರ್ಲಭಂ ಯಹ ಪ್ಲವಂ ಸುಕಲ್ಪಂ ಗುರುಕರ್ಣಧಾರಂ ಮಯಾನುಕೂಲೇನ ನಭಸ್ವತೇರಿತಂ ಉಮಾನ್ ಭವಾಬ್ಧಿಂ ನತರೇತ್ ಸಮರ್ಗಣ. ಎಷ್ಟು ಒಂದೇ ಶ್ಲೋಕ ಎಷ್ಟು ವಿಷಯ ಹೇಳಿಬಿಡ್ತಾರೆ ಇದರೊಳಗೆ. ವಿಷ್ಣು ತೀರ್ಥರೆಲ್ಲ ಉಲ್ಲೇಖ ಮಾಡ್ತಾರೆ ಭಾಗವತ ತಾತ್ಪರ್ಯದೊಳಗೆ. ಸಮರ್ಗಣ ಮೃದೇಹಂ ಆಸಾಧ್ಯ ಸುದುರ್ಲಭಂ ಯಹ ಪ್ಲವಂ ಸುಕಲ್ಪಂ ಗುರುಕರ್ಣಧಾರಂ ಮಯಾ ಅನುಕೂಲೇನ ನಭಸ್ವತ ಈರಿತಂ ಉಮಾನ್ ಭವಾಬ್ಧಿಂ ನತರೇ ಸ ಮಾರ್ಗಣ. ಒಬ್ಬ ವ್ಯಕ್ತಿ ಏನಾಗಿರಬೇಕು ಅಂದರೆ ಮೃದೇಹಂ ಇತಿ ಮನುಷ್ಯತ್ವ ಅವಾಪ್ಯ ಸಂಸಾರ ಸಮುದ್ರ ತರೀಂ ಸ್ವಭಕ್ತಿ ಮಂ ಅಕುರ್ವತಃ ಪುಂಸಃ ಅಧಪಾತ ಏವ ಇತ್ಯರ್ಥ ಇತ್ಯಾಹ. ಮೃದೇಹಂ ಇತಿ ಮನುಷ್ಯ ದೇಹ ಏನು ಅಂದರೆ ಕಲ್ಪವೃಕ್ಷವತ್ ಅಭೀಷ್ಟ ಸಾಧನಂ ಪ್ಲವಂ. ಇದು ಸುಕಲ್ಪ, ನಮ್ಮ ದೇಹ ಅಂದರೆ ಒಳ್ಳೆ ನಾವೇ ಇದ್ದಾಗ, ಸುಕಲ್ಪ ಅಂದರೆ ಒಳ್ಳೆ ಎಫಿಷಿಯೆಂಟ್ ನಾವೇ. ಸಂಸಾರ ಹೃದಯೀತರಣ ತರೀಂ ಇದಕ್ಕೆ ಒಳ್ಳೆ ಕರ್ಣಧಾರ ಅಂದ್ರೇನು? ಹುಟ್ಟುಗಳು. ಒಳ್ಳೆ ನಾವೇ ಇದೆ, ನಮ್ಮ ದೇಹನೇ ನಾವೇ, ಹುಟ್ಟುಗಳಿವೆ. ಒಳ್ಳೆ ಸ್ವಲ್ಪ ಪವರ್ಫುಲ್ ಹುಟ್ಟುಗಳಿರೋ ಡೈರೆಕ್ಟ್ ಮಾಡೋಕ್ಕೆ ಬರೋದಿಲ್ಲ. ಸ್ಟೇರಿಂಗ್ ಇಲ್ಲದವ್ರು ಹೇಗೆ ಹಾಗಾಗಿಬಿಡೋದು? ವೆಹಿಕಲ್ಲಿಗೆ ಸ್ಟೇರಿಂಗ್ ಇಲ್ಲದೆ ಹೋದರೆ ಹೆಲ್ಪ್ಲೆಸ್ ಆಗಿಬಿಡುತ್ತೆ. ಹುಟ್ಟುಗಳೆಲ್ಲ ಕಂಟ್ರೋಲ್ ಮಾಡೋಕ್ಕೆ ಬರೋದು. ಎಂಥ ಹುಟ್ಟುಗಳು ಅಂದರೆ ಒಳ್ಳೆ ಗುರುಕರ್ಣಧಾರಂ, ಒಳ್ಳೆ ಹುಟ್ಟುಗಳಿವೆ ಅದಕ್ಕೆ. ಮತ್ತು ಅಲಂಕಾರ ಅದು. ಅಥವಾ ಒಳ್ಳೆ ಗಾಳಿ ಬೀಸಬೇಕು. ಈ ಮತ್ತೆ ಆಪೋಸಿಟ್ ಗಾಳಿ ಬೀಸಿದ್ರೆ ಉಪಯೋಗ ಇಲ್ಲ, ಗೊತ್ತಾಯ್ತಾ? ಸರಿಯಾಗಿ ಹಿತವಾದ ಗಾಳಿ ಬೀಸಬೇಕಾದ್ರೆ ಗಾಳಿ ನೋಡ್ಕೊಂಡು ಟ್ರೈ ಮಾಡ್ತಾರೆ. ತಾವು ಹೋಗೋದಿಕ್ಕೆ ಗಾಳಿ ಬೀಸಿಬಿಟ್ಟು ಏನು ಮಾಡ್ತಾರೆ ಅವರು? ಭಾಳ ಫಸ್ಟ್ ಕ್ಲಾಸಲ್ಲಿ ಜರ್ನಿ ಆಗುತ್ತೆ. ಆಪೋಸಿಟ್ ಇದ್ದ ಭಾರಿ ಕಷ್ಟ ಆಗಿಬಿಡುತ್ತೆ. ಈ ಸೆಕೆಂಡ್ ಅವ್ರಿಗೆ ಭಾರಿ ಕ್ಲಿಯರಾಗಿ ಗೊತ್ತಾಗುತ್ತೆ. ಹಿಂದಿನಿಂದ ಗಾಳಿ ಬರ್ತಿದ್ರೆ ಆರಾಮ್, ಎದುರಿಗಿದ್ದರೆ ಕಷ್ಟಪಡ್ತಿರ್ತಾರೆ ಮುಂದಕ್ಕೆ. ಅದು ಅಪ್ಪು ಬೇರೆ, ಅದನ್ನು ಎದುರು ಗಾಳಿ ಬೇರೆ, ಎರಡಾಗಿಬಿಟ್ರೆ ಭಾರಿ ಕಷ್ಟ. ಅದೆಲ್ಲ ಯೋಚನೆ ಮಾಡಿದರೆ ನಮ್ಗೆ ಒಳ್ಳೆ ಅನುಕೂಲವಾದ ಗಾಳಿ ಬೀಸ್ತಿರ್ಬೇಕು. ಅವಾಗ ಏನು ಮಾಡಬೇಕು? ಭವಾಬ್ಧಿಂ ತರೆ, ಒಳ್ಳೆ ದೋಣಿ ಇರೋದ್ರಿಂದ ಸಂಸಾರವನ್ನು ದಾಟಿ ಹಾಕಿಬಿಡೋದು. ಇಷ್ಟು ಅದು ಕಥೆ. ಮಾರ್ಗ ಮಾಡದೆ ಹೋದರೆ ಅವನು ಮಾರ್ಗಣಃ. ಏನಾಗ್ತಾನೆ ಅಂದರೆ ವೇಗಾಕ್ಯ ಸಂಸ್ಕಾರ ರಾಶಿ ಶಶ್ವ ಶರೀರ ರಾಶಿ ಅಧ ಪತತಿ ಇತ್ಯರ್ಥ. ಅವನು ಬರೀ ಬಾಣ ಇದ್ದಾಗ, ಬರೀ ಬಾಣ ಏನು ಮಾಡುತ್ತೆ? ಗುರಿ ಮುಟ್ಟಲಿಲ್ಲ ಏನಾಗುತ್ತೆ? ಬಾಣ ದಪ್ಪ ಅಂತ ಬೀಳುತ್ತೆ. ಗುರಿ ಮುಟ್ಟಿದರೆ ಕರೆಕ್ಟಾಗಿ ಚಿಕ್ಕಚ್ಚಿಕೊಳ್ಳುತ್ತೆ, ಇಲ್ಲ ಹೋದರೆ ಬಿದ್ದು ಬಿಡುತ್ತೆ. ಇವನು ಬಿದ್ದು ಬಾಣ ಆಗುತ್ತಾನೆ ಹೊರತು ಉಪಯೋಗ ಬರೋದಿಲ್ಲ. ಬಾಣಕ್ಕೆ ಯಾತಕ್ಕೆ ಹೊರಿಸ್ತಾರೆ ಅಂದರೆ ದೇಹನ ಬಾಣ ಅಂತ ಕರೀತಾರೆ, ಅದಕ್ಕೆ ನಿರ್ವಾಣ ಅಂದರೆ ದೇಹ ಬಿಟ್ಟು ಹೋಗೋದು ಅಂತ. ಇದು ಅರ್ಥ ಈ ಹೇಳ್ತಾರೆ. ಇದು ಮೊದಲನೇದಾಗಿ ಮನುಷ್ಯ ದೇಹ ಸಿಕ್ಕೋದು ಭಾರಿ ಕಷ್ಟ, ಎಷ್ಟೋ ಜನ್ಮ ತತ್ರಾಪಿ ಜನ್ಮ ಶತಕೋಟಿಷು ಮಾನವತ್ವ ಮಾತ್ರದಿಂದ ಸುದುರ್ಲಭ. ಇದು ಪ್ಲವ ಒಳ್ಳೆ ದಾಟತಕ್ಕಂಥ ಸಾಧನ, ಸುಕಲ್ಪ ಒಳ್ಳೆ ಸಮರ್ಥವಾದದ್ದು. ಎಲ್ಲ ಐದು ಜ್ಞಾನೇಂದ್ರಿಯ, ಐದು ಕರ್ಮೇಂದ್ರಿಯ ಎಲ್ಲ ಇದ್ದು ಬಿಟ್ಟರೆ ಸುಕಲ್ಪ ಯಾವ್ದಾದ್ರು ಮಿಸ್ ಆಗಿಬಿಟ್ಟು ಹ್ಯಾಂಡಿಕ್ಯಾಪ್ ಆದಾಗ ಏನಾಗ್ತಾನೆ? ಭಾರಿ ಕಷ್ಟ. ಕೆಲವರಿರ್ತಾರೆ ದೋಣಿ ತೂತ್ ಬಿಟ್ಬಿಟ್ಟಿರ್ತಾರೆ, ಬಟ್ಟೆಗಳು ಕೂತಿರ್ಬೇಕು ಇಳ್ಕೊಂಡವ್ರನ್ನ, ಇಲ್ಲ ತಕ್ಕದೊಳಗೆ ನಿಂತುಬಿಡುತ್ತೆ ನೀರು. ಆ ಥರ ಇದು ಪರ್ಫೆಕ್ಟ್ ಆಗಿದ್ದಾಗ ನಿಶ್ಚಿಂತೆ ಸುಕಲ್ಪ. ಗುರುಕರ್ಣಧಾರಂ, ಇದಕ್ಕೆ ನಾ ಗುರು, ಇದಕ್ಕೆ ಹುಟ್ಟುಗಳು ಯಾರು ಅಂದರೆ ಗುರುಗಳು. ಗುರುಗಳು ಏನು ಮಾಡ್ತಾರಂತೆ? ಗೈಡ್ ಮಾಡ್ತಾರೆ ಅಂತ. ಕರ್ಣಧಾರ ಹಾಕಿದಾಗೆಲ್ಲ ಕರೆಕ್ಟಾಗಿ ದಿಕ್ಕು ಆಗಾಗ ಗುರುಗಳು ಏನು ಮಾಡ್ತಾರೆ ಇದನ್ನು? ಅವರೇ ಹುಟ್ಟುಗಳಿದ್ದಾಗೆ ಗುರುಗಳೇ ಹುಟ್ಟುಗಳು. ಅದು ರೂಪಕಾಲಂಕಾರ, ಒಂದು ಕಡೆ ಶ್ಲೇಷ, ಒಂದು ಕಡೆಗೆ ರೂಪಕ. ಮಯ ಅನುಕೂಲ ಭಸ್ವತೆ ಇರುತ್ತೆ, ಇನ್ನೊಂದು ಗಾಳಿ ಬೀಸಬೇಕಲ್ಲ. ಮಧ್ವಾಚಾರ್ಯ ಗಾಡಿ ಬಟ್ ಭಾಷೆಗೆ ಗಾಡಿ ಬಂದ ಕೈಯಲ್ಲಿ ತೂರಿಕೊಂಡಿರು. ಅವ್ರು ಗಾಡಿ ಬಂದುಬಿಟ್ಟಿದ್ದಾರೆ, ಈಗ ದೇಹ ಕೊಟ್ಟಿದ್ದಾರೆ, ಮಧ್ವಶಾಸ್ತ್ರ ಸಿಕ್ಕಿದೆ, ಗುರು ಹೇಳ್ಕೊಂಡು ಗುರುಳು ಸಿಕ್ಕಿದ್ದಾರೆ. ಅಂತ ಹೊತ್ತಲ್ಲಿ ಏನು ಮಾಡಬೇಕಾಗ? ಸಂಸಾರ ದಾಟಿಬಿಡ್ಬೇಕು. ದಾಟದೆ ಹೋದರೆ ವ್ಯರ್ಥ ಜೀವನ. ಗುರಿ ಮುಟ್ಟದೇ ಇರತಕ್ಕಂಥ ಬಾಣ ದಪ್ಪ ಅಂತ ಕೆಳಗೆ ಆಗಿಬಿಡಬೇಕು. ಅವನೇನಾಗ್ತಾನೆ? ಬರೀ ಕೆಳಗೆ ಬಿಡು, ನರಕಾದಿ ಅನರ್ಥಕ್ಕೆ ಹೋಗ್ತಾನೆ ಅಂತ ಹೇಳ್ತಾರೆ. ನರಕಾದಿ ಅನರ್ಥಕ್ಕೆ ಹೋಗ್ತಾರೆ. ಇದರ ವಿವರಣೆ, ಅನುಕೂಲೇ ರಭಸ್ವತ ವಾಯುನ ಈರಿತಂ, ನಭಸ್ವಾನ್ ಅಂದರೆ ವಾಯು, ವಾಯುನೇರಿತಂ ಹೃದಯಂ ಪ್ರಾಪ್ಯ ಯಹ ಪುಮಾನ್ ಭವಾಬ್ಧೇಹೇ ಮಧ್ಯಂ ನತರೆ ಸ ಮಾರ್ಗಣ ಆಯ್ತೆ ಲುಪ್ತೋಪಮ ವೇಗಾಖ್ಯ ಸಂಸ್ಕಾರ ನಾಶೇ ಶಶ್ವತ್ ಗಿರೀರ ನಾಶೇ ಅಧ ಪತತಿ ಇತ್ಯರ್ಥ. ಮದ್ಭಕ್ತಿ ಗುರುತ್ವಭಾವ ನರಕಂ ಭೂಮಿಮ್ಮ ಪ್ರಾಪ್ನೋತಿ ಇತ್ಯರ್ಥ. ಅವನು ಇಲ್ಲ ಮತ್ತೆ ಹುಟ್ಟಿ ಬರ್ತಾನೆ, ಇಲ್ಲ ನರಕಕ್ಕೆ ಹೋಗಿಬಿಡ್ತಾನೆ. ಕ್ಷೀಣೆ ಪುಣ್ಯ ಮತ್ತೆ ಲೋಕಂಬಿಸಿ ಒಂದು ಕೇಸು, ಇನ್ನೊಂದು ಕೇಸು ನರಕಕ್ಕೆ ಹೋಗಿ ಹಾಳಾಗಿ ಹೋಗಿಬಿಡೋದು. ಅದ ತಪ್ಪು ಮಾಡ್ಕೋಬಾರದು ಅಂತ. ಹೃದಯ ಮಾಸಾಧ್ಯ ಸುದುರ್ಲಭಂ ಯಹ ಪ್ಲವಂ ಸುಕಲ್ಪಂ ಗುರುಕರ್ಣ ಧಾರಂ ಮಯಾನುಕೂಲೇನ ನಭಸ್ವ ತೇರಿತಂ ಪುಮಾನ್ ಭವಾಬ್ಧಿಂ ನತರೇತ್ ಸಮರ್ಗಣ. ಯದಾರಂಭೇಶು ನಿರ್ವಿಣ್ಣು ವಿರಕ್ತ ಸಮ್ಯತೇಂದ್ರಿಯ ಅಭ್ಯಾಸೇನಾತ್ಮನೋ ಯೋಗಿ ಧಾರಯೇದಚಲಂ ಮನಃ ಧಾರ್ಯಮಾಣಂ ಮನೋಯರಿಹಿ ಭ್ರಾಮ್ಯತಾಶ್ವನವಸ್ಥಿತಂ ಅತಂದ್ರಿತೋ ಅನುರೋಧೇನ ಮಾರ್ಗೇಣಾತ್ಮವಶಂ ನಯೇತ್ ಮನೋ ಅಗತಿಂ ನ ವಿಸೃಜೇತ್ ಇತ ಪ್ರಾಣೋಜಿತೇಂದ್ರಿಯ ಸತ್ವಸಂಪನ್ನಯ ಬುದ್ಧ್ಯ ಮನಾತ್ಮವಶಂ ನಯೇತ್ ಏಷ ವೈ ಪರಮೋ ಯೋಗೋ ಮನಸಃ ಸಂಗ್ರಹ ಸ್ಮೃತ ಹೃದಯಜ್ಞತ್ವಮನ್ವಿಚ್ಛನ್ ಗಮಶ್ಚೈವೇಚ್ಛತೋ ಮುಹುಃ ಸಾಂಖ್ಯೇನ ಸರ್ವಭಾವಾನಾಂ ಪ್ರತಿಲೋಮಾನುಲೋಮತಃ ಭವಾಪ್ಯಯೌ ಅನುಧ್ಯಾಯೇತ್ ಮನೋ ಯಾವತ್ ಪ್ರಸೀದತಿ. ಇದು ಈ ರೀಚ್ ಆಗಬೇಕಾದ್ರೆ ಮನಸ್ಸಿನ ಇಂಪಾರ್ಟೆನ್ಸ್ ಹೇಳ್ತಾರೆ. ಇಷ್ಟೆಲ್ಲ ಮಾಡಬೇಕಾದ್ರೆ ಮನಸ್ಸು ಭಾಳ ಹೈಲಿ ಅಲರ್ಟ್ ಆಗಿರ್ಬೇಕು, ಮನಸ್ಸು ಹೈಲಿ ಅಟೆಂಟಿವ್ ಆಗಿರ್ಬೇಕು. ಸ್ವಲ್ಪ ತಪ್ಪಿದ್ರು ಕೂಡ ಏನಾಗುತ್ತೆ, ಅಲ್ಲಿಗೆ ದಾರಿ ತಪ್ಪಿ ಹೋಗುತ್ತೆ ಅಂತೇಳಿ ಮನಸ್ಸಿನ ಮಹತ್ವವನ್ನು, ಅದರ ನಿಗ್ರಹದ ಮಹತ್ವವನ್ನು ಹೇಳ್ತಾರೆ. ಅದನ್ನೆಲ್ಲ ನಾಳೆ ಕಂಡು. ನಾರಾಯಣಂ ಲಿಖಿತ ಪೂರ್ಣ ಗುಣಾರ್ಣ ಮುಚ್ಚ ಸುರ್ಯಾಭಿತ ದ್ವಿಜಿಮಶೇಷ ನಿರಸ್ತ ದೋಷಂ ಸರ್ವೇಶ್ವರಂ ಗುರು ಮಜೇಶ ಋತಂ ಪ್ರಣಮ್ಯ ವಕ್ತಾ ವಕ್ಷಾಭಿರುಗರ್ಥಮತಿ ತುಷ್ಟಿಕರಂ ತದಸ್ಯಾ. ಯಾವುದಾಗಿದ್ದೀಗ? ಎಷ್ಟಿದು? 255. ಅಗ್ನೇರ್ವಯಂ ಪ್ರಥಮಸ್ಯ ಅಮೃತಾನಾಂ ಮನಾಮಹೇ ಚಾರುದೇವಸ್ಯ ನಾಮ ಸನೋ ಮಹ್ಯಾ ಅಜಿತಯೇ ಪುನರ್ದಾತ್ ವಿತರಂಚ ದೃಶೇಯಂ ಮಾತರಂಚ ತಶೈವ ಅನ್ಯತ್ ರೂಪಂ ಅಜ್ಞಾಖ್ಯ ಮುಕ್ತಂ ಯೋ ಯಜ್ಞೇಶೋ ಹೂಯತೆ ಜಾಮದಜ್ಞಃ. ಅದಕ್ಕೆ ಏನು ಮಾಡೋಣ? ಈ ಫಸ್ಟು ಅಗ್ನೇಹೇ ವಯಂ ಪ್ರಥಮಸ್ಯ ಅಮೃತಾನಾಂ, ಸದ್ಗತಿಗೆ ಶ್ರೇಷ್ಠವಾಗಿರ್ತಕ್ಕಂಥ ಒಂದು ಅಗ್ರಸ್ಥಾನ ಹೊಂದಿರೋದಕ್ಕೆ ಅಗ್ನಿ ಅಂತ ಹೇಳಿ. ನಮ್ಮ ಸಾಧನೆಗೆ ಅಗ್ರಸ್ಥಾನ ಅಗ್ನಿ. ಅಗ್ನೇಹೇ ವಯಂ ಮನಾಮಹೇ ಚಾರು ದೇವಸ್ಯ ನಾಮ. ಇಲ್ಲಿ ಅಗ್ನಿ ಅಂದರೆ ಅಗ್ನಿ ಅಂತರ್ಗತ ಪರಶುರಾಮ ರೂಪ. ಆ ಜಾಮದಜ್ಞ ಯೋ ಯಜ್ಞೇಶೋ ಹೂಯತೆ ಜಾಮದಜ್ಞ, ಸಾಕ್ಷಾತ್ ಪರಶುರಾಮ ದೇವರನ್ನು ನಾನೀಗ ವಿಶೇಷವಾಗಿ ಸ್ಮರಣೆ ಮಾಡ್ತೇನೆ. ಸ ದೇವಾನಾಂ ಪ್ರಥಮೋ ನಾಮ ತಸ್ಯ, ಎಲ್ಲ ದೇವತೆಗಳಲ್ಲೂ ಸರ್ವೋತ್ತಮನಾದವರು ಅವರೇ. ತಸ್ಯ ಸ್ಮೃತಂ ಸಾರ್ಥಂ ಸರ್ವ ಕಾಮಪ್ರದಂ ಸ್ಯಾತ್. ಅವರು ಸ್ಮರಣೆ ಮಾಡಿಬಿಟ್ರೆ ಎಲ್ಲ ಕೆಲಸ ಆಗುತ್ತೆ ಅಂತ ಹೇಳಿದ. ಅಗ್ನಿ ಅಗ್ನಂತರ್ಗತ ಪರಶುರಾಮ ರೂಪದ ಸ್ಮರಣೆ ಮಾಡಿದರೆ ಕಾರ್ಯಸಿದ್ಧಿ ಆಗುತ್ತೆ. ಆದ್ದರಿಂದ ನಾ ಅಗ್ನಿ ಸ್ಮರಣೆ ಮಾಡ್ತೇನೆ ಅಂತ ಹೇಳ್ತಿರೋದು ಯಾರಿದೆಲ್ಲ ಕೂಡ ಶುನಶೇಪ ಹೇಳ್ತಕ್ಕಂಥ ಮಂತ್ರಗಳು. ಒಳ್ಳೆ ಅಪಾಯದಲ್ಲಿದ್ದಾರೆ, ಬರಿಕೊಂಡಕ್ಕೆ ಅಂತ ಕೂಡಿಸಿಬಿಟ್ಟಿದ್ದಾರೆ. ಹಾಗೆ ಸ್ತೋತ್ರ ಮಾಡಿ ಅಂತ ಪಾರಾಗಿಬಿಡ್ತಾರೆ. ಅಗ್ನೇರ್ವಯಂ ಪ್ರಥಮಸ್ಯ ಅಮೃತಾನಾಂ ಚಾರು ದೇವಸ್ಯ ನಾಮ ಮನಾಮಹೇ, ದೇವಶ್ರೇಷ್ಠನಾದಂತಹ ಅಗ್ನಿನಾಮಕನಾದ ಸಾಕ್ಷಾತ್ ಪರಶುರಾಮ ದೇವರ ಮನೋಹರವಾದ ನಾಮಸ್ಮರಣೆಯನ್ನು ಮಾಡೋಣ. ಸನೋ ಮಹ್ಯ ಅಜಿತಯೇ ಪುನರ್ದಾತ್ ಪಿತರಂಚ ದೃಶೇಯಂ ಮಾತರಂಚ. ಆತ ರಕ್ಷಣೆ ಮಾಡಲಿ, ಮತ್ತೆ ತಂದೆ ತಾಳಿ ಕಣ್ಣ ಕಾಣ ಹಾಗಾಗಲಿ, ನಾನು ಮತ್ತೆ ಸಾಯೋದು ಬೇಡ, ಬದುಕಾಗಲಿ ಅಂತೇಳಿ ಪ್ರಾರ್ಥನೆ ಮಾಡ್ತಾ ಅಶುನಶ್ಚೇಪ ವಿಶೇಷವಾದ ಸ್ಥಿತಿ ತಲುಪಿದ್ದ. ಅಭಿತ್ವಾ ದೇವ ಸವಿತರಿ ಈಶಾರಂ ವಾರ್ಯಾಣಾಂ ಸದಾವನ್ ಭಾಗಭೀಮಹೇ. ಅಭಿತ್ವಾ ದೇವ ಸವಿತರಿ ಈಶಾನಂ ವಾರ್ಯಾಣಾಂ ಸದಾ ಅವನ್ ಭಾಗಂ ಭೀಮಹೇ. ಸವಿತಾ ಇತಿ ಅಪರಂ ರೂಪಂ ಜಗತ್ಕಾರಣ ಮೀಸಿತು. ಇಲ್ಲೇನಾಗುತ್ತೆ ಮೇಲೆ ನೋಡೋದಕ್ಕೆ, ಸವಿತಾ ಅದು ಸೂರ್ಯ, ಸೂರ್ಯನ ಆರಾಧನೆ ಮಾಡೋಣ ಅಂತ ಸೂರ್ಯನ ಆರಾಧನೆ ಅಲ್ಲ, ಪ್ರಸವಿತ ಜಗತ್ ಪ್ರಸವಿತ. ಸವಿತಾ ಅಂದ್ರೇನು? ಪ್ರಸವಿತ ಜಗತ್ ಜನ್ಮಾದಿ ಕಾರಣನಾದ ಪರಮಾತ್ಮನನ್ನು ಆಧಾರ ಮಾಡುತ್ತೆ. ಇವರೆಲ್ಲ ಕೈಬಿಟ್ಬಿಟ್ರಿ, ಇವರೆಲ್ಲ ತಂದೆ ತಾಯಿ ಹುಟ್ಟಿಸಿದ ತಂದೆಗೆ ಏನು ಮಾಡಿಬಿಟ್ರು, ಕೈಬಿಟ್ಟಾಯ್ತು ಇವರೀಗ. ಅದು ನಿಜವಾದ ಹುಟ್ಟೋಸನ ಅವನೇನೆ, ಆತ ಶರಣ ಹೊಂದೇನೆ ಅಂತ ಹೋಗ್ತಾರೆ. ತಂದೆ ನೇನೆ ಏನಾಗೆ ಕೃಷ್ಣ, ತಾಯಿ ಇಂದಿರೇ ದೇವಿ ಅಂತ ಹೇಳ್ತಾರಲ್ಲ ಹಾಗೆ. ಜಗತ್ಕಾರಣ ಮೀಸಿತು ವಿತ್ತಾನಂ, ಜಗತ್ಕಾರಣನಾದ ಸಮರ್ಥ ಅವರು. ವಿತ್ತಾನಾಂ ಈಶ್ವರಂ ತತ್ತು ಸಮಸ್ತ ವಾರ್ಯಾಣಾಂ ಈಶಾನಂ, ಎಲ್ಲ ಅಪೇಕ್ಷಿತವಾದ ಸಂಪತ್ತನ್ನು ಕೊಡತಕ್ಕಂಥ ಸಮರ್ಥ ಅಂದರೆ ಪರಮಾತ್ಮನೇ. ತತ್ತು ವಾರ್ಯಂ ಹೇ ವರಣೀಯತಃ ಸದಾವನ್ ಭಾಗ ಮೀಮಹೇ. ಸದಾ ಅವನ್, ಸದಾ ರಕ್ಷಣೆ ಮಾಡಿಕೊಂಡು ಅವನು ಏನು ಮಾಡ್ತಾನೆ, ಪರಮಾತ್ಮ ಕಾಪಾಡ್ತಾ ಇದ್ದಾನೆ. ಅಂಥವನ್ನೇ ಶರಣ ಹೋಗಬೇಕು ನಾವು. ವಿತ್ತಂ ರಕ್ಷನ್ ಅವನ್ ನಿತ್ಯಂ ಆತ್ಮಾನಂ ಭಾಗ ಮೇಮ್ಯಹಂ. ಸದಾಕಾಲ ನಮ್ಮ ಸಂಪತ್ತನ್ನು ಕಾಪಾಡ್ತಕ್ಕಂತಹ ನಿತ್ಯನಾಗಿರುವ ಪರಮಾತ್ಮನನ್ನೇ ನಾನೀಗ ಶರಣ ಹೊಂದುತ್ತೇನೆ. ತ್ವಾಂ ಐಶ್ವರ್ಯಾತ್ ಅದಿತಿ ಸಮಿತಂ, ತ್ವಾ ಐಶ್ವರ್ಯಾದಿ ಸಮಿತಿ. ಐಶ್ವರ್ಯ ಎಲ್ಲವನ್ನು ವಾರ್ಯಾಣ, ವಾರ್ಯಗಳು ಅಂದರೆ ಶ್ರೇಷ್ಠವಾದಂತಹ ಐಶ್ವರ್ಯಗಳು, ಅವುಗಳ ನೆಲೆಯಾದಂಥ ನಿನ್ನನ್ನು ನಾನು ಶರಣ ಹೊಂದುತ್ತೇನೆ, ರಕ್ಷಣೆ ಮಾಡುವಂಥೇಳಿ ಪರಮಾತ್ಮನ ಈ ಒಂದು ಪರಶುರಾಮ ರೂಪವನ್ನು ಇಲ್ಲಿ ಆ ಶುನಶ್ಚೇಪ ಚಿಂತನೆ ಮಾಡ್ತಾ ಇದ್ದಾನೆ. ಅಲ್ಲಿಗೆ ನಾಳೆ ದಿವಸ ಮುಂದೆ ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತ ಯದವೋಚಮಹಂ ತೇನ ಯಥಾ ಕಮಲಾಲಯ ಆಚಾರ್ಯ.